ಎಲ್ಲರೂ ಯೋಗಿ ಆಗೋದಿಲ್ಲ. ಆದ್ರಿಂದ ನಮ್ಮ ಸಂಸಾರದ ಪರಮಾತ್ಮ ಯಾತಕ್ಕೆ ಕೊಡ್ತಾನೆ? ಇದಕ್ಕೋಸ್ಕರ ಹುಟ್ಟಿಸೋದು ಪರಮಾತ್ಮ. ಇಂಥ ಅವಕಾಶ ಅವನಿಗೆ ಸಿಗಲಿ ಅಂತ ಮಾಡ್ತಾನೆ. ಅದನ್ನು ನಾವು ನಮ್ಮ ಪಾಪ ಅಂತ ತಿಳ್ಕೊಂಡ್ರೆ ತಪ್ಪ. ಉದ್ಧಾರದ ಹಾದಿ ಅದು, ಇದರಲ್ಲಿ ಮಾಡಲೇಬೇಕದನ್ನು. ಎಷ್ಟು ಕಂಪಲ್ಸರಿ ಅಂದರೆ ಆಚಾರ ಹೇಳ್ತಾರೆ, ಕರವನ್ಮಿತೇ ಟ್ಯಾಕ್ಸ್ ಕೊಡೋದು ಎಷ್ಟು ಕಂಪಲ್ಸರಿನೋ ಹಾಗೆ ಇದು. ಇವ್ರು ಇನ್ನೊಬ್ಬರು ಸೇವೆ ಅನ್ನೋದು ಆಪ್ಷನಲ್ಲ, ಮಾಡಲೇಬೇಕಾದ ಕೆಲಸ ಅದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಅಕೇಶನಲ್ಲಿ ಮಾಡ್ತೇವೆ ಅಂತಲ್ಲ, ದಿವಸಕ್ಕೆ ಯೋಚನೆ ಮಾಡಿ ಇವತ್ತರ ಎಷ್ಟು ಜನ ಸೇವೆ ಮಾಡಿದ್ದೇವೆ ಆ ಥರ ಯೋಚನೆ ಮಾಡಬೇಕು. ಮಾಡಿಲ್ಲ ಅಂದರೆ ಯೋಗದ ಸ್ಟೆಪ್ ದೊಡ್ಡ ಸ್ಟೆಪ್ ಮಿಸ್ ಆಗಿದೆ ಅಂತ. ಯೋಗ ಸಿದ್ಧಿಯ ದೊಡ್ಡ ಸ್ಟೆಪ್ ಮಿಸ್ ಆಗಿಬಿಟ್ಟಿದೆ ಇವತ್ತಿನ ದಿವಸ. ಅದನ್ನು ಆದಷ್ಟು ಬೇಗ ಫಿಲಪ್ ಮಾಡ್ಕೋಬೇಕು. ಇವತ್ತೆಲ್ಲ ಮಾಡಿ ಕ್ಲಾಸ್ಗೆ ಹೋದ್ರೆ ಹಾಗೂ ಹಾಕಿ, ಅದು ದೊಡ್ಡ ತಪ್ಪಾಗುತ್ತೆ. ಅಂದರೆ ಪ್ರತಿಯೊಬ್ಬನೂ ಕೂಡ ಇವತ್ತು ಸೇವಾ ಕಾನ್ಸೆಪ್ಟ್ ನಮಗೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸ್ವಾರ್ಥಿಗಳಾಗಿ ಮನುಷ್ಯ ಬದುಕೋದೇ ಹೆಚ್ಚು. ಸೇವೆ ಅಂದರೆ ನಮಗಲ್ಲ, ಯಾರೋ ಮಾಡ್ಕೊಂಡು ಹೋಗಲಿ ಅಂತ ತಿಳ್ಕೊಂಡಿರ್ತೇವೆ. ಇವತ್ತು ಎಷ್ಟೋ ಜನ ಭಗವಂತನ ಪೂಜೆ ಮಾಡ್ತೇವೆ ಅಂತ ಪೂಜೆ ಮಾಡ್ತಾರೆ, ಇನ್ನೊಬ್ಬರಿಗೆ ಒಂದು ಉಪಕಾರ ಜನ್ಮದಲ್ಲಿ ಮಾಡೋದಿಲ್ಲ. ಇನ್ನೂ ಕೆಲವರು ಬರೀ ಉಪಕಾರ ಮಾಡ್ತೇವೆ ಅಂತ ಮಾಡ್ತಾರೆ, ಒಂದು ದಿವಸ ಸಂಧಾವನೆ ಮಾಡೋದಿಲ್ಲ. ಇನ್ನೊಂದು ಜನ ಅವರು ಎರಡು ಎಕ್ಸ್ಟ್ರೀಮ್, ಈ ಕಡೆ ಒಂದು ಆ ಕಡೆ ಒಂದು ಕಡೆ. ಇವನು ಎಂದೂ ದೇವರು ಬಂದು ಕೂತ ಅಭ್ಯಾಸವೇ ಇಲ್ಲ, ಅವನು ಎಂದೂ ಕೂಡ ಜನಗಳು ಬಂದು ಕೂತ ಅಭ್ಯಾಸ ಇಲ್ಲ. ಇವರಿಬ್ಬರೂ ತಪ್ಪು ಮಾಡ್ತಾರೆ ಅಂತ ಶಾಸ್ತ್ರ, ಇಬ್ಬರೂ ತಪ್ಪು ಮಾಡ್ತಾರೆ. ಇವನು ದೇವ್ರ ಪೂಜೆ ಅಷ್ಟೇ ಮಾಡಿದರೂ ತಪ್ಪು, ಹೊರಗಿನ ಜನ ಅಷ್ಟೇ ಸೇವೆ ಮಾಡಿದರೂ ತಪ್ಪು, ಎರಡು ಸೇರಬೇಕು ಅಂಥೇಳಿ. ಎರಡು ವಿದ್ಯಾರ್ಥಿಗೆ ಮಾರ್ಕ್ಸ್ ಎಷ್ಟು ಮುಖ್ಯ ಅನ್ನೋ ಕಾಂಡಕ್ಟ್ ಅಷ್ಟೇ ಮುಖ್ಯ. ಭಾರಿ ಕಾಂಡಕ್ಟ್ ಚೆನ್ನಾಗಿದೆ, ಪಾಸ್ ಆಗ್ತಾನ? ಒಂದು ದಿವಸ ಲೇಟ್ ಆಗಿಲ್ಲ, ಇದು ಮೇಸ್ ಕಾಲು ಓದ್ತಾನೆ ಬೇಕಾದ್ರೆ. ಅಷ್ಟು ಒಬಿಡಿಯಂಟ್ ಅವನು, ಒಂದು ಅಕ್ಷರ ಓದಿಲ್ಲ ಎಂದಲ್ಲೂ ಪಾಸ್ ಆಗದೆ. ಇನ್ನೊಬ್ಬ ಭಾರಿ ಬ್ರೈಟ್ ಅವನು, ಅದು ಮೇಸ್ ಕಲ್ಲೊಡಿ ಅವನು, ಅವನು ಪಾಸ್ ಆಗದೆ. ಇವತ್ತು ಎರಡೂ ಇರಬೇಕಲ್ಲ. ಒಂದು ಕಡೆಗೆ ಸಂಪೂರ್ಣವಾದಂಥ ಕಾಂಡಕ್ಟ್, ಅದು ನಿಜವಾದ ಅರ್ಥದಲ್ಲಿ ಚಾರಿತ್ರ್ಯ, ಮತ್ತೊಂದು ಕಡೆಗೆ ಪ್ರತಿಭೆ, ಎರಡು ಸೇರಿದಾಗ ಮಾತ್ರ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಎರಡನ್ನು ಬ್ಯಾಲೆನ್ಸ್ ಮಾಡಬಹುದು. ತುಂಬ ಜನಕ್ಕೆ ಯಾವುದಕ್ಕೆ ಗೊತ್ತಿಲ್ಲ ಅಂದರೆ ಗೀತೆ ಓದಿರ್ತಾನೆ ಮೊದಲು ಗೊತ್ತಾಗೋದು. ಅದೆಲ್ಲ ಕೂಡ ಮೊದಲು ಗೀತೆ ಓದಬೇಕು, ಭಾಷ್ಯ ತಾತ್ಪರ್ಯಗಳ ಅಧ್ಯಯನ ಮಾಡಬೇಕು, ಆಗ ನಮಗೆ ಶಾಸ್ತ್ರದ ಹೃದಯ ಏನು ಅಂತ ಗೊತ್ತಾಗುತ್ತೆ. ಆ ಸೇವೆಗೆ ಎಲ್ಲೆಲ್ಲೂ ಹೋಗಬೇಡಿ. ಮನೇಲಿ ತಂದೆ ಭಗವಂತ ಕೊಟ್ಟಿದ್ದಾನೆ, ತಾಯಿನ ಕೊಟ್ಟಿದ್ದಾನೆ, ಇನ್ನು ದೊಡ್ಡವ್ರು ಹಿಡ್ಕೊಂಡು ಯಾಕೆ ಹೋಗಬೇಕು? ಮಾತೃ ದೇವೋಭವ ಪಿತೃ ದೇವೋಭವ ಅಲ್ಲೇ ಬಂತಲ್ಲ. ಮನೇಲಿ ಹಿರಿಯರು ಯಾಕಿದ್ದಾರೋ ಅನ್ನೋ ಕಾಲ ಇದು. ಯಾಕೆ ಇಲ್ವೋ ಅಂತ ಅನ್ಬೇಕಂತ, ಇಲ್ಲದೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ನಮಗೆ. ಇವತ್ತು ಇನ್ನೊಬ್ಬರು ಹುಡ್ಕೊಂಡು ಸೇವೆ ಮಾಡೋ, ನಮ್ಮ ತಂದೆ ಸೇವೆ ಮಾಡ್ಬೋದಲ್ಲ ಸುಖವಾಗಿ, ನಮ್ಮ ತಾಯಿ ಸೇವೆ ಮಾಡ್ಬೋದಲ್ಲ. ಎಷ್ಟು ದೊಡ್ಡ ಯೋಗ ಅದು. ಒಂದು ಇದನ್ನು ತುಂಬ ಜನ ಬಿಟ್ಟು ಬಿಟ್ಟು ತಾಯಿ ತಂದೆ ರೂಮಿನಲ್ಲಿ ಕೂಡ ಹಾಕಿ ಬದರಿ ಯಾತ್ರೆಗೆ ಹೋಗಿರ್ತಾರೆ. ಇನ್ನೊಂದು ಗುಂಪು ತಂದೆ ತಾಯಿ ಒದ್ದಾಡ್ತಿರ್ತಾರೆ, ಪಾಪ ಬದರಿ ಯಾತ್ರೆಗೂ ನಾರಾಯಣ ಬಂದು ನಿಂತಿರ್ತಾರೆ. ನಾರಾಯಣ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಅಂತ ಶಾಸ್ತ್ರ ಹೇಳೋದು. ಎಲ್ಲೂ ಅಲ್ಲೇ ಇದ್ದರೆ ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾರೆ ಅಂತ ಭಗವಾನ್. ಅಲ್ಲೇ ಇದ್ದೇನೆ, ಅಲ್ಲಿ ಯಾಕೆ ಬಂದಿದ್ದೇನೆ ಇಲ್ಲಿಗೀಗ, ತುಂಬ ತಪ್ಪದು. ಈ ದೃಷ್ಟಿಯೊಳಗೆ ದೇವರನ್ನ ವರ್ಕಿಂಗ್ ಅವರ್ಸಲ್ಲಿ ಹೊರಗೆ ಹೋದ್ರೆ ಹೇಗೋ ಹಾಗೆ, ವರ್ಕಿಂಗ್ ಅವರ್ಸ್ ಆಫೀಸಿಂದ ಹೊರಗೆ ಹೋಗಿಬಿಟ್ಟು ದೇವಸ್ಥಾನಕ್ಕೆ ಹೋದರೂ ಅದಕ್ಕೆ ಬೆಲೆ ಇಲ್ಲ, ಆಫೀಸಲ್ಲೇ ಇರಬೇಕು. ಇವತ್ತು ಧರ್ಮವ್ಯಾಧನ ಕತೆ ಹೇಳೋದು ಅದನ್ನೇನೆ. ಧರ್ಮವ್ಯಾಧ ಎಂಥ ಶ್ರದ್ಧೆ ಅವನಿಗೆ, ಹುಟ್ಟಿದ್ದು ಕಟಕರವನಾಗಿ ಮಾಂಸ ಕತ್ತರಿಸ್ತಕ್ಕಂಥ ಕೆಲಸ. ಅಂಥ ಹೊತ್ತಿನಲ್ಲೂ ಕೂಡ ಧರ್ಮಾಚರಣೆ ಮಾಡಿ ಯೋಗಿ ಅಪರೋಕ್ಷ ಜ್ಞಾನಿ ಆಗಿಬಿಟ್ಟಂದು. ಸಣ್ಣ ಪುಟ್ಟ ಅಪರೋಕ್ಷ ಜ್ಞಾನಿ ಅಲ್ಲ, ದೇವರನ್ನ ಕಾಣೋದಲ್ಲ, ಜನಗಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋ ಮಟ್ಟದ ಯೋಗಿ ಆಗಿಬಿಟ್ಟಿದೆ. ಕೌಶಿಕ ನಾ ಬ್ರಾಹ್ಮಣ ಏರದ ಎತ್ತರಕ್ಕೆ ಇವನು ಏರಿದ್ದ, ಒಬ್ಬ ವ್ಯಾಧನಾಗಿ ಮೇರಿದ್ದ ಅಂತ ಗೊತ್ತಾದರೆ ಸಕರ್ಮಾಚರಣೆ ಎಂಬುದು ದೊಡ್ಡ ಗುಣ ಅದು. ಈಗ ನಮಗೆ ಈ ಕರ್ಮ ಅಂತ ಆಚಾರ ಕೊಟ್ಟ ಅರ್ಥಕ್ಕೆ ಎಷ್ಟು ಹೊಸ ಅರ್ಥ ಬಂತಾಗ. ಗುರುಗಳ ಸೇವೆ, ತಂದೆ ತಾಯಿಗಳು, ಅಣ್ಣಂದಿರು, ಅಕ್ಕಂದಿರು, ಹಿರಿಯರು, ಇವರೆಲ್ಲ ಒಂದು ಗುಂಪು. ಇನ್ನು ಸ್ನೇಹಿತರು ಜೊತೆಗಾರರೆಲ್ಲ ಮತ್ತೊಂದು ಗುಂಪು, ಸಮವಯಸ್ಕರೆಲ್ಲ ಮತ್ತೊಂದು ಗುಂಪು, ಇನ್ನು ಚಿಕ್ಕವರು ಅವರೊಂದು ಗುಂಪು. ಅದಕ್ಕೆ ವಿಜಯದಾಸರು ಹೇಳಬೇಕಾದ್ರೆ ನಮಗೆ ಆ ಮಾತು ಅರ್ಥ ಆಗುತ್ತೆ. ಹೆಂಡಿರು, ಮಕ್ಕಳು, ಅಳಿಯ ಸೊಸೆ ಮೊಮ್ಮಕ್ಕಳು, ಉಂಡುಟ್ಟು ದ್ವಿಜರ ಸಹ ಗಂಡು ಗಲಿ ಅಲಿಯುತ್ತಿರು, ಚಿರಜೀವಿ ಆಗೆಲವೋ ಚಿಣ್ಣ ನೀನು, ಪರಮ ಭಾಗವತರ ಪದಧೂಳಿ ಧರಿಸು ತಲಿ. ಅದನ್ನು ಪಲ್ಲವಿ ಮಾಡಿಬಿಟ್ರೆ, ಅದನ್ನು ಪರಮ ಭಾಗವತರ ಪದಧೂಳಿ ಧರಿಸೋದು ಪಲ್ಲವಿ. ದೊಡ್ಡವರ ಸೇವೆ ಕಂಪಲ್ಸರಿ, ಮೋಸ್ಟ್ ಕಂಪಲ್ಸರಿ, ಆದ್ದರಿಂದ ಪಲ್ಲವಿ. ಉಳಿದೆಲ್ಲ ಜೊತೆಗಿರು. ಮನೆಯಲ್ಲಿ ಇನ್ನೊಬ್ರಿಗೆ ಊಟ ಹಾಕೋ ಬುದ್ಧಿ ಅವನಿಗಿಲ್ಲ, ಆಯಿತು ತನ್ನ ಹೆಂಡತಿ ಮಕ್ಕಳಿಗೆ ಊಟ ಹಾಕಲಿ ಸರಿಯಾಗಿ, ಅದನ್ನೇ ದೇವರ ಸೇವೆ ಅನ್ಕೋ. ಕೊನೆ ಪಕ್ಷ ಹಠಾರ ಮಾಡ್ಬೋದಲ್ಲ, ಪರಿವಾರದ ಎಷ್ಟು ಪುಣ್ಯ ಕಟ್ಟಿಕೋಬಹುದು ಅವನು. ಅದನ್ನು ಸ್ವಲ್ಪ ಎಷ್ಟು ಬ್ಯಾಗ್ ಆಡ್ಕೊತಾ ಹೊರಟ್ರೆ ಒಲು ಬೇಗ ಯೋಗಿ ಆಗ್ತಾನೆ. ನಮ್ಮ ದಿರೋ ಜನ್ಮ ಒಂದೇ, ಆ ಈಗಿರೋದು ಇದರಲ್ಲಿ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡಬೇಕು. ಇವತ್ತು ಮತ್ತೆ ನಾವೆಲ್ಲ ಹಾಗಲ್ಲ, ಇನ್ನೊಂದು ಜನ್ಮ ನೋಡಿದರೆ ಆಯಿತು ಅಂತ ತಿಳ್ಕೊಂಡ್ಬಿಡ್ತೇವೆ. ಅಷ್ಟು ಸುಲಭದ ಇನ್ನೊಂದು ಜನ್ಮ ಅಂತ ಹೇಳಿದರೆ ಅದೆಲ್ಲ ಬೇಡ. ಈ ಜನ್ಮದಲ್ಲಿ ಪರಮಾವಧಿ ಸಾಧನೆ ಮಾಡಲಿಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡಬೇಕೇ ಹೊರತು ಮುಂದೆ ಮಾಡ್ತೇವೆ ಅಂತ ಹೇಳೋದಲ್ಲ. ಆದ್ದರಿಂದ ಟ್ಯಾಕ್ಸ್ ಕೊಟ್ಟಂತೆ, ಕರವನ್ನು ಮಿತೇ ಟ್ಯಾಕ್ಸ್ ಕೊಟ್ಟಂತೆ ಮಾಡಲೇಬೇಕು ಅಂತ ಹೇಳಿದ್ದ. ಅದರಿಂದ ಏನಾಗುತ್ತೆ ಅಂದರೆ ಆಚಾರ್ಯ ಹೇಳ್ತಾರೆ, ಸಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರ. ಜನಗಳಿಗೆ ಮಾಡೋ ಉಪಕಾರದಿಂದ ದೇವರು ಪ್ರೀತನಾಗ್ತಾನೆ. ಇದು ಎಷ್ಟು ವಿಶೇಷ ಇದೆ, ಜನರಿಗಾಗ್ತಕ್ಕಂಥ ಮಾಡತಕ್ಕಂಥ ಉಪಕಾರದಿಂದ ಭಗವಂತ ಪ್ರೀತನಾಗ್ತಾನೆ. ಈ ಮಾತರ್ಥ ಜನಗಳಲ್ಲಿ ಜನಾರ್ದನನ ಸೇವೆಯನ್ನು ಮಾಡು. ಆಚಾರ್ಯ ಹೇಳ್ತಾರೆ, ದುಷ್ಟರಿಗೆ ಸೇವೆಯಲ್ಲ, ಮತ್ತೆ ಕೆಟ್ಟ ವ್ಯಕ್ತಿಗಳಿಗೆ ಸೇವೆಯಲ್ಲ. ಮಿನಿಮಮ್ ಯೋಗಿ ಒಳ್ಳೆಯವರಾಗಿರಲೇಬೇಕು. ಒಳ್ಳೆಯ ಜನಗಳಿಗೆ, ದೊಡ್ಡವರಾಗಿದ್ದರೆ, ಸಮಾನರಾಗಿದ್ದರೆ, ಚಿಕ್ಕವರಾಗಿದ್ದರೆ, ಈ ಮೂರು ಕ್ರಮದಲ್ಲಿ ಸೇವೆಯನ್ನು ಸಲ್ಲಿಸಲೇಬೇಕು. ಮೊದಲು ಹೇಳಿದಂತೆ ಇದೊಂದು ಐಚ್ಛಿಕ ಅಲ್ಲ, ಅದು ಕಡ್ಡಾಯ. ಆಗ ಭಗವಂತ ಹೆಚ್ಚು ಪ್ರೀತನಾಗ್ತಾನೆ. ಯಾತಕ್ಕೆ ಅಂದರೆ ಸುಲಭವಾದ ಕಾರಣ, ದೇವಸ್ಥಾನದಲ್ಲಿ ದೇವರು ನೋಡ್ತೇವೆ, ಅದು ವಿಗ್ರಹ, ಅದಕ್ಕೆ ಅದನ್ನು ಅಚಲ ಪ್ರತಿಮೆ ಅಂತ ಕರೀತಾರೆ. ಅದು ಮೊಬೈಲ್ ಅಲ್ಲ, ಅದು ಮೂವ್ ಆಗೋದಿಲ್ಲ, ಸ್ಟ್ಯಾಟಿಕ್. ಆದರೆ ಪರಮಾತ್ಮ ಜನಗಳಲ್ಲಿ ದೇವರಿದ್ದಾನೆ. ಇದು ಭಗವಂತ ಹೇಳಿದ ಮಾತು, ಭಗವದ್ಗೀತೆ ಹೇಳಿದ ಮಾತು, ಸಕಲ ವೇದಾದಿ ಶಾಸ್ತ್ರಗಳು ಹೇಳಿದ ಮಾತು. ಜನಗಳಲ್ಲಿ ದೇವರಿದ್ದಾನೆ, ಅದಕ್ಕೇನು ಕಾರಣ ಗೊತ್ತಾ? ಇಲ್ಲದೆ ಹೋದ್ರೆ ಜನ ಬದುಕ್ತಾ ಇದ್ರೆ ಸತ್ತೋಗ್ತಿದ್ರು ಎಲ್ಲರೂ ಕೂಡ. ಇವತ್ತು ಕರೆಂಟ್ ಇಲ್ಲವೋ, ದೀಪದಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲದವರು ದೀಪ ಉರಿತಾನೆ ಇರಲಿಲ್ಲ. ಆದರೆ ಕರೆಂಟ್ ದೀಪ ಒಂದೇ ಅಲ್ಲ, ದೀಪನೇ ಬೇರೆ ಕರೆಂಟ್ ಬೇರೆ, ಕರೆಂಟ್ ಬೇರೆ ದೀಪ ಬೇರೆ. ಆದರೆ ದೀಪ ಉಡಿದ್ರೆ ಕರೆಂಟ್ ಬೇಕೇ ಬೇಕು. ಇವತ್ತು ದೀಪ ನೋಡಿದ ತಕ್ಷಣ ಕರೆಂಟ್ ಇದೆ ಅಂತ ಹೇಗೆ ಹೇಳ್ತೇವೋ, ಜನಗಳನ್ನು ನೋಡಿದ ತಕ್ಷಣ ಒಳಗೆ ದೇವರು ಇದ್ದೇ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲದವರು ಜನಗಳು ಇರ್ತಾನೆ ಇರಲಿಲ್ಲ, ಜನರು ಬದುಕಲಿಕ್ಕೆ ಆಗ್ತಿರಲಿಲ್ಲ. ಎಷ್ಟು ದೊಡ್ಡ ತತ್ವ ಇದು. ಆದರೆ ಜನಗಳೇ ದೇವರಲ್ಲ, ದೇವರಿಲ್ಲದೆ ಜನಗಳಿಲ್ಲ. ಇದನ್ನು ದ್ವೈತ ಸಿದ್ಧಾಂತ ಅಂದರೆ ಇದೆ. ಆಚಾರ್ಯರು ಹೇಳಿದ ವೇದಾದಿ ಸಿದ್ಧಾಂತ ಅಂದರೆ ಇದೇ ನಿಜವಾದ ಸಿದ್ಧಾಂತ. ಉದ್ದಕ್ಕೂ ಅದೇ ಬರೋದು ಭಗವದ್ಗೀತೆಯೊಳಗೆ. ಭಗವಂತ ಹೇಳ್ತಾನೆ ಅಲ್ಲಿ ಏನು ದೇವ್ರ ಸೇವೆ ಮಾಡ್ತೇವಲ್ಲ, ಉದಾಹರಣೆಗೆ ದೇವ್ರ ಮುಂದೆ ನೈವೇದ್ಯ ಪ್ರತಿಮೆ ಮುಂದೆ ಇಡ್ತಾನೆ, ಪ್ರತಿಮೆ ತಿನ್ನೋದಿಲ್ಲ, ಪ್ರತಿಮೆ ತಿನ್ನೋದಿಲ್ಲ, ಆ ಗ್ಯಾರಂಟಿ ಮೇಲೆ ಇಡೋದು. ಇಲ್ಲೋರು ಇಡ್ತಾನೋ ಇದಿಲ್ಲ, ಪುಣ್ಯಾತ್ಮ ಪ್ರತಿಮೆ ತಿನ್ನೋದೇ ಇಲ್ಲ. ಆದರೆ ಜನಗಳಿಗೆ ಕೂಡ ತಿಂತಾನೆ ನೋಡಿ, ಇದು ವಿಶೇಷ. ಆಚಾರ ಹೇಳ್ತಾರೆ ನೋಡಿದರ, ಅಜ್ಞಾತ್ಯನಂತಹ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತಂ ಯನ್ಮುಖ ಇಜ್ಜ ನಾಮಭಿ. ಭಾಗವತದ ಶ್ಲೋಕ. ಭಗವಂತ ಈ ಚೇತನಗಳಲ್ಲಿ ತಿಂತಾನೆ, ಒಳಗಿದ್ದು ಸ್ವೀಕಾರ ಮಾಡ್ತಾನೆ. ಹಸುವಿಗೆ ಹುಲ್ಲು ಕೊಡ್ತಾನೆ, ತಿಂತತ್ತೆ, ಅದು ದೇವರಿಗೆ ಮುಟ್ಟುತ್ತೆ. ಜನಗಳಿಗೆ ಹಸು ಬಾಯರೆ ನೀರು ಕೊಡ್ತಾನೆ, ಅದು ದೇವರಿಗೆ ಮುಟ್ಟುತ್ತೆ. ಅನ್ನ ಕೊಡ್ತಾನೆ, ದೇವರಿಗೆ ಮುಟ್ಟುತ್ತೆ. ಎಷ್ಟು ವಿಶೇಷ ಅದು. ಆ ಕೊಡೋ ಟ್ಯಾಕ್ಸ್ ಯಾರಿಗೆ ಮುಟ್ಟುತ್ತೆ? ಇಡೀ ಸರ್ಕಾರದ ಮೂಲಕ ಜನಕ್ಕೆ ಮುಟ್ಟುತ್ತೆ. ಕೊಡೋ ಎಷ್ಟು ಪರ್ಸೆಂಟ್ ಆದರೂ ಟ್ಯಾಕ್ಸ್ ಕೊಟ್ಟಿರಲಿ ತನ್ನ ಯೋಗ್ಯತೆ ತಕ್ಕಂತೆ. ಅದರಲ್ಲಿ ಒಂದು ತನ್ನ ಪಾಲಿನ ಟ್ಯಾಕ್ಸ್ ಕೊಟ್ಟಾಗ ಅದು ಬರೀ ನಾವು ಕೊಡೋದಲ್ಲ, ಮುಟ್ಸೋದು ಅಂತಾರೆ, ಸಮಾಜಕ್ಕೆ ಮುಟ್ಸೋದು. ಆ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ, ಯಾಕೆ ಯಾರೋ ಜೇಬಿಗೆ ಹೋಗುತ್ತಾ ಅದರಿಂದ ಭಯ ಆಗುತ್ತೆ. ದೇವ್ರ ಸರ್ಕಾರದಲ್ಲಿ ಪ್ರಸಕ್ತಿನೇ ಇಲ್ಲ, ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇರಬಹುದು, ಭಗವಂತನ ಸರ್ಕಾರದಲ್ಲಿ ಭ್ರಷ್ಟಾಚಾರನೇ ಇಲ್ಲ. ಅದರಿಂದಾಗಿನೇ ನೂರಕ್ಕೆ ನೂರರಷ್ಟು ಖಚಿತವಾಗಿ ನಾವು ಗುರಿಯನ್ನು ಸಾಧಿಸಲಿಕ್ಕೆ ಬರುತ್ತೆ. ಆ ದೃಷ್ಟಿಯಲ್ಲಿ ಯಾರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ. ಆದ್ದರಿಂದ ಜಡಪ್ರತಿಮೆಯಲ್ಲಿ ನೈವೇದ್ಯ ಬಿಡಬಾರದು, ಮತ್ತೆ ಮಾಡಲೇಬೇಕು. ಚೇತನಗಳಲ್ಲೂ ಮಾಡಬೇಕು, ಅದಕ್ಕೆ ದೇವರ ನೈವೇದ್ಯ, ಆಮೇಲೆ ಭೋಜನ ಸಮಾರಂಭ. ಅಲ್ಲೂ ಪೂಜೆ, ಇಲ್ಲೂ ಪೂಜೆ. ಅಲ್ಲಿ ದೇವರು ನೋಡ್ತಾನೆ, ಇಲ್ಲಿ ಇವರ ಮೂಲಕ ಒಳಗೆ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ದ. ಆ ದೃಷ್ಟಿಯಲ್ಲಿ ಜಂಗಮ ಪ್ರತಿಮೆ ಅಂತ ಅದಕ್ಕೆ ಕರೆದಿದೆ. ಜಂಗಮ ಪ್ರತಿಮೆ ಸ್ಥಾವರ ಪ್ರತಿಮೆ, ಸ್ಥಾವರ ಅಂದರೆ ಸ್ಟ್ಯಾಟಿಕ್, ಆ ಪದ ಹಾಗೆ ಬಂದಿರೋದು, ಸ್ಥಾವರ ಸ್ಟ್ಯಾಟಿಕ್. ಜಂಗಮ ಅಂತ ಹೇಳಿದರೆ ಈ ಛಲಪ್ರತಿಮೆ, ಈ ಛಲಪ್ರತಿಮೆಯಲ್ಲಿ ಮಾಡತಕ್ಕಂಥ ಪೂಜೆ ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಅದನ್ನೇ ಆಚಾರ್ಯರು ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರ. ಪರಮಾತ್ಮ ಪ್ರೀತನಾಗ್ತಾನೆ ಆ ಮೂಲಕ. ಪರಮಾತ್ಮ ಪ್ರೀತನಾದರೆ ಕೇಳಬೇಕಾ? ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ನಮ್ಮ ಏನೋ ಸ್ವಲ್ಪ ಇರೋರು ಪ್ರೀತರಾದರೆ ನಮಗೆ ಉಪಯೋಗ ಆಗೋದಾದರೆ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಸರ್ವ ಜಗತ್ತಿನ ಸ್ವಾಮಿ ಅವನು ಪ್ರೀತನಾದ ಅಂದರೆ ನಮ್ಮ ಬಯಕೆ ಯಾವುದು ಈಡೇರದೆ ಉಳಿಯೋದೇ ಇಲ್ಲ, ಪೂರ್ಣ ತೃಪ್ತಿಯನ್ನು ನಾವು ಪಡಿಬಹುದು ಅಷ್ಟು ಹೇಳಿ. ಇದು ಯಾವಾಗ ಆಪ್ಷನಲ್ ಆಗುತ್ತೆ ಅಂದರೆ, ಯೋಗಾರೂಢಶ್ಚ ತಚ್ಚೈವ ಚಮಃಕಾರಣ ಮುಚ್ಚತೆ. ಯೋಗಿ ಆದ ಮೇಲೆ ಇದು ಅವ್ರ ಟ್ಯಾಕ್ಸ್ ಕಡಿಮೆ ಆದಂತೆ ಆಗುತ್ತೆ, ಇದಿಲ್ಲ. ಆದರೆ ಧ್ಯಾನ ಮಾಡಬೇಕು ಅವನು, ಈ ಕಾಂಟ್ಯಾಕ್ಟ್ ಕಡಿಮೆ ಮಾಡ್ಕೋಬೋದು, ತಪ್ಪಲ್ಲ. ಮೊದಲು ಕಾಂಟ್ಯಾಕ್ಟ್ ಕಡಿಮೆ ಮಾಡ್ಕೊಳ್ಬಾರ್ದು, ಯೋಗಿ ಆದಮೇಲೆ ಕಾಂಟ್ಯಾಕ್ಟ್ ಕಡಿಮೆ ಮಾಡ್ಕೊಳ್ಬೋದು. ಅದಕ್ಕೆ ಯೋಗಿಗಳು ಸಿಗೋದು ಕಷ್ಟ ಅಂತ ಅದಕ್ಕೆ ಕರೆಯೋದು. ಯೋಗಿಗಳು ಸಿಗೋದು ಯಾತಕ್ಕೆ ಕಷ್ಟ ಅಂದರೆ, ಅವರು ಜನರಲ್ಲಿ ಅವರಿಗೆ ಹೇಳಿರೋದೆ ಹಾಕಿ, ಧ್ಯಾನ ಯೋಗಿಗಳಾದ್ರಿಂದ ಎಲ್ಲ ಧ್ಯಾನ ಮಾಡ್ತಾ ಕೂತ್ಬಿಡ್ತಾರೆ. ಈ ದೃಷ್ಟಿಯಲ್ಲಿ ಹುಡ್ಕೊಂಡು ಹೋಗ್ಬೇಕಾದ ಅದಕ್ಕೆ ನಾವು ಅದಕ್ಕೆ ಹುಡ್ಕೊಂಡು ಹುಡ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಹುಡುಕೋದು ತಪ್ಪಾದರೆ ಯಾವನೋ ಬಾಬಾ ಗಂಟು ಬಿಡ್ತಾನೆ, ಹೊರತು ಯೋಗಿ ಗಂಟು ಬಿಡೋದೇ ಇಲ್ಲ. ಸರಿಯಾಗಿ ಹುಡುಕ್ಬೇಕು, ಅಲ್ಲಿ ಮೋಸ ಹೋಗ್ತಾನೆ ಮಾಡಿ. ಅಂದರೆ ನಿಜವಾದ ಯೋಗಿ ಜನಗಳ ಮಧ್ಯೆ ಬರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ. ಏಕೆ? ಶಮಃಕಾರಣ ಮುಚ್ಚತೆ. ಟೀಕಾರಾಯರು ತತ್ವ ನಿರ್ಣಯ ಟೀಕೆಯಲ್ಲಿ ಬರೀತಾರೆ, ಸಿದ್ಧಾನಾಮಪಿ ಉದಾಸೀನಾನಾಂ ದರ್ಶನಾತ್. ತುಂಬ ದೊಡ್ಡ ದೊಡ್ಡ ಜ್ಞಾನಿಗಳು ದೂರ ಎದ್ದು ಬಿಡ್ತಾರೆ ನೋಡಿ. ಜ್ಞಾನಕ್ಕಿಂತ ಮುಂಚೆ ಅಲ್ಲ, ಜ್ಞಾನ ಬಂದಾದ ಮೇಲೆ ಅದು ದೂರ ಇರಲಿಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದಲೇ ಅವ್ರ ಉಪಯೋಗನ ಪಡೆಯೋದು ಕಷ್ಟ. ಆದ್ದರಿಂದ ತುಂಬ ಶ್ರಮಪಟ್ಟು ಹುಡುಕ್ಬೇಕಾಗತ್ತೆ. ಅಲ್ಲೂ ಕೂಡ ಒಂದು ವಿಶೇಷವನ್ನು ಹೇಳ್ತಾರೆ ಮತ್ತೆ ಆಚಾರ್ಯ ಬರೆಯುವಾಗ ಎಷ್ಟು ಸ್ಪಷ್ಟ ಹೇಳ್ತಾರೆ ಅಂದರೆ, ಮೂರು ಸೇವೆ ಹೇಳಿದರು. ದೊಡ್ಡವರಿಗೆ ಸೇವೆ, ಸಮಾನರಿಗೆ ಸ್ನೇಹ, ಚಿಕ್ಕವರಿಗೆ ಪ್ರೀತಿ. ಆದರೆ ಈ ಧ್ಯಾನ ಯೋಗಕ್ಕೆ ಕೂತಾಗ ಸಣ್ಣವ್ರ ಬಗ್ಗೆ ಯೋಚನೆ ಇಲ್ಲ, ಸಮಾನರ ಬಗ್ಗೆ ಯೋಚನೆ ಇಲ್ಲ. ಆದರೆ ದೊಡ್ಡವರ ಸೇವೆ ಆಗಲೂ ಕಂಪಲ್ಸರಿ. ಮತ್ತೆ ಸೋತ್ತಮ ಆರಾಧನೆ ಎಂಬುದನ್ನು ಯಾವ ಕಾಲಕ್ಕೂ ಬಿಡಲಿಕ್ಕೆ ಬರೋದಿಲ್ಲ. ಇಂದ್ರದ್ಯುಮ್ನರಾಜ ಮಾಡಿದ ತಪ್ಪು ಅಲ್ಲೇನು. ಇಂದ್ರದ್ಯುಮ್ನರಾಜನ ಕಥೆ ಗಜೇಂದ್ರ ಮೋಕ್ಷದಲ್ಲಿ ಕೇಳ್ತೇವಲ್ಲ. ಇಂದ್ರದ್ಯುಮ್ನರಾಜ ದೊಡ್ಡ ಜ್ಞಾನಿ ಅವನು, ಈ ಯೋಗಿಯಾದವನು. ಅಗಸ್ತ್ಯರ ಒಂದು ಸತ್ಯ ಬಂದರು ಅವನ ಹತ್ರ, ಅವನ ಮನೆಗೆ ಅಗಸ್ತ್ಯರು ಬಂದರು. ಅವನೇನು ಮಾಡಿದ, ನಾನು ಹೇಗೂ ದೊಡ್ಡ ಜ್ಞಾನಿ, ಅದು ದೇವ್ರ ಪೂಜೆ ಬೇರೆ ಮಾಡ್ತಾ ಇದ್ದೇನೆ, ಆ ಮುನಿಗಳು ಬಂದರೆ ಸ್ವಲ್ಪ ಬರಲಿ ಅಂತ ತಿಳ್ಕೊಂಡು ಅವರನ್ನು ನೆಗ್ಲೆಕ್ಟ್ ಮಾಡ್ತಾನೆ, ಉದಾಸೀನವನ್ನು ತೋರಿಸ್ತಾನೆ, ಕಷ್ಟ ಶಾಪ ಕೊಟ್ಟರೆ ಬಿಟ್ರಂತವರು. ಈ ರೀತಿ ಅಹಂಕಾರಕ್ಕೊಳಗಾದ ನೀನು ಆನೆಯಾಗಿ ಹುಟ್ಟು, ಮದ್ದ ಆನೆಯಾಗಿ ಹುಟ್ಟು ಅಂತ ಶಾಪ ಕೊಟ್ಟರೆ ಕೊಟ್ಟು ಅಂದ್ರೆ ಈ ನಮ್ಗೆ ಅರ್ಥ ಆಚಾರ್ಯ ಮತ್ತೆ ಸತ್ಯ ಅಂತ ಗೊತ್ತಾಗ. ಅಪರೋಕ್ಷ ಜ್ಞಾನಿ ಆದ ಮೇಲೂ ಕೂಡ ದೊಡ್ಡವರ ಸೇವೆಯಿಂದ ಎಕ್ಸೆಂಪ್ಷನ್ ಸಿಗೋದಿಲ್ಲ, ಆಗಲೂ ಮಾಡಲೇಬೇಕು. ಸೋತ್ತಮ ಸೇವೆಯನ್ನು ಎಲ್ಲ ಕಾಲಕ್ಕೂ ಕರ್ತವ್ಯ. ಸೋತ್ತಮ ದ್ರೋಹ ಎಂತ ಅಪರೋಕ್ಷ ಜ್ಞಾನಿಗೂ ಬಂಧಕ. ಅವರಿವರಿಗೆಲ್ಲ ದೇವತೆಗಳು ತಮಗಿಂತ ದೊಡ್ಡ ದೇವತೆಗಳಿಗೆ ದ್ರೋಹವನ್ನು ಮಾಡಿದರೆ ಅವರು ಸಫರ ಆಗಬೇಕಾಗತ್ತೆ ಅಂತ ಆಚಾರ ಹೇಳುತ್ತೆ. ದೇವತೆಗಳಿಗೆ ಅದು ಪನಿಷಬಲ್ ಅಫೆನ್ಸ್ ಅಂದಮೇಲೆ ಮನುಷ್ಯರ ಬಗ್ಗೆ ಕೇಳಬೇಕು. ಈ ದೃಷ್ಟಿಯೊಳಗೆ ಮಹತ್ ಸೇವಾ ಪ್ರಕರಣವಾಗಬೇಕೇ ಹೊರತು ದೊಡ್ಡವರ ನಿಂದಾದಿಗಳಲ್ಲಿ ಪ್ರವೃತ್ತನಾಗಬಾರದು ಅಂತ ಹೇಳುತ್ತೆ. ದೊಡ್ಡವರು ಅಂದರೆ ಅರ್ಥ ಮಾಡ್ಕೋಬೇಕು, ನಿಜವಾದ ಭಗವದ್ಭಕ್ತ ಕೋಟಾದರ ಪ್ರಯೋಜನ ಇಲ್ಲ. ನಿಜವಾದ ಭಗವದ್ಭಕ್ತನ ದ್ರೋಹವನ್ನು ಮಾಡದೇನೆ ನಮ್ಮ ಕೈಯಿಂದಾದ ಭಗವಂತನ ಸೇವೆಯೇ ಆಗ ಧ್ಯಾನಾದಿಗಳಿಂದ ವಿಶೇಷ ಮಾಡುತ್ತಾ ಸೋತ್ತಮರ ಸೇವಾದಿಗಳನ್ನು ಮಾಡಬೇಕು. ಅದಕ್ಕೆ ಆಚಾರ್ಯ ಬದರಿಗೆ ಹೋದರೆ ವೇದವ್ಯಾಸ ತ್ರಿವತ್ತು ಸೇವೆ ಮಾಡ್ತಾ ಕೂತಿದ್ದಾರೆ, ಸತತ ಫಾಲೋ ಮಾಡಿ ತೋರಿಸ್ತಾರೆ. ಅದ್ಯಾಪಿ ಬದರಿ ಶೈಲೇ ಬದರಿ ಷಂಡ ಮಂಡಿತೇ ಮಧ್ಯೇ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು. ಅಲ್ಲೂ ದೊಡ್ಡವರ ಸೇವೆ ಆಗಲೇಬೇಕು, ಅದಕ್ಕೆ ವಿನಾಯಿತಿ ಇಲ್ಲ. ವಿಶೇಷ ಧ್ಯಾನ ಮಾಡ್ತಾ ಕೂತಿದ್ದ, ದೊಡ್ಡವರು ಯಾರೋ ಬಂದರು, ಧ್ಯಾನ ಕ್ಯಾನ್ಸಲ್, ದೊಡ್ಡವರ ಸೇವೆನೇ ದೊಡ್ಡ, ಅದಕ್ಕಿಂತ ದೊಡ್ಡ ಕರ್ತವ್ಯ ಇಲ್ಲ. ಭಾಗವತ ಪುರಾಣದಲ್ಲಿ ಬರುತ್ತೆ, ಮತ್ತೆ ನಿಮಿ ರಾಜ ಒಬ್ಬ ದೊಡ್ಡ ಸೂರ್ಯವಂಶದ ರಾಜ, ಅವನು ಭಾರಿ ಪ್ರಸಿದ್ಧನಾದವನು ನಿಮಿ ಅಂತ ಹೇಳಿದರೆ ಭಾಗವತ ಪುರಾಣದಲ್ಲಿ ಒಂದು ಅಧ್ಯಾಯನ ಆತನ ಮೇಲೆ ಉಂಟು. ಅಂತ ರಾಜ ಯಜ್ಞ ಮಾಡ್ತಾ ಇರ್ತಾನೆ, ದೊಡ್ಡ ಯಜ್ಞ ಮಾಡ್ತಾ ಇರ್ತಾನೆ. ಅಲ್ಲಿಗೆ 9 ಜನ ಜ್ಞಾನಿಗಳು ಬರ್ತಾರೆ. ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರುಮಲ ಚಮಸ ಕರಭಾಜನ 9 ಜನ ಬರ್ತಾರೆ. ಅವರೆಲ್ಲ ಜಾಯಂತೇಯರು ಅಂತ ಪ್ರಸಿದ್ಧ, ಸ್ವತಃ ಭಗವಂತ ಋಷಭ ರೂಪದ ಮಕ್ಕಳವರು. ನಿಮಿರಾಜ ನೋಡಿದನಂತೆ ಯಜ್ಞ ನಿಲ್ಲಿಸಿಬಿಟ್ಟಂತೆ, ಹಾಗೆ ತಕ್ಷಣ ಯಜ್ಞ ನಿಲ್ಲಿಸಿಬಿಡ್ತಾನೆ. ಸ್ವಾಮಿ ಬನ್ನಿ ಅಂತ ಕರೀತಾನೆ, ಕರೆದು ಪ್ರಶ್ನೆ ಮಾಡ್ತಾನೆ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಸ್ವಾಮಿ ಎಷ್ಟು ಜನ್ಮಗಳ ಪುಣ್ಯ ನಂದು, ನಿಮ್ಮಂಥವ್ರು ಹುಡುಕೊಂಡು ಬಂದರೆ ಸಿಗೋದು ಕಷ್ಟ, ನೀವಾಗಿ ಬಂದಿದ್ದೀರಿ, ಇಲ್ಲಿ ಯಜ್ಞ ನಿಲ್ಲಿಸಿಬಿಟ್ಟೆ, ಮೊದಲು ನಾವು ಉಪದೇಶ ಮಾಡಿ ಅಂತ ಕೊಡ್ತೇನೆ. ನಮ್ಗೆ ಈಗ ಆಚಾರ ಮಾತು ಅರ್ಥವಾಗುತ್ತೆ. ಶಮಃಕಾರಾಣ ಮುಚ್ಚತೆ, ಯಜ್ಞ ಮುಗಿದ್ಬಿಡಲಿ ಆಮೇಲೆ ಸ್ವಲ್ಪ ಹೇಳಿ ಅಂತಲ್ಲ, ಯಜ್ಞ ನಿಲ್ಲಿಸಿಬಿಡ್ತೇನೆ ಮೊದಲು ನೀವು ಹೇಳಿ ಅಂತ ಹೇಳುತ್ತೆ. ನೀವು ಹೇಳಿಬಿಡಿ ಮೊದಲು, ಯಾಕಂದ್ರೆ ನೀವು ಸಿಗೋದು ಕಷ್ಟ, ಯಜ್ಞ ಮಾಡಕ್ಕೆ ಬರುತ್ತೆ ಆಮೇಲೆ ಮತ್ತೆ ನೀವು ಸಿಗೋದಿಲ್ಲ. ಅದಕ್ಕೆ ಶಮಃಕಾರಾಣ ಮುಚ್ಚತೆ. ಎಂಥ ಕಾಲದಲ್ಲೂ ಕೂಡ ತಮಗಿಂತ ಸೋತ್ತಮರು ಸಿಕ್ಕಾಗ ಅಲ್ಲಿರ್ತಕ್ಕಂಥ ದಾರಿ ಒಂದೇ ಒಂದು, ನಿಮಿರಾಜ ಮಾಡಿದ ಹಾಗೆ ಭಗವಂತನ ವಿಚಾರವನ್ನು ತಿಳ್ಕೊಳ್ಬೇಕು ನಾವು. ಅದರ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಬೇಕಿಲ್ಲ, ಆದರೆ ಪ್ರಯೋಜನ ಇದ್ದ ಅವಕಾಶವನ್ನು ಎಂದೂ ಮನುಷ್ಯ ಕಳ್ಕೊಳ್ಳಲೇಬಾರದು ಎಂಬುದನ್ನು ಹೇಳುತ್ತಾರೆ. ಇದು ಆ ಮಾತಿನ ಅರ್ಥ. ಯೋಗಾರು ಅಂದರೆ ಇದು ಸ್ವಾರಸ್ಯ ಇಷ್ಟೇ. ಅಪರೋಕ್ಷ ಜ್ಞಾನಿ ಆದ ಮೇಲೂ ಕೂಡ ತನಗೆ ಜ್ಞಾನ ಬರತಕ್ಕಂಥ ಯೋಗಿಗಳು ಸಿಕ್ಕರೆ ಅವ್ರು ನೆಗ್ಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಇನ್ನು ಮೊದಲು ನೆಗ್ಲೆಕ್ಟ್ ಮಾಡಿದರೆ ಗೋವಿಂದ, ಆ ಸ್ಟೇಜಲ್ಲಿ ನೆಗ್ಲೆಕ್ಟ್ ಮಾಡಬಾರದು ಅಂತ ಹೇಳ್ತಾರೆ. ಈ ಸ್ಟೇಜಲ್ಲಿ ಕೇಳಿ ಏನು ಮಾಡಬೇಕೀಗ? ಈ ಕಾನ್ಫರೆನ್ಸ್ ಸೆಮಿನಾರ್ ನಡೆಯೋದಲ್ಲ ಯಾರಿಗೆ? ಸ್ಟೂಡೆಂಟ್ಸ್ಗೆಲ್ಲ, ಅದು ಪ್ರೊಫೆಸರಿಗೆ, ಇವರಿಗೆ, ಎಕ್ಸ್ಪರ್ಟ್ಗಳಿಗೆ ಅವೆಲ್ಲ ಕೊಡ್ತಾರೆ. ಯಾತಕ್ಕೆ ಮಾಡ್ತಾರೆ? ಇನ್ನೂ ಜ್ಞಾನ ವೃದ್ಧಿಯಾಗಬೇಕು ಅಂತ. ಸ್ಟೂಡೆಂಟ್ಸ್ಗೆ ಬರೋ ಜ್ಞಾನನೇ ಬೇರೆ, ಆ ಪ್ರೊಫೆಸರ್ ಸಂಪಾದನೆ ಮಾಡೋ ಜ್ಞಾನದ ರೀತಿ ಬೇರೆ, ತನ್ನ ಫೀಲ್ಡ್ ಇನ್ನೂ ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾರೆ. ಆ ಥರ ಆದವನು ಅಂತ ಅವಕಾಶ ಮಾತ್ರ ಎಂದೂ ಕಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯೋಗಾರೂಢಶ್ಚ ತಶ್ಚೈವ ಶಮಃಕಾರಣ ಮುಚ್ಚತೆ. ಇಷ್ಟು ಹೇಳಿ ಇನ್ನು ಯೋಗಿ ಆಗಿದ್ದು ಗುರುತ್ತೇನು ಅಂತ ಪ್ರಶ್ನೆ ಬಂತು. ಯೋಗಿ ಆಗಿದ್ದು ಗುರುತ್ತೇನು? ಹಾಗೆ ಹೇಳ್ತಾರೆ, ಸರ್ವ ಸಂಕಲ್ಪ ಸನ್ಯಾಸಿ. ಎಲ್ಲ ಸಂಕಲ್ಪಗಳನ್ನು ತ್ಯಾಗ ಮಾಡಿಬಿಟ್ಟು ಮನಸ್ಸಿನ ಮೇಲೆ ಯಾ ಯದಾಹಿ ನೇಂದ್ರಿಯಾರ್ಥೇಶು ವಿಷಯೇಶು ಅನುಸಜ್ಜತೆ, ಯಾವುದೇ ಒಂದು ವಿಷಯದ ಬಗ್ಗೆ ಅವನು ಸೆಳೆತಕ್ಕೆ ಒಳಗಾಗೋದೇ ಇಲ್ಲ. ಎಲ್ಲದನ್ನು ಮೀರಿ ನಿಂತವನು, ಎಲ್ಲದನ್ನು ಮೀರಿ ನಿಂತವನು ಅವನು ಯೋಗಿ ಅಂತವನು ಹೇಳ್ತವನು. ಇವತ್ತಿನ ಯೋಗಿಗಳೆಲ್ಲ ಹಣಕಾಸಿಗೆ ಬಾಯ್ಬಿಡೋ ಜನ, ಅವರಿಂದ ಯೋಗಿಗಳಾಗ್ತಾರೆ. ಹಣಕಾಸು ಅಂದರೆ ಹೋ ಎಂಥ ಕೆಲಸ ಬೇಕಾದ್ರೂ ಮಾಡಿಬಿಡ್ತಾರೆ, ಅದನ್ನು ಮೆಟ್ಟಿ ನಿಲ್ಲಬೇಕು. ಅದೇ ಯದಾಹಿ ನೇಂದ್ರಿಯಾರ್ಥೇಶು ನಾ ಕರ್ಮಸು ಅನುಸಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಎಲ್ಲ ಬೈಕೆಗಳನ್ನು ಮೆಟ್ಟಿ ನಿಂತ ವ್ಯಕ್ತಿ ಯೋಗಿ ಆಗ್ತಾನೆ. ಯೋಗಾರೂಢ ಅಂದರು ಒಂದೇ, ಯೋಗಿ ಅಂದರು ಒಂದೇ, ಅಪರೋಕ್ಷ ಜ್ಞಾನಿ ಅಂದರು ಒಂದೇ, ಸ್ಥಿತಪ್ರಜ್ಞ ಅಂದರು ಒಂದೇ, ಸಿದ್ಧ ಅಂದರು ಒಂದೇ. ಈ ಮಟ್ಟಕ್ಕೆ ಜ್ಞಾನಿ ಹೋಗಬೇಕು. ಇಂಥ ಸಾಧನೆ ಹೇಗೆ ಮಾಡಬೇಕು ಅಂದರೆ ಭಗವಂತ ನಿಧಾನವಾಗಿ ಯೋಗಿಯ ಪ್ರಶಂಸೆ ಮಾಡಿದ ಮೇಲೆ ನಾವು ಯೋಗಿಗಳು ಹೇಗಾಗಬೇಕು ಅಂತ ಪ್ರಶ್ನೆ ಬರುತ್ತೆ. ಒಬ್ಬ ಇಂಜಿನಿಯರ್ನ ಡಾಕ್ಟರ್ ನೋಡಿಬಿಡ್ತಾನೆ, ಅವನು ವೈಭವ ನೋಡಿದ ತಕ್ಷಣ ನಾನು ಹೋಗ್ಲಿಕ್ಕೆ ಏನು ಮಾಡಬೇಕು, ಇಂಜಿನಿಯರಿಂಗ್ ಓದು, ಮೆಡಿಕಲ್ ಓದು ಅಂತಾರಲ್ಲ, ಹಾಕಿ ಈ ಕೋರ್ಸ್ ಮಾಡು, ನೀನು ಯೋಗಿ ಆಗ್ತಿ ಹಾಕಿದರೆ ಏನು ಮಾಡಬೇಕು ಅಂದರೆ ಭಗವಂತ ವಿವರಣೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಉದ್ಧರೇ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಎರಡು ಶ್ಲೋಕದೊಳಗೆ ಒಗತಿನಂತಹ ಶ್ಲೋಕಗಳು, ಬರೀ ಆತ್ಮ ಆತ್ಮ ಅಂತ ರಿಪೀಟ್ ಆಗ್ತಾ ಹೋಗುತ್ತೆ. ಬರೀ ಉದ್ಧರೇ ಆತ್ಮಾನಾತ್ಮಾನಂ ಶ್ಲೋಕ ಕೇಳಿದ ಜನ ಬೇಕಾದಷ್ಟು, ಅರ್ಥ ತಿಳ್ಕೊಂಡ ಜನ ಭಾರಿ ಕಡಿಮೆ. ಆ ಶ್ಲೋಕ ವಿಚಿತ್ರ ಶ್ಲೋಕಗಳವೆರಡು ಕೂಡ ಉದ್ಧರೇತ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಯೇ. ಆತ್ಮಏವ ಹಿ ಆತ್ಮನಃ ಬಂಧು, ಆತ್ಮಏವ ರಿಪು ಆತ್ಮನಃ, ಮೊದಲನೇ ಶ್ಲೋಕ. ಆಮೇಲೆ ಬಂಧು ಆತ್ಮ ಆತ್ಮನಃ ತಸ್ಯ ಏನ ಆತ್ಮಏವ ಆತ್ಮನ ಜಿತಃ, ಅನಾತ್ಮನಃ ತು ಶತ್ರುತ್ವೇ ವರ್ತೇತ ಆತ್ಮಏವ ಶತ್ರುವತ್. ಇಷ್ಟರ್ ಎಷ್ಟರ್ ತಾಪಸದ ರಿಪೀಟ್ ಆಗಿದೆ ನೋಡಿ. ಅದಕ್ಕೆ ಅರ್ಥ ಹೇಳ್ತಾರೆ ಆಚಾರ್ಯರು, ಬರೀ ಆತ್ಮ ಆತ್ಮ ಅಂದ್ರೆ ಏನು ಅರ್ಥನೇ ಆಗೋದಿಲ್ಲ. ನಮ್ಮ ಪ್ರಕಾರ ಏನಿಸುತ್ತೆ, ನಮ್ಮಿಂದ ನಾವೇ ಉದ್ಧಾರ ಮಾಡ್ಕೋಬೇಕಷ್ಟೆ. ಯಾವ ಉದ್ಧಾರ ಶಕ್ತಿ ಇದ್ರೆ ಇನ್ನೊಂದು ಕಡೆ ಯಾಕೆ ಹೋಗ್ತಿದ್ದ ಮನುಷ್ಯ? ರೋಗ ಬಂದಿತ್ತು, ನೀನೇ ವಾಸಿ ಮಾಡ್ಕೊಳ್ಳಿ ಅಂದ್ರೆ ಗೋವಿಂದ, ಯಾವ ಡಾಕ್ಟ್ರು ಬೇಕಾಗ್ತಿತ್ತು? ಒಂದು ರೋಗ ವಾಸಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಕಣ್ಣಿಗೆ ಧೂಳು ಬಿದ್ರೆ ತೆಕೊಳ್ಳೋದಕ್ಕಾಗೋದಿಲ್ಲ, ಈ ವ್ಯಕ್ತಿ ತನ್ನ ತಾನೇ ಉದ್ಧಾರ ಮಾಡ್ಕೋತಾನೆ. ಅದಕ್ಕೆ ಆಚಾರ್ಯ ಅರ್ಥ ಹೇಳ್ತಾರೆ. ಮೊದಲನೇ ಸಾಮಾನ್ಯವಾದ ಅರ್ಥ ಅಂದ್ರೆ ಉದ್ಧರೇತ್ ಆತ್ಮನ ಆತ್ಮಾನಂ, ಆತ್ಮಾನಂ ತನ್ನನ್ನ, ಆತ್ಮನ ಉದ್ಧರೇ ಆತ್ಮನ ಉದ್ಧರೇ ತನ್ನಿಂದ ಉದ್ಧಾರ ಅಲ್ಲ, ಆತ್ಮ ಅಂದ್ರೆ ಮನಸ್ಸು ಅಂತ, ಮನಸ್ಸಿನಿಂದ ಉದ್ಧಾರ ಮಾಡಿಕೊಳ್ಳಬೇಕು. ಇದು ಬಹಳ ಮುಖ್ಯವಾದದ್ದು. ದೇವರು ನಮಗೆ ಎಲ್ಲ ಇಂದ್ರಿಯ ಕೊಟ್ಟಿದ್ದಾನೆ, ಅದು ವಿಶೇಷವಾದ ಒಂದು ಇಂದ್ರಿಯ ಅಂದ್ರೆ ಮನಸ್ಸು, ಅಂತಃಕರಣ. ಅದು ಒಳಗಿನ ಇಂದ್ರಿಯ, ಅದಕ್ಕೆ ಅಂತಃಕರಣ ಅಂತ ಕರೀತಾರೆ. ಈ ಕಣ್ಣು ಮೊದಲಾದ ಇದು ಜ್ಞಾನೇಂದ್ರಿಯ, ಅದು ಇದು ಕರ್ಮೇಂದ್ರಿಯ, ಅದು ಎಕ್ಸ್ಟರ್ನಲ್, ಆದರೆ ಇದು ಇಂಟರ್ನಲ್ ಇಂದ್ರಿಯ ಮನಸ್ಸು. ಈ ಮನಸ್ಸು ದೊಡ್ಡದು, ಯಾತಕ್ಕೆ ಗೊತ್ತಾ? ಹತ್ತು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋ ಇಂದ್ರಿಯ ಅಂದ್ರೆ ಮನಸ್ಸು. ಹತ್ತು ಇಂದ್ರಿಯಗಳನ್ನ ಕ್ಯಾಪ್ಟನ್ ಇದ್ದಾಗೆ, ಹತ್ತು ಜನ ಕಂಟ್ರೋಲ್ ಮಾಡ್ತಾರಲ್ಲ ಹನ್ನೊಂದು ಕ್ರಿಕೆಟ್ನೊಳಗೆ, ಕ್ರಿಕೆಟ್ ಮ್ಯಾಚ್ ಬಂದಿರೋದೇ ಇದಕ್ಕೆ ಈ ಕಾನ್ಸೆಪ್ಟಿಂದ. ಈ ಹತ್ತು ಪ್ಲಸ್ ಒಂದು ಇದೆಯಲ್ಲ, ಹತ್ತು ಜನ ಒಬ್ಬ ಕ್ಯಾಪ್ಟನ್, ಕ್ಯಾಪ್ಟನ್ ಎಲ್ಲ ಮಾಡಬೇಕು, ಇವನೇನು ಮಾಡಲ್ಲ, ಇದು ಫಜೀತಿ. ಹಣ್ಣಿನ ನೋಡಿ ಎಲ್ಲ ವಿಕೆಟ್ ತಗೊಳ್ಳೋದಿಲ್ಲ, ಅಂತ ಕ್ಯಾಪ್ಟನ್ ಇದ್ರೆ ಗತಿಯೇನಾಗಬೇಕಾಗ? ಎಲ್ಲರ ಜವಾಬ್ದಾರಿ ಹೊತ್ತಾಗ ಅವನು ನಾಯಕ ಶಿರೋಮಣಿ ಆಗ್ತಾನೆ. ಮುಂದೆ ಭಗವಂತ ತಾನೇ ಹೇಳಿದ್ದಾನೆ ಭಗವದ್ಗೀತೆಯೊಳಗೆ, ಇಂದ್ರಿಯಾಣಾಂ ಮನಶ್ಚಾಸ್ಮಿ, ವಿಭೂತಿ ಯೋಗದಲ್ಲಿ ಹೇಳ್ತಾನೆ. ಇಂದ್ರಿಯಗಳಲ್ಲಿ ಮನಸ್ಸಿನ ವಿಭೂತಿ ರೂಪ ಇದೆ, ಅದು ನಾಯಕ ಸ್ಥಾನೀಯವಾದಂಥ ಇಂದ್ರಿಯ ಮನಸ್ಸು, ಅದರಿಂದ ನಾವು ಉದ್ಧಾರ ಆಗಬೇಕು. ಸ್ವಲ್ಪ ಯೋಚನೆ ಮಾಡಬೇಕಾಗಿ ಎತ್ತು ಹೇಳ್ತಿರ್ತ ಅರ್ಥ ಆಗಲಿಲ್ಲ. ಮನಸ್ಸು ಕೊಟ್ಟು ನೋಡು ಅಂತ ಹೇಳಿದ, ಮನಸ್ಸು ಕೊಟ್ಟು ನೋಡು ಕೆಲಸನ, ಮನಸ್ಸು ಕೊಟ್ಟು ಮಾಡು ಅಂತ ಹೇಳಿದ. ಮನಸ್ಸು ಕೊಟ್ಟು ಮಾಡು, ಮನಸ್ಸಿದ್ರೆ ಮಾರ್ಗ ಇದೆ. ಸೊ ಮನಸ್ಸು ಅಂದ್ರೆ ಕಾಮನ್ಸ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ನನ್ನ ಮನಸ್ಸಿಲ್ಲ, ಬರೋದಿಲ್ಲ, ಮನಸ್ಸಿತ್ತು ಬರೋ ಚಾನ್ಸಸ್ಸೇ ಇಲ್ಲ, ಬರಬೇಕು ಅಂತ ಮನಸ್ಸು ಮಾಡಿದ ಹೇಗೋ ಬಂದು ಇಳಿದು ಬಿಡ್ತಾನೆ, ಬಿಡೋದಿಲ್ಲ. ಏನು ಅನುಕೂಲಗಳಿಲ್ಲ, ಮನಸ್ಸಿತ್ತು ಬಂದು ಇಳಿದು ಬಿಡ್ತಾನೆ. ಎಲ್ಲ ಅನುಕೂಲ ಇದೆ, ಅದು ಕಾರ್ ಕಳಿಸಿದ್ರೆ ಹಂಗೆ ಆಗೋದಿಲ್ಲ ಅಂತ ಮನಸ್ಸೇ ಇಲ್ಲ ಅವನು. ಯಾಕೆ ಬರೋ ಹೇಳಿ, ಇಷ್ಟ ಅವನಿಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲದೆ ಇದ್ದಾಗ ಆಗ ರೀತಿನೇ ಬೇರೆ. ಇಷ್ಟ ಅನಿಷ್ಟಗಳಿರೋದೆಲ್ಲ ಎಲ್ಲಿ? ಮನಸ್ಸು ಅದಕ್ಕೊಂದು ಆಶ್ರಯ. ಆ ದೃಷ್ಟಿಯಲ್ಲಿ ಉದ್ಧರೇ ಆತ್ಮನ ಆತ್ಮಾನಂ, ನಮ್ಮನ್ನ ಮನಸ್ಸಿನಿಂದ ಉದ್ಧಾರ ಮಾಡಿಕೊಳ್ಳಬೇಕು ಅಂತ. ಮನಸ್ಸು ಬೇರೆ, ನಾವು ಬೇರೆ, ಜೀವ ಬೇರೆ, ಮನಸ್ಸು ಬೇರೆ. ನಾವೇ ಮನಸ್ಸಲ್ಲ, ಮನಸ್ಸನ್ನು ದೇವರು ನಮಗೆ ಏಡು ಕೊಟ್ಟ ಕೊಟ್ಟಿದ್ದಾರೆ. ಮನಸ್ಸು ಒಂದು ಇಂದ್ರಿಯ, ಕಣ್ಣಿಗೆ ಸ್ಪೆಕ್ಸ್ ಆಗೋ ನಮ್ಮ ವಿಚಾರಕ್ಕೆ ಮನಸ್ಸು ಹಾಕಿ. ಆ ಮನಸ್ಸು ಅಪೂರ್ವವಾದ ವಸ್ತು, ಮನನಕ್ಕೆ ಅನುಕೂಲ ಮಾಡೋದಕ್ಕೆ ಮನಸ್ಸು ಅಂತ ಕರೀತಾರೆ. ಮನನ ಅಂದರೆ ಚಿಂತನೆ. ಬೇರೆ ಪ್ರಾಣಿಗಳಿಗೆ ಮನಸ್ಸು ಸ್ಟ್ರಾಂಗ್ ಇರೋದಿಲ್ಲ, ಅದಕ್ಕೆ ಹುಟ್ಟಿದಾಗ ಹೇಗಿರುತ್ತೋ ಸಾಯ್ಬೇಕಾರೆ ಹಾಗೆ ಇರುತ್ತೆ, ಡೆವಲಪ್ಮೆಂಟೇ ಇರೋದಿಲ್ಲ. ಬೇರೆ ಪ್ರಾಣಿಗಳನ್ನು ನೋಡಿ ಹುಟ್ಟಿದಾಗ ಹೇಗಿರುತ್ತಲ್ಲ ಸಾಯ್ಬೇಕಾರೆ ಹಾಗೆ ಇರುತ್ತೆ. ಆಗ್ತಾನೆ ಹುಟ್ಟಿದ ಕರುವಿನ ಮುಂದೆ ನೀವು 100 ರೂಪಾಯಿ ನೋಟುಗಳು ಹಾಕಿ, ಪೇಪರ್ ತುಂಡು ಹಾಕಿ, ಇಲ್ಲಿ ಎಲ್ಲ ತುಳಿದು ಹಾಕಿಬಿಡೋದು, ಏನು ವ್ಯತ್ಯಾಸ ಇಲ್ಲ. ಚಿಕ್ಕ ಮಗು ನಿಮ್ಮ ನೋಡೋದು ಹಾಗೆ ಮಾಡೋದು, ಏನು ವ್ಯತ್ಯಾಸನೇ ಇಲ್ಲ. ಆದರೆ ಮಗು ಬೆಳೀತಾ ಬೆಳೀತಾ ಹೋಗ್ತಾನೆ, ಆ ಕರು ಬೆಳೀತಾ ಬೆಳೀತಾ ಹೋಗುತ್ತೆ, ಇನ್ನೇನು ಕರು ದೊಡ್ಡ ಹಸುವಾಗಿ ಬಿಡುತ್ತೆ. ಆಗ 100 ರೂಪಾಯಿ ನೋಟುಗಳು ಹಾಕಿ, ಯಥಾ ಪ್ರಕಾರ ಪೇಪರ್ ತುಂಡು ಹಾಕಿ, ಎರಡು ಮತ್ತೆ ತುಳಿಯುತ್ತೆ, ವ್ಯತ್ಯಾಸನೇ ಇಲ್ಲ. ಅದು ಹುಟ್ಟಿದಾಗ ಆಗಿತ್ತೋ ಸಾಯ್ಬೇಕಾರೆ ಹಾಗೆ ಇರುತ್ತೆ. ಬೇರೆ ಯಾವ ಪ್ರಾಣಿಗಳಲ್ಲೂ ಕೂಡ ಈ ಸಾರಾಸಾರ ವಿವೇಕ ಬರೋದೇ ಇಲ್ಲ. 84 ಲಕ್ಷ ಯೋನಿಗಳಂತ ಕರೀತಾರಲ್ಲ, ಹುಡುಗ ಯಾರಿಗೂ ಬುದ್ಧಿ ಇಲ್ಲ, ಇರೋದು ಮನುಷ್ಯನಿಗೆ ಮಾತ್ರ ಇರೋದು. ಮೊದಲು ಎರಡನ್ನೂ ತುಳಿತಾನೆ, ಆಮೇಲೆ ದುಡ್ಡು ಜೋಬಿ ಹಾಕ್ತಾನೆ, ಕಾಗದ ಎತ್ತಿ ಬಿಡ್ತಾನೆ, ನಿಧಾನ ಚೇಂಜ್ ಮಾಡ್ತಾನೆ. ಅದು ಎಲ್ಲರನ್ನೂ ಬೇಕಾದ್ರೆ ಬಿಡ್ತಾನೆ, ದುಡ್ಡು ಬಿಡೋದಲ್ಲ, ಆಚೆಗೆ ಬಂದುಬಿಡ್ತಾನೆ. ಅಂದರೆ ಮೌಲ್ಯವನ್ನು ಅರ್ಥ ಮಾಡ್ಕೋತಾನೆ, ಕೆಲವೊಂದು ಅಪಾರ್ಥನೂ ಮಾಡ್ಕೊಂಡ್ಬಿಡ್ತಾನೆ. ಇದು ಪ್ರಾಣಿಗಳಿಗೆ ಸಾಧ್ಯ ಇಲ್ಲ, ಮನುಷ್ಯರಿಗೆ ಮಾತ್ರ ಸಾಧ್ಯ ಇಲ್ಲ. ಸರಿ, ಉಪಯೋಗ ಮಾಡಿಕೊಂಡು ತುಂಬ ಮೇಲೆ ಹೋಗಿಬಿಡ್ತಾನೆ, ಉಪಯೋಗ ಮಾಡಿಕೊಳ್ಳಲಿಲ್ಲ ಹಾಳಾಗಿ ಹೋಗ್ತಾನೆ. ಅದನ್ನು ಹೇಳೋದಕ್ಕೇನೆ ಉದ್ಧರೇ ಆತ್ಮನ ಆತ್ಮಾನಂ. ಎಷ್ಟೋ ಜನ ಹೇಗೆ ಮಾಡ್ತಾರೆ ಯೋಚನೆ ಮಾಡಿ. ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರೋ ಬಂದಿರ್ತಾನೆ, ಕೆಲಸ ಆಗಬೇಕಾಗಿರುತ್ತೆ, 100 ರೂಪಾಯಿ ಲಂಚ, ಮಾತಾಡ್ತಾನೆ, ಸಿಕ್ಕಿಬಿಡ್ತಾನೆ, ಕೆಲಸ ಕಳ್ಕೊಂಡ್ಬಿಡ್ತಾನೆ. ಎಷ್ಟು ದಡ್ಡ ಇದ್ದಾನೆ ಲೆಕ್ಕ ಆಯ್ತು, IAS ಆಗಿದೆ, ಎಂಥ ದೊಡ್ಡ ಪೋಸ್ಟಲ್ಲಿ ಇರ್ತಾನೆ, 100 ರೂಪಾಯಿ ಲಂಚಿಗೆ ಕೆಲಸ ಕಳ್ಕೊಂಡ ಮರ್ಯಾದೆ ಕಳ್ಕೊಂಡ, ಇಲ್ಲಿಂದ ಟೆಂಪ್ಟ್ ಆದವನು, ಮನಸ್ಸು ಸರಿ ಇದ್ದದೆ ಹೀಗಾಗ್ತಿದ್ದಿಲ್ಲ, ಯೋಚನೆ ಮಾಡಬೇಕಾಗಿತ್ತು. ಇವತ್ತು ಮಾಡ್ತಿರೋ ಮೊದಲನೇ ತಪ್ಪು, ಸಿಕ್ಕರೆ ಏನಾಗುತ್ತೆ ಅಂತ ಎಚ್ಚರಿಕೆನೇ ಇಲ್ಲ. ಅದಕ್ಕೆ ಮನಸ್ಸಿನಿಂದ ಸರಿಯಾಗಿ ಯೋಚನೆ ಮಾಡಿ, ನಿಮಗೆ ಕೆಲಸ ಎಷ್ಟೋ ಕೆಲಸ ಸುಲಭ ಆಗುತ್ತೆ ಅಂತ ಹೇಳಿ. ಇನ್ನೊಬ್ಬರು ಗೈಡ್ ಬೇಡ ನಿಮಗೆ, ಮನಸ್ಸೇ ಗೈಡ್ ಆಗಲಿ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸೇ ನಿಮಗೆ ಗೈಡ್ ಆಗಬೇಕು. ಇದು ಸರಿಯೋ ತಪ್ಪು, ಸಾಮಾನ್ಯ ಹೇಳಿ ಹೇಳಿದ್ರು ತಪ್ಪು ಅಂತ ಹೇಳುತ್ತೆ. ಅದಕ್ಕೆ ಕೆಳಗಿಂದಿಸ್ಕೊಳ್ಳೋದು, ಮೇಲಿಂದಿಸ್ಕೊಂಡ್ಬಿಡ್ತಿದ್ದ. ತಪ್ಪು ಅಂತ ಹೇಳೋದಕ್ಕೆ ಕ್ರೈಮ್ ತಗೊಳ್ಳೋದು, ಕಳ್ಳನೇ ಕಳ್ತಾನ ತಪ್ಪು ಅಂತ ಗೊತ್ತು, ಅದಕ್ಕೆ ಇನ್ನೊಬ್ರಿಗೆ ಕಾಣದಾಗ ಮಾಡ್ತಾನೆ. ಕಾಣದಾಗ ಮಾಡೋದಕ್ಕೆ ಅದೇ ಕಾರಣ, ಗೊತ್ತಿದ್ದ ಮಾಡ್ತಿದ್ದಿಲ್ಲ, ಅದನ್ನೇ ಅಪ್ಲೈ ಮಾಡ್ಕೊಂಡ್ಬಿಟ್ಟೆ. ತಪ್ಪು ಅಂದ್ರೆ ಯಾಕೆ ಮಾಡಬೇಕಾಗಿದ್ರೆ? ತಪ್ಪು ಅಂತ ಗೊತ್ತಾದ ಮೇಲೆ ಕಾಣದಾಗ ಮಾಡಬೇಕು ಅನ್ನೋದಕ್ಕಿಂತ ಬಿಟ್ಟೇ ಬಿಟ್ರೆ ಆಗ ಮನಸ್ಸಿನ ಉಪಯೋಗ ತಗೊಂಡಾಗಾಯ್ತು. ಉದ್ಧರೇ ಆತ್ಮನ ಆತ್ಮಾನಂ, ನಾ ಆತ್ಮಾನಂ ಅವಸಾದಯೇ, ಮನಸ್ಸನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದ್ದ. ಮನಸ್ಸನ್ನ ಕೆಡಿಸಿಕೊಳ್ಳಬೇಡಿ, ಅಪ್ಸೆಟ್ ಆಯ್ತು, ಹೋಲ್ ಡೇ ವೇಸ್ಟ್ ಆಗಿಬಿಡುತ್ತೆ. ಬೆಳಿಗ್ಗೆಲ್ಲ ಬಸ್ಸಲ್ಲಿ ಚೀಟಿ ಹೊಡೆದಾಡ್ತಾರೆ, ಜಗಳ ಇಡ್ಬಿಡುತ್ತೆ. ಏ ಹೋಲ್ ಡೇ ಅವನ ಮನಸ್ಸು ಎರಡು ಡಿಸ್ಟರ್ಬೆನ್ಸ್ ಅದು, ಮನಸ್ಸು ಕೆಡಿಸ್ಕೊಂಡು ಬಿಟ್ರೆ ಎಲ್ಲ ಕೆಲಸ ಹಾಳಾಗಿ ಹೋಗುತ್ತೆ. ಈ ಸರಿಗೆ ಅರ್ಥ ಮಾಡಿಕೊಂಡ್ರೆ ನಿತ್ಯ ಜೀವನದ ಸಂಗಾತಿ ಅಂದ್ರೆ ಮನಸ್ಸು ಅಂತ ಕರಿ. 24 ತಾಸು ಜೊತೆಗಿರುತ್ತೆ. ಮತ್ತೆ ಕೆಲವು ಫ್ರೆಂಡ್ಸು ಗೈಡ್ ಇರ್ಬೋದು, ಯಾವಾಗ ಉತ್ತರ ಬರ್ತಾರೆ, ಹಾಗಲ್ಲ. ದೇವರು ಅಟ್ಯಾಚ್ ಮಾಡಿದ್ದಾರೆ ಮನಸ್ಸನ್ನು, ಯಾವಾಗಲೂ ಜೊತೆಗಿರುತ್ತೆ. ಅದು ಉಪಯೋಗ ತಗೊಳ್ಳಿ, ಎಂದೂ ಅದನ್ನು ಕೈಬಿಡ್ಲಕ್ಕೆ ಹೋಗಬೇಡಿ. ಉದ್ಧರೇ ಆತ್ಮಾನ ಆತ್ಮಾನಂ ನಾತ್ಮಾನಂ ಅವಸಾದಯೇ, ಆತ್ಮೈವ ಹಿ ಆತ್ಮನೋ ಬಂಧು. ನಮಗೆ ನಿಜವಾದ ಬಂಧು ಯಾರು ಅಂದರೆ ಮನಸ್ಸಿಗಿಂತ ದೊಡ್ಡ ಬಂಧು ಇಲ್ಲ. ಮನಸ್ಸು ಭಾರಿ ದೊಡ್ಡ ಬಂಧು, ಆದ್ದರಿಂದ ಅದರ ಸಹಾಯ ಯಾವಾಗಲೂ ತಗೊಳ್ಳುತ್ತೀರಿ ಅಂತ ಹೇಳಿದ. ಮನಸ್ಸಿನ ಸಹಾಯವನ್ನು ತಗೊಳ್ಳಿ. ಆತ್ಮೈವ ರಿಪುರಾತ್ಮನಃ, ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನಃ. ಅದು ಇನ್ನೊಂದು ಹೋಗ್ಬಿಟ್ಟು, ಆತ್ಮನಿಗಿಂತ ದೊಡ್ಡ ಬಂಧು ಇಲ್ಲ, ಅದಕ್ಕಿಂತ ದೊಡ್ಡ ಶತ್ರುನೂ ಇಲ್ಲ ಅಂತ ಹೇಳಿಬಿಡುತ್ತ. ಆತ್ಮನೇ ಬಂಧು, ಆತ್ಮನೇ ರಿಪು. ರಿಪು ಅಂದರೆ ಶತ್ರು. ನಮ್ಗೆ ಒಗಟಿದ್ರು ಏನಿದು, ಆತ್ಮನೇ ಬಂಧು ಅಂತ ಆತ್ಮನೇ ಶತ್ರು ಅಂತ ಅರ್ಥನೇ ಆಗೋದಿಲ್ಲ, ದೊಡ್ಡ ಒಗಟಿದು. ಒಬ್ಬನೇ ವ್ಯಕ್ತಿ ಬಂಧು ಹೇಗಾಗ್ತಾನೆ, ಅದೇ ಟೈಮ್ನಲ್ಲಿ ಶತ್ರು ಹೇಗಾಗ್ತಾನೆ. ಬಂಧು ಆದರೆ ಶತ್ರು ಅಲ್ಲ, ಶತ್ರು ಆದರೆ ಬಂಧು ಅಲ್ಲ, ಎರಡು ಹೇಗಾಗ್ತಾನೆ? ಆ ಹೇಳ್ತಾರೆ ಭಗವಂತ, ಮುಂದೆ ಹೇಳ್ತಾನೆ, ಬಂಧು ಆತ್ಮ ಆತ್ಮನಃ ತಸ್ಯ ಏನ ಆತ್ಮೈವ ಆತ್ಮನಾಜಿತ. ಯಾವನು ತನ್ನ ಮನಸ್ಸನ್ನು ತಾನು ಗೆದ್ದಿದ್ದಾನೆ ಅವನಿಗೆ ಅವನ ಮನಸ್ಸು ಬಂಧು ಆಗಿದೆ. ಅಂದರೆ ಯಾರ ಮನಸ್ಸು ಯಾರಿಂದ ಗೆಲ್ಲಲ್ಪಟ್ಟಿದೆಯೋ ಅವನಿಗೆ ಅದು ಬಂಧು. ಆದರೆ ಅನಾತ್ಮನಸ್ಸು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್, ಆ ಮನಸ್ಸನ್ನು ಗೆದ್ದಿಲ್ಲ ಅವನು, ಆಗ ಮನಸ್ಸು ಶತ್ರುವಾಗಿಬಿಡುತ್ತೆ. ಮನಸ್ಸು ಶತ್ರುವೂ ಹೌದು, ಮಿತ್ರನೂ ಹೌದು. ನಾವು ಗೆದ್ದಿದ್ದಾಗ ಅದು ಮಿತ್ರ, ನಾವು ಗೆಲ್ಲದೆ ಹೋದಾಗ ಶತ್ರು. ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಒಂದು ವೆಹಿಕಲ್ ಇದೆ, ವೆಹಿಕಲ್ ಮಿತ್ರ ಹೌದು ಶತ್ರು ಹೌದು. ಡ್ರೈವಿಂಗ್ ಬಂತೋ, ಒಂದೇನು ಆರಾಮಾಗಿ ಒಂದು 3 ತಾಸು 2 ತಾಸು ಮೈಸೂರು ಸೇರಿಬಿಡ್ತಾರೆ ಡ್ರೈವಿಂಗ್ ಬಂದರೆ, ಇಲ್ಲ 10 ನಿಮಿಷಕ್ಕೆ ಯಮಲೋಕಕ್ಕೆ ಹೋಗಿರ್ತಾರೆ. ಎಷ್ಟು ಇಂಪ್ಲಾಂಟು ಇಂಪ ಡಕ್ಕಂಟು ಹೊಡಿತಾರೆ, ಅದಕ್ಕೆ ಅವನಿಗೆ ಗೊತ್ತಿಲ್ಲ ಕಂಟ್ರೋಲ್ ಬರಬೇಕು. ವೆಹಿಕಲ್ ಇರೋ ಕಂಟ್ರೋಲ್ ಇದ್ದರೆ ಮಾತ್ರ ವೆಹಿಕಲ್, ಇಲ್ಲವರು ವೆಹಿಕಲ್ ಹತ್ತಲೇಬಾರದು ಅಂತ ಹೇಳ್ತಾರೆ. ಕಂಟ್ರೋಲ್ ಇಲ್ಲದೆ ಹೋದರೆ ವೆಹಿಕಲ್ ನಮ್ಮನ್ನು ಕೊಂದಾಕಿಬಿಡುತ್ತೆ. ಮನಸ್ಸು ವೆಹಿಕಲ್, ಅದು ಒಂದು ಮನಸ್ಸು ವೆಹಿಕಲ್ ಆಗಿರೋದ್ರಿಂದ ಪರಮಾತ್ಮನ ವೆಹಿಕಲ್ ಕೊಟ್ಟಿದ್ದಾನೆ, ಮೋಕ್ಷಕ್ಕೆ ಬರತಕ್ಕ ಸಾಧನವನ್ನಾಗಿ ಮನಸ್ಸನ್ನು ಕೊಟ್ಟಿದ್ದಾನೆ. ಆ ಮನಸ್ಸನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಎಷ್ಟು ಫಾಸ್ಟಾಗಿ ಸಾಧನೆ ಮಾಡಕ್ಕೆ ಬರುತ್ತೆ ಗೊತ್ತಾಗ್ತದೆ. ಎಷ್ಟು ಫಾಸ್ಟಾಗಿ ಸಾಧನೆ ಮಾಡಬಹುದು, ನಡ್ಕೊಂಡು ಹೋಗೋ ಮನುಷ್ಯ ಎಷ್ಟು ಫಾಸ್ಟಾಗಿ ಓಡಿದ್ರು ಕೂಡ ಅಷ್ಟರಲ್ಲೇ ಇರ್ತಾರೆ. ಅಲ್ಲಿ ವೆಹಿಕಲ್ನಲ್ಲಿ ಹೋಗ್ಬಿಟ್ಟು ಎಷ್ಟು ಫಾಸ್ಟಾಗಿ ಹೋಗ್ತಾರೆ, ಮನಸ್ಸು ಏಡದು ಬಂದು. ಅದಕ್ಕೇನೆ ಬೇರೆ ಪ್ರಾಣಿಗಳಿಗೆ ಪರಮಾತ್ಮ ಅಂತ ಪವರ್ಫುಲ್ ಮನಸ್ಸು ಕೊಟ್ಟಿಲ್ಲ. ಅದಕ್ಕೆ ಹುಟ್ಟಿದಾಗ ಹೇಗಿರುತ್ತೋ ಸಾಯ್ಬೇಕಾರೆ ಹಾಗೆ ಇರುತ್ತೆ. ಜೀವ ಹಾಗಲ್ಲ, ಮನುಷ್ಯ ಹಾಗಲ್ಲ, ಬಲುಬೇಗ ಡೆವಲಪ್ ಆಗ್ತಾರೆ. ಅದನ್ನು ಬಂಧುವನ್ನಾಗಿ ಮಾಡಿಕೊಳ್ಳಬೇಕು. ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮೈವ ರಿಪುರ್ ಆತ್ಮನಃ, ಬಂಧುರಾತ್ಮ ಆತ್ಮನಸ್ತಸ್ಯ ಏನ ಆತ್ಮೈವ ಆತ್ಮನಾಜಿತ. ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ನಿಮ್ಮ ಸರಿಯಾಗಿ ಯೋಚನೆ ಮಾಡಿದರೆ ಅವಾಗ ಪರಿಹಾರ ಆಗೋಯ್ತು. ಅದೇ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ರೋಲ್ ಯಾವುದಿದೆ ಸಾಧನೆಗೆ ಅಂದರೆ ಮನಸ್ಸಿನದು. ಅದಕ್ಕೋಸ್ಕರವಾಗಿ ವಿಷ್ಣು ಪುರಾಣದ ಮಾತನ್ನು ಆಚಾರ ಉಲ್ಲೇಖ ಮಾಡ್ತಾರೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧಕ್ಕೆ ಯಾವುದು ಕಾರಣ? ಮನಸ್ಸು ಕಾರಣ. ಮೋಕ್ಷಕ್ಕೆ ಯಾವುದು ಕಾರಣ? ಮನಸ್ಸು ಕಾರಣ. ಜಿತೇಂದ್ರಿಯನಾಗಿದ್ದಾನೆ, ಹತೋಟಿ ಮನಸ್ಸು, ಮನಸ್ಸಿಗೆ ನಮ್ಮ ಹತೋಟಿಯಲ್ಲಿದೆ ಮನಸ್ಸು. ಅದರಿಂದ ಮೋಕ್ಷಕ್ಕೆ ಕಾರಣ ಅದು. ಮನಸ್ಸಿಗೆ ಹತೋಟಿಯಲ್ಲಿಲ್ಲ ಮನಸ್ಸು ನಮ್ಮ ಹತೋಟಿಯಲ್ಲಿ, ಅದು ಬಂಧಕ್ಕೆ ಕಾರಣ. ಹತೋಟಿಯಲ್ಲಿರುವ ಮನಸ್ಸು ಬೆಳಿಗ್ಗೆ ಹೇಳಬೇಕು, ಸ್ನಾನಕ್ಕೆ ಹೇಳಬೇಕು, ಮನಸ್ಸು ಹೇಳುತ್ತೆ. ಮನಸ್ಸು ಸರಿಯಾಗಿರುತ್ತೆ, ಗೈಡ್ ಮಾಡಿಬಿಟ್ರೆ, ಹೇಳಯ್ಯ ಅಂತ ಗೈಡ್ ಮಾಡಿಬಿಟ್ರೆ ಯಾರು ಎಬ್ಸೋದು ಬೇಕಾಗಿಲ್ಲ, ಎಬ್ಬಿಸ್ಬಿಡುತ್ತೆ ಅದು. ಯಾರು ಎಬ್ಬಿಸ್ಬೇಕಾಗಿಲ್ಲ, ಕರೆಕ್ಟಾಗಿ ಎಚ್ಚರಾಗುತ್ತೆ, ಸ್ನಾನಕ್ಕೆ ಹೊರಟೇ ಬಿಡ್ತಾರೆ. ಅದೇ ಒಂದು ಕೆಟ್ಟದಾಗಿದ್ದರೆ ಮಲಗಿಸುತ್ತೆ, ಈಗೇನು ಹೇಳಿ ಎಲ್ಲ ಮಲಗಿದ್ರೆ ನಿನ್ನೇನು ಅವಸರ ಅಂತ ಹೇಳಿಬಿಡುತ್ತೆ ಅಷ್ಟೇ. ನಿಂತೋದು ಮಲಗಿ ಏನಂತಿದ್ದೆ, ಚಾನ್ಸ್ ಎಲ್ಲಿ ಸಿಗುತ್ತೆ ನಿನಗೆ? ಕೆಲವು ಸೈಕಲ್ ಎದ್ದು ನೋಡ್ತಾರೆ, ಯಾರು ಎದ್ದಿದ್ದಾರೆ ನೋಡ್ತಾರೆ, ಯಾರು ಎದ್ದಿಲ್ಲ ಬಟ್ ನಿನಗೇನಾಗ್ತಾರೆ ಮತ್ತೆ ಮಲಗಿಬಿಡ್ತಾರಪ್ಪ. ಯಾಕೆ? ಅವ್ರಿಗೆ ಆ ಥರ ಗೈಡ್ ಮಾಡುತ್ತೆ. ಉಳಿದವರಿಗೆ ಅವ್ರು ಎದ್ರೇನು ಬಿಟ್ಟರೆ ನಾನಂತ ಹೇಳಬೇಕು. ಪರೀಕ್ಷೆಯಲ್ಲಿ ಯಾರು ಕೂತ್ರೇನು, ಯಾರು ಬಿಟ್ಟರೇನು? ವಿದ್ಯಾರ್ಥಿ ಬರಿತಿರ್ಬೇಕಾದ್ರೆ ಎಷ್ಟು ಜನ ಕೂತಿದ್ದಾರೆ, ಎಷ್ಟು ಜನ ಎದ್ದೋಗಿದ್ದಾರೆ, ಅದೆಲ್ಲ ತಲೆಯಲ್ಲಿಟ್ಟು ಬೇಡ. ತಾನು ಒಬ್ಬನೇ ಕೂತರು ಸಾಕು, ಇನ್ನೂ ಅನುಕೂಲ ಕಾಮ ಬರಿಬಹುದಷ್ಟೇ. ಎದ್ದಿದ್ದಾರೆ ಬಿಟ್ಟಿದ್ದಾರೆ ಅಲ್ಲ, ತನ್ನ ಕೆಲಸ ತಾನು ಮಾಡೋದಷ್ಟೇ, ಇನ್ನೊಬ್ಬರು ನೋಡಿ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ್ದೆ. ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮೈವ ರಿಪುರ್ ಆತ್ಮನಃ. ಇವತ್ತು ಎಷ್ಟು ಶಕ್ತಿ ಇದೆ ಗೊತ್ತಾ ಮನಸ್ಸಿಗೆ? ತುಂಬ ಜನ ಆಶ್ಚರ್ಯ ಪಡಬಹುದು. ಬೆಳಿಗ್ಗೆ ಎಬ್ಬಿಸಕ್ಕೆ ಯಾರಿದ್ದಾರೆ ಯೋಚನೆ ಮಾಡಬೇಡಿ, ಐದು ಕೇಳಬೇಕು ಸಂಕಲ್ಪ ಮಲ್ಲಿಗೆ ಐದಕ್ಕೆ ತಕ್ಕಂತ ಎಚ್ಚರಾಗ. ಈ ಗಡಿಯಾರ ಕೆಟ್ಟಿದ್ರು ಮನಸ್ಸು ಕೆಲಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಅಭ್ಯಾಸ ಮಾಡಿ ನೋಡಿದರೆ ಯಾವ ಎಚ್ಚರಿಕೆಯೂ ಎಷ್ಟು ವಯಸ್ಸಾದವರಿಗೆ ಸಾಧನೆ ಮಾಡಿ ವಯಸ್ಸು ಹಳ್ಳಿಯವರಿಗೆ ಏನು ಯಾವ ಆಚಿತ್ತವರಿಗೆಲ್ಲ ಯಾವ ಗಡಿಯಾರ ಇತ್ತು. ಊರೊಂದು ಊರಿಗೊಂದು ಟೈಮ್ ಪೀಸ್ ಇರ್ತಿದ್ದಿಲ್ಲ. ಹಿಂದೆ ಹಳ್ಳಿಗಳು ಇಡೀ ಊರಿಗೊಂದು ಟೈಮ್ ಪೀಸ್ ಇರ್ತಿದ್ದಿಲ್ಲ. ಕರೆಕ್ಟಾಗಿ ಹೇಳ್ತಿದ್ರು. ಟೈಮ್ ಪೀಸ್ ಹೊತ್ತು ಮಲಗಿ ಶುರು ಮಾಡಿಬಿಟ್ರೆ ಅಷ್ಟೇ. ಟೈಮ್ ಪೀಸ್ ಇದ್ದಾಗ ಹೇಳ್ತಿದ್ರು, ಇಲ್ದಿದ್ದಾಗ ಹೇಳ್ತಿದ್ರು, ಬಂದ ಮಲಗಿ ಶುರು ಮಾಡಿಬಿಟ್ರು. ಇದೇ ಪದ್ಧತಿಯಾಗಿ ಯಾತಕ್ಕೆ ಒಳಗೆ ಎಚ್ಚರ ಇರ್ತಿತ್ತು. ಪಾಪ ಹೇಳ್ಬೇಕು ಅಂದ್ರೆ ಹೇಳಲೇಬೇಕು. ಇವತ್ತೇಳೋದೆಲ್ಲ 7 ಗಂಟೆಗೆ ಬಿಸಿ ಅಂತಾರೆ ದಾಡ್ರು. 7 ಗಂಟೆಗೆ ಬಿಸಿ ಲೆಕ್ಕ ಹೇಗಿರ್ಬೋದು? 3-4 ಕೆಲಸಕ್ಕೆ ಹೋಗ್ಬೇಕಾದ್ರೆ ಗಾಡಿ ಕಟ್ಟಿ ಹೋಗ್ಬೇಕಾದ್ರೆ ಎಷ್ಟು ಎಚ್ಚರ. ಕರಾರವಾಗಿ ಬಂದು ನಿಲ್ತಾ ಇದ್ರು ಮನೆ ಮುಂದೆ. ಇದು ಎಲ್ಲಿಂದ ಬಂತದು? ಮನಸ್ಸು. ಮನಸ್ಸು ಸರಿಯಾಗಿ ಟ್ರೈನಪ್ ಮಾಡಿದರೆ ಅದಕ್ಕಿಂತ ಹೆಚ್ಚು ಯಾವ ಸಾಧನೆ ನಮಗೆ ಬೇಕಾಗಿಲ್ಲ. ಅಷ್ಟು ಅನುಗ್ರಹ ಅದು ಮಾಡೋದು. ಅದನ್ನು ಕೆಡಿಸ್ಕೊಂಡು ಬಿಟ್ರೆ ಹಾಳಾಗಿ ಹೋಗ್ತಾನೆ ಮನುಷ್ಯ ಅಂತೇಳಿ, ಸಂಪೂರ್ಣ ಹಾಳಾಗಿ ಹೋಗ್ತಾನೆ. ಉದ್ಧರೇದ್ ಆತ್ಮನ ಆತ್ಮಾನಂ ನಾತ್ಮಾನಮವ ಸಾಧಯೇತ್ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮ್ಮ ಶತ್ರು ಮನಸ್ಸು, ನಮ್ಮ ಮಿತ್ರ ಮನಸ್ಸು. ನಮಗೆ ವಶವಾದರೆ ಮಿತ್ರ, ವಶನಾಗದೆ ಹೋದರೆ ಶತ್ರು. ಆದ್ದರಿಂದ ಮನಸ್ಸನ್ನು ಬಂಧುವನ್ನಾಗಿ ಮಾಡಿಕೊಂಡಿರಬೇಕೇ ಹೊರತು ಅದನ್ನೆಂದು ಕೂಡ ಶತ್ರುವನ್ನಾಗಿ ಮಾಡಿಕೊಳ್ಳಬಾರದು. ಬಂಧುವನ್ನ ಮಾಡಿಕೊಳ್ಳೋದು ಯಾವಾಗ ಅಂದರೆ ವಶ ಮಾಡಿಕೊಂಡ್ರೆ. ಮನಸ್ಸನ್ನು ಹತೋಟಿ ತಗೊಂಡ್ರೆ ಮುಗಿದು. ಹತೋಟಿಗೆ ಹೇಗೆ ತಗೊಳ್ಬೇಕು ಪ್ರಶ್ನೆ ಬಂತು. ಹತೋಟಿ ಹೇಗೆ ತಗೊಳ್ಬೇಕು? ಹಾರ್ಸ್ ರೈಡಿಂಗ್ ಕಲಿತಾನೆ, ಮೊದಲು ಬೀಳಾಭ್ಯಾಸ ಮಾಡಬೇಕು. ಭೋಗಾಭ್ಯಾಸಕ್ಕೆ ಬೀಳಾಭ್ಯಾಸನೇ ಜಾಸ್ತಿ. ಅವನು ಹೋಗ್ತಾನೆ ದಪ್ಪನ್ ತಿದ್ದೇ ಬಿಡ್ತಾನೆ ಪಾಪ. ನಾನು ಮೊದಲು ಕೂಡೋ ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್. ಅದು ಮುಂದೆ ಹೋಗ್ತಿದ್ರೆ ನಾನು ಬೀಳಬಾರದು. ಆಮೇಲೆ ಓಡಿಸೋ ಪ್ರಶ್ನೆ. ಇಂದ್ರಿಯಗಳಿಗೆ ಯಾತಕ್ಕೆ ಮಾತು ಹೇಳಿದ್ದು ಅಂದರೆ, ಇಂದ್ರಿಯಗಳನ್ನು ಉಪನಿಷತ್ತನ್ನು ಕರೀತಾರೆ ಕುದುರೆಗಳು ಅಂತಾನೆ ಕರೆದರು. ಇಂದ್ರಿಯಾಣಿ ಹಯಾನಾಹು, ಇಂದ್ರಿಯಗಳು ಕುದುರೆಗಳಿದ್ದಾಗೆ. ಕುದುರೆಗೆ ಎಷ್ಟು ಶಕ್ತಿ ಗೊತ್ತೇನು? ಕುದುರೆ ಕೂತವನಿಗಿಂತ ಅವುಗಳ ಶಕ್ತಿನೇ ಜಾಸ್ತಿ. ಹಾರ್ಸ್ ಪವರ್ ಅಂತ ಒಳ್ಳೆ ದೃಷ್ಟಾಂತ. ಹಾರ್ಸ್ ಪವರ್ ಅಂದ್ರೂ ಒಂದೇ, ಇಂದ್ರಿಯಗಳ ಶಕ್ತಿ ಅಂದ್ರೂ ಒಂದೇ. ಹಾರ್ಸಿನ ಶಕ್ತಿ ಎಷ್ಟು ಜಾಸ್ತಿನೋ ಇಂದ್ರಿಯಗಳ ಶಕ್ತಿ ಅಷ್ಟೇ ಜಾಸ್ತಿ. ಮನುಷ್ಯನ ಎಳ್ಕೊಂಡು ಹೋಗಿಬಿಡುತ್ತೆ ಆ ಕಡೆಗೆ. ಬರೀ ಹಾರ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಲಗಾಮ್ ಬೇಕು. ಲಗಾಮ್ ಇದ್ರೆ ಮಾತ್ರ ಕಂಟ್ರೋಲ್ ಆಗೋದು. ಅದಕ್ಕೋಸ್ಕರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಮನಃ ಪ್ರಗ್ರಹವಾನ್ ನರಹ ಅಂತ ಉಪನಿಷತ್ತು ಹೇಳಿದೆ. ಮನಃ ಪ್ರಗ್ರಹವಾನ್ ನರಹ. ಲಗಾಮು ಅಂದರೆ ಮನಸ್ಸೇನೆ. ಅಲ್ಲಿ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಇವತ್ತು ಕಾರ್ ನಿಲ್ಲಿಸ್ಬೇಕು ಅಂತ ಮುಂದೆ ಕಲ್ಲು ಇಟ್ಟರೆ ಹೇಗೆ ನಾವು ಲೆಕ್ಕ ಹಾಕಿ ಕಾರ್ ಸ್ಟಾಪ್ ಮಾಡಿ ದೊಡ್ಡ ಕಲ್ಲು ಇಟ್ಬಿಟ್ಟೆ ಮುಂದೆ ದೊಡ್ಡ ಆಕ್ಸಿಡೆಂಟ್ ಆಗಿ ಹೋಗಿಬಿಡುತ್ತೆ. ಕಾರ್ ನಿಲ್ಲಿಸೋ ಮುಂದೆ ಕಲ್ಲಿಟ್ಟಲ್ಲ, ಒಳಗೆ ಬ್ರೇಕ್ನಿಂದ ಕಂಟ್ರೋಲ್ ಮಾಡಬೇಕಾದ್ರೆ. ನೋಡಿ ಲೀಲಾ ನೋಡೋದು ಸರ್ರ ಸಾನ ಸ್ಟಾಪ್ ಆಗಿಬಿಡುತ್ತೆ. ಈ ಕಲ್ಲಿಟ್ಟರೆ ಜಂಪ್ ಆಗುತ್ತೆ, ಪುಟಿ ಆಗಿಬಿಡುತ್ತೆ. ಹೊರಗಿನಿಂದ ಕಂಟ್ರೋಲ್ ಮಾಡಕ್ಕೆ ಬರೋದಿಲ್ಲ, ಕಾರಣ ಒಳಗಿನಿಂದ ಕಂಟ್ರೋಲ್ ಮಾಡ್ತಾನೆ. ಮನಸ್ಸು ಒಳಗಿರೋ ಇಂದ್ರಿಯ, ಒಳಗಿನಿಂದನೇ ಕಂಟ್ರೋಲ್ ಮಾಡಬೇಕು ಅದನ್ನು. ಮತ್ತೆ ಏನು ಮಾಡಿ ಕಂಟ್ರೋಲ್ ಮಾಡಬೇಕು ಅದಕ್ಕೆ ಹೇಳ್ತಾರೆ. ಬರೀ ಲಗಾಮ್ ಇದ್ರೆ ಕಂಟ್ರೋಲ್ ಮಾಡಕ್ಕೆ ಬರುತ್ತಾ? ಅಪ್ಲೈ ಮಾಡಲಿಕ್ಕೆ ಬರಬೇಕಲ್ಲ, ಬ್ರೇಕ್ ಅಲ್ಲೇ ಇರುತ್ತೆ, ಹಾಕ್ಲಿಕ್ಕೆ ಬರಬೇಕಲ್ಲ. ಆ ಪ್ರಾಕ್ಟೀಸ್ ಆಗದು. ಅದು ಯಾರು ಮಾಡಿಸ್ಬೇಕು ಅಂದರೆ, ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಉಪನಿಷತ್ ಹೇಳುತ್ತೆ. ಅದು ಪರಮಾತ್ಮನ ಬಗ್ಗೆ ಯಾವಾಗ ನಮಗೆ ತಿಳುವಳಿಕೆ ಬರುತ್ತೆ, ದೇವರ ಅನುಗ್ರಹ ಮಾಡ್ತಾನೆ, ಆಗ ಮನಸ್ಸು ವಶವಾಗುತ್ತೆ. ಹೊರತಿಲ್ಲದೆ ಹೋದ್ರೆ ಆಗೋದಿಲ್ಲ. ಜ್ಞಾನ ಸಂಪಾದನೆ ಒಂದೇ, ಅದಕ್ಕೆ ದಾರಿ. ಬ್ರೇಕ್ ಆಗದೆ ಅಂತ ಡ್ರೈವಿಂಗ್ ಅವನ್ ನಾಲೆಡ್ಜ್ ಅದು. ಒಂದು ಡ್ರೈವಿಂಗ್ ಅವನ್ ನಾಲೆಡ್ಜ್. ನಾಲೆಡ್ಜ್ ಅದು ಹೋದ್ರೆ ವೆಹಿಕಲ್ನಿಂದ ಬರೋದಿಲ್ಲ, ನಾಲೆಡ್ಜಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ಮನಸ್ಸನ್ನು ಹತೋಟಿ ಮಾಡೋದು ಹೇಗೆ ಗೊತ್ತಾಗಬೇಕು ಅಂದರೆ, ಜ್ಞಾನದಿಂದ ಬರಬೇಕು ಅಂತ ಹೇಳಿದ್ದ. ಜ್ಞಾನದಿಂದ ಬರಬೇಕು. ಜ್ಞಾನ ಎಲ್ಲಿಂದ ಬರುತ್ತೆ? ವಿಜ್ಞಾನಾರ್ಥಂ ಗುರುಮೇ ವಾಧಿಗಚ್ಛೆ. ಗುರುಗಳ ಹತ್ರ ಹೋಗಬೇಕು, ಅವರ ಅನುಗ್ರಹ ಸಂಪಾದನೆ ಮಾಡಬೇಕು. ಈ ಚಾಕು ಕೈಯಲ್ಲಿ ಎಷ್ಟು ಆಪರೇಷನ್ ಇಟ್ಕೊಂಡು ಬೇಕಾದ್ರೂ ಕೊಡಲಿ, ಎಷ್ಟು ಇನ್ಸ್ಟ್ರೂಮೆಂಟ್ ಬೇಕಾದ್ರೂ ಇರಲಿ, ರಿಪೇರಿ ಮಾಡಬೇಕಾಗಿದೆ. ಎಲ್ಲ ಮನೇಲಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇವೆ. ಅವನು ಇಂಜಿನಿಯರಿಂಗ್ ಜ್ಞಾನನೇ ಇಲ್ಲ, ಅವ್ನು ಫ್ಯೂಜ್ ಹಾಕೋಕ್ಕೂ ಬರೋದಿಲ್ಲ. ಅವ್ರಿಗೆ ಏನು ಮಾಡೋಕ್ಕೂ ಬರೋದಿಲ್ಲ. ಇನ್ಸ್ಟ್ರೂಮೆಂಟ್ಸ್ ಇದೆ, ಅವನು ಅಪ್ಲೈ ಮಾಡಕ್ಕೆ ಬರೋದಿಲ್ಲ. ಅವ್ರು ನಾಲೆಡ್ಜೇ ಇಲ್ಲ. ಇನ್ನು ದೊಡ್ಡ ಆಪರೇಷನ್ ಥಿಯೇಟರ್ ಎಲ್ಲ ಇದೆ, ಅವನಿಗೆ ಮೆಡಿಕಲ್ ವಿಷಯನೇ ಗೊತ್ತಿಲ್ಲ. ಮುಳ್ಳು ತೆಗಲಕ್ಕೂ ಬರೋದಿಲ್ಲ, ಹಾರ್ಟ್ ಆಪರೇಷನ್ ಅಲ್ಲ, ಮುಳ್ಳು ತೆಗಲಕ್ಕೂ ಅವನಿಗೆ ಬರೋದಿಲ್ಲ. ಕಾರಣ ನಾಲೆಡ್ಜೇ ಇಲ್ಲ. ಇವತ್ತು ವಸ್ತುಗಳಿರೋದೆಲ್ಲ ಬೇರೆ, ನಾಲೆಡ್ಜ್ ಇರೋದು ಬೇರೆ. ಇವತ್ತು ಮನಸ್ಸಿದೆ, ಕಂಟ್ರೋಲ್ ಮಾಡಬೇಕಾಗಿದೆ, ಅದು ಜ್ಞಾನ ಬೇಕಾಗಿದೆ. ಆ ಜ್ಞಾನ ಸಂಪಾದನೆ ನಮ್ಮ ನಿತ್ಯ ಜೀವನದ ಒಂದು ರಥವಾದರೆ ಆಗ ಸಾರ್ಥಕ. ಮನಸ್ಸನ್ನು ನಿಗ್ರಹ ಮಾಡೋದು ತತ್ವಜ್ಞಾನ ಸಂಪಾದನೆಯಿಂದ ಹೊರತು ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಜ್ಞಾನ ಬರ್ತಾ 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 ಅದು ಹೋಗುತ್ತೆ. ನಮಗೆ ಉದಾಹರಣೆ ನೋಡಿ ಬೇಕಾದರೆ, ಜ್ಞಾನ ಇಲ್ಲದಾಗ ಮನುಷ್ಯ ಆಗಿರ್ತಾನೆ, ಜ್ಞಾನ ಇದ್ದಾಗ ಆಗಿರ್ತಾನೆ. ಮಗು ಇದೆ, ಮುಂದೆ ಬೆಂಕಿ ಇದೆ, ತಾಯಿ ನೋಡ್ತಾಳೆ, ಅದು ಬೇಡ ಅಂದಾಗೆಲ್ಲ ಹೊರಗೆ ಟ್ರೈ ಮಾಡ್ತಾನೆ ಇರುತ್ತೆ. ಬೆಂಕಿ ಹತ್ರ ಹೋಗಲೇಬೇಕು. ಹೋಗ್ಲಕ್ಕೆ ನನಗೆ ಬರುತ್ತೆ, ಯಾಕೆ ಹೋಗಬಾರ್ದು? ಇಷ್ಟೇ ಅದ ಕೆಲಸ. ನಾನು ಹೋಗ್ಲಕ್ಕೆ ಬರುತ್ತೆ, ಯಾಕೆ ತಾಯಿ ಅಡ್ಡ ಮಾಡ್ತಾಳೆ? ನಾನು ಹೋಗಬೇಕು. ಬಿಡೋದಿಲ್ಲ ಕೊನೆ, ತಾಯಿ ಆ ಕಡೆ ಹೋದ್ರೆ ಮೇಲೆ ಹೋಗೇ ಬಿಡುತ್ತೆ, ಹೋಗಿ ಹಿಡಿದುಕೊಂಡೇ ಬಿಡುತ್ತೆ, ಆಗ ಸುಟ್ಟು ಬಿಡುತ್ತೆ, ಸುಟ್ಟು ಬಿಡುತ್ತೆ. ಆಮೇಲೆ ಇನ್ನೊಂದ್ಸರ್ತಿ ಅಲ್ಲಿ ಬೆಂಕಿ ಇರುತ್ತೆ, ತಾಯಿ ಹತ್ತಿರ ಕರ್ಕೊಂಡ್ರೆ ತಾಯಿ ಓಡೋಗ್ಬಿಡುತ್ತೆ, ಆ ಕಡೆ ಹೋಗೋದೇ ಇಲ್ಲ. ಮೊದಲು ಓಡ್ತಾ ಇದ್ದೀಗ ಕೊಡೋದಿಲ್ಲ, ಮೊದಲು ತಾಯಿ ಹಿಡ್ಕೊಂಡ್ರು ನಿಲ್ಲೋದಿಲ್ಲ, ಈಗ ಹೋಗೋಂದ್ರೂ ಹೋಗೋದಿಲ್ಲ. ಯಾತಕ್ಕೆ ಅಂದರೆ ಸುಟ್ಟುಕೊಂಡು ಜ್ಞಾನ ಬಂದುಬಿಟ್ಟಿದೆ. ಓ, ಬೆಂಕಿ ಸುಡುತ್ತೆ. ಅಲ್ಲಿಗೆ ಅವ್ರ ಅಪ್ರೋಚೇ ಬೇರೆ ಆಗಿದೆ. ಬೆಂಕಿ ಸುಡುತ್ತೆ ಅನ್ನೋ ಜ್ಞಾನ ಬಂದ ಮೇಲೆ ಆ ಬೆಂಕಿ ಕಂಡ್ರೆ ಭಯ ಶುರುವಾಗುತ್ತೆ ನೋಡಿ. ಈಗ ಜ್ಞಾನದ ಪ್ರಭಾವ ಎಷ್ಟು ಚೇಂಜ್ ಆಯ್ತು ಈಗಾಗಲೇ. ಜ್ಞಾನದ ಪ್ರಭಾವ ಎಷ್ಟು ಏನೇನೋ ತಿಂತಿರ್ತಾನೆ ನೋಡ, ಕ್ಯಾನ್ಸರ್ ಬರುತ್ತೆ ತಕ್ಷಣ ಸ್ಟಾಪ್ ಮಾಡ್ತಾನೆ. ಓ ಹೌದಾ, ಅಪಾಯ ಗೊತ್ತಾಯ್ತಲ್ಲ ತಕ್ಷಣ ಮಾಡ್ತಾನೆ. ಇವತ್ತು ನಮಗೆ ಅದೇ ಜ್ಞಾನ. ಜ್ಞಾನ ಅಂದ್ರೆ ಏನು, ಯಾವುದನ್ನು ಮಾಡೋದರಿಂದ ಅಪಾಯ ಇದೆ ಅದನ್ನು ಮಾಡಬಾರದು, ಇದು ಜ್ಞಾನದ ಒಂದು ಮುಖ. ಯಾವುದನ್ನು ಮಾಡೋದರಿಂದ ಉಪಾಯ ಇದೆ ಅದನ್ನು ಮಾಡಬೇಕು, ಜ್ಞಾನದ ಇನ್ನೊಂದು ಮುಖ. ಅದಕ್ಕೆ ಜ್ಞಾನ ಅನ್ನೋದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ನಮ್ಗೆ ಹೇಳ್ಕೊಡೋದ್ರಿಂದ ಮನಸ್ಸಿಗೆ ಅದು ಹೆಲ್ಪ್ ಕೊಟ್ಬಿಟ್ರೆ ಸಾಕು. ಹಾಗೆ ಮಾಡಬೇಕಾದಕ್ಕೆ ರೆಡಿ ಮಾಡುತ್ತೆ, ಮಾಡಬಾರ್ದೆ ಬಿಡಿಸ್ಬಿಡು. ನಮಗೆ ಇವತ್ತಾಗಿ ಮನಸ್ಸು ಫಂಕ್ಷನ್ ಮಾಡೋದಿಲ್ಲ, ಜ್ಞಾನನೇ ಇಲ್ಲ. ಅದರಿಂದಾಗಿನೇ ಯಾರ ಕರೆದ ಹೋದ, ಯಾವನ ಬಿಟ್ಟ ಬಿಟ್ಟ. ಯಾಕೆ ಹೋಗಿದ್ದೆ ಅಲ್ಲಿಗೆ, ಫ್ರೆಂಡ್ ಕರೆದ ಹೋಗಿಬಿಟ್ಟ. ಫ್ರೆಂಡ್ ಕರೆಯೋ ದೊಡ್ಡಸ್ಕೇನ, ತನ್ನ ಬೇಕೋ ಬೇಡೋ ಗೊತ್ತಿಲ್ವಾ? ಯೋಚನೆ ಮಾಡಬೇಕೋ ಬೇಡವೋ? ಮನುಷ್ಯ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲೇ ಇಲ್ಲ. ಇವತ್ತು ಜ್ಞಾನ ಸಂಪಾದನೆ ಅಂತ ಹೇಳಿದರೆ ಏನೇನೋ ಕಲಿತೇವೆ. ಈ ಜ್ಞಾನ ಹೇಳ್ತಕ್ಕಂತಹ ವ್ಯವಸ್ಥೆ ಹೊರಗಿಲ್ಲೇ ಇಲ್ಲ, ಮನೆಯಲ್ಲೂ ಇಲ್ಲ, ಮನೆ ಜನಕ್ಕೆ ಗೊತ್ತಿಲ್ಲ, ಹೊರಗಿಲ್ಲ, ಯಾವ ಯೂನಿವರ್ಸಿಟಿಯಲ್ಲೂ ಟೆಕ್ಸ್ಟ್ ಬುಕ್ ಮಾಡಿಯೇ ಇಲ್ಲ. ಅದನ್ನು ಎಲ್ಲಿಂದ ಬರಬೇಕದು? ಆದ್ದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಶ್ರುತ. ಭಗವಂತನ ಮುಖ ಕಮಲದಿಂದ ಬಂದ ಮಾತುಗಳು, ಅದನ್ನು ಸರಿಯಾಗಿ ಓದಿದರೆ ಎಂದು ನಮಗೆ ಮನಸ್ಸು ಹತೋಟಿಗೆ ಬಂದೇ ಬರುತ್ತೆ. ಸೊ ನಮ್ಮ ಕೆಲಸ ಉಳಿದಿದ್ದಿಷ್ಟೇ. ಈಗ ನಾವಿದ್ದೇವೆ, ದೇಹ ಕೊಟ್ಟಿದ್ದಾನೆ ಭಗವಂತ, ಇಂದ್ರಿಯ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ. ಮುಂದಿನ ಕೆಲಸ ಜ್ಞಾನ ಸಂಪಾದನೆ ಮಾಡೋದೊಂದೇ. ಆಗ ಮನಸ್ಸು ಬಂದು ಹಾಗೇ ಆಗುತ್ತೆ, ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ, ಒಂದು ಭಾಗ ಆಯ್ತು. ಎರಡನೆಯ ಭಾಗ, ಇದು ಒಬ್ಬ ರಾಜ ಅಪಾರ್ಥ ಮಾಡಿಕೊಂಡಂತ ಮಾತನ್ನ ಅಪಾರ್ಥ ಮಾಡಿಕೊಂಡಂತೆ. ಇಂದ್ರಿಯಗಳು ಶತ್ರುಗಳು, ಇಂದ್ರಿಯಗಳು ಶತ್ರುಗಳು, ಅವನ್ನು ಗೆಲ್ಲದೆ ಹೋದ್ರೆ ಮೋಕ್ಷ ಇಲ್ಲ. ಚೆನ್ನಾಗಿ ಕೇಳಿಬಿಟ್ಟ, ಯೋಚನೆ ಮಾಡ್ದ. ಇಂದ್ರಿಯಗಳಿಂದ ನಾವು ಹಾಳಾಗ್ತೇವೆ ಎಂದ ಮೇಲೆ ಇಂದ್ರಿಯ ಯಾಕೆ ಇರಬೇಕು ಅಂತ ಯೋಚನೆ ಮಾಡ್ದ. ಇಂದ್ರಿಯ ಯಾಕೆ ಇರಬೇಕು? ಆ ರಾಜನ ಕಥೆ ಮಹಾಭಾರತದಲ್ಲೇ ಬರುತ್ತೆ. ಅಲರ್ಕ ಅಂತ ಆತನ ಹೆಸರು. ಅದೇನು ಮಾಡಿದನಂತೆ, ಆಯುಧ ತೊಗೊಂಡು ಬಿಡ್ತಾನೆ. ತನ್ನ ಕಿತ್ತು ತನ್ನ ಕಣ್ಣು ಕಿತ್ಕೊಂಡ್ಬಿಡಬೇಕು, ತನ್ನ ಕಿವಿನ ಕತ್ತರಿಸ್ಕೊಂಡ್ಬಿಡಬೇಕು ಅಂತ ಹೇಳ್ತಾನೆ. ಆಗ ದೇವತೆಗಳು ಬಂದರಂತೆ, ಸ್ವಲ್ಪ ಇರು ಅಂತ ಹೇಳ್ತಾ. ಇರು, ಏನು ಮಾಡ್ತೀನಿ ಅಂತ ಕೇಳುತ್ತೆ. ಇಂದ್ರಿಯಗಳು ಭಾರಿ ಕೆಟ್ಟದ್ದು, ನಮ್ಮನ್ನು ಹಾಳು ಮಾಡಿಬಿಡುತ್ತೆ, ಅದು ಕತ್ತರಿಸಿಕೊಳ್ಳೋ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಹೇಳ್ತಾರೆ, ದಡ್ಡ ಎಂಥ ಕೆಲಸ ಮಾಡ್ತಾ ಇದ್ದಿ, ಇಂದ್ರಿಯಗಳು ಕೆಟ್ಟದ್ದು ಹಾಳು ಮಾಡಿಬಿಡುತ್ತೆ ಕತ್ತರಿಸುತ್ತೆ ಅಂತ ಹೇಳ್ತೀಯಲ್ಲ, ಕಣ್ಣು ಕಳ್ಕೊಂಡ್ಬಿಡ್ತೀನಿ ನಿಜ, ನಿನಗೇನಾಯ್ತು ಅದರಿಂದ? ಕೆಟ್ಟ ಪದಾರ್ಥಕ್ಕೆ ಮನಸ್ಸು ಕಣ್ಣು ಹೋಗೋದಿಲ್ಲ ನಿಜ, ಆದರೆ ಒಳ್ಳೆ ಪದಾರ್ಥಕ್ಕೂ ಹೋಗೋದಿಲ್ಲಲ್ಲ, ಯೋಚನೆ ಮಾಡೋ ಮೇಲೆ ಅಂತ ಹೇಳಿದ್ರು. ಕೆಟ್ಟದ್ದನ್ನು ನೋಡೋದು ತಪ್ಪು ಕರೆಕ್ಟು, ಒಳ್ಳೆದನ್ನು ನೋಡೋದು ತಪ್ಪಲ್ಲ, ಅದಕ್ಕೇನು ಮಾಡ್ತೀಯ? ಈಗ ಕಣ್ಣು ಕಳ್ಕೊಂಡ್ರೆ ಟಿ ವಿ ನೋಡೋದು ತಪ್ಪು, ತಿರುಪತಿ ಶ್ರೀವಾಸ ನೋಡೋದು ತಪ್ಪಲ್ಲ, ಅವಾಗೇನು ಮಾಡ್ತೀಯ ನೀನು ಮಧ್ಯೆ? ಎರಡೂ ಇಲ್ಲಲ್ಲ, ಆಗ ಯೋಚನೆ ಮಾಡು. ಇವತ್ತನ ಕಣ್ಣು ಕಳ್ಕೊಳ್ಳೋ ದೊಡ್ಡಸ್ತಿಕೆ ಎಲ್ಲ, ಅದು ಒಳ್ಳೇದಕ್ಕೆ ಉಪಯೋಗ ಮಾಡೋಕ್ಕೆ ಬರದಂತೆ ಆಗುತ್ತಲ್ಲ, ಯೋಚನೆ ಮಾಡು. ಕಿವಿ ಹೋಯ್ತು, ಯಾವುದೋ ಶಬ್ದ ಕೇಳಲಿಲ್ಲ ನಿಜ, ಶಾಸ್ತ್ರನೇ ಕೇಳೋದಿಲ್ಲ, ಏನು ಮಾಡ್ತೀಯ ಹಾಗಿದ್ರೆ? ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಿವಿನೇ ಹೋಯ್ತು, ಏನು ಕೇಳೋದಿವನೀಗ, ಕೇಳೋ ಪ್ರಸಂಗನೇ ಬರೋದಿಲ್ಲ. ಆದ್ದರಿಂದ ಇಂದ್ರಿಯ ಹೋಗಬಾರದು, ಅವುಗಳ ಎಫೆಕ್ಟ್ ಮಾತ್ರ ಕೆಟ್ಟದಕ್ಕೆ ಹೋಗದಂತೆ ಮಾಡಬೇಕು. ಮತ್ತು ಆಕ್ಸಿಡೆಂಟ್ ಆಗುತ್ತೆ ಅಂತ ವೆಹಿಕಲ್ ಬಿಡಬಾರದು, ಆಕ್ಸಿಡೆಂಟ್ ಆಗದಂತೆ ಅದನ್ನು ಓಡಿಸ್ಬೇಕಷ್ಟೆ, ಅಪಘಾತವಾಗದಂತೆ ಓಡಿಸ್ಬೇಕೆ ಹೊರತು ವೆಹಿಕಲ್ಲೇ ಬೇಡ ಅಂದರೆ ಜಾಣತನ ಅಲ್ಲ. ಮನೇಲಿ ಕರೆಂಟ್ ಇದ್ರೆ ಶಾಕ್ ಹೊಡಿಯುತ್ತೆ ಅಂತ ಎಲ್ಲ ತೆಗೆದಾಕಿಬಿಟ್ಟು ಸೀಮೆಣ್ಣೆ ಇಟ್ಕೊಂಡ್ರೆ ಏನು ಜಾಣತನ ಅಲ್ಲ. ಕರೆಂಟ್ ಇರಬೇಕು, ಶಾಕ್ ಹೊಡಿಸ್ಕೋಬಾರದು, ಇದು ಜ್ಞಾನ. ಇದಕ್ಕೇನು ಬೇಕು? ಜ್ಞಾನ ಬೇಕು. ಆ ಜ್ಞಾನ ತತ್ವಜ್ಞಾನದೇ ಬರಬೇಕು. ಕಷ್ಟ ಅಲರ್ಕ ರಾಜ ಒಪ್ಕೊಂಡಂತೆ, ಹೌದಾ, ಹಾಗಿದ್ರೆ ಹಾಗೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಇಂದ್ರಿಯಗಳನ್ನು ಒಳ್ಳೆ ದಾರಿಯಲ್ಲಿ ಹೋಯಿಸಿ ಪ್ರಯತ್ನ ಮಾಡ್ತಾ ಇದ್ದ. ಇದು ನಿತ್ಯ ಜೀವನದ ಎಲ್ಲದಕ್ಕೂ ಅನ್ವಯಿಸ್ತಕ್ಕಂಥ ಮಾತು. ನಾವು ಆಹಾರ ಒಳ್ಳೆ ಮಿತ್ರ, ನಮ್ಮ ದೇಹ ಬೆಳೆಯಲಿಕ್ಕೆ ಬೇಕೇ ಬೇಕದು, ಒಂದು ಆಹಾರ ಇಲ್ಲ ಬದುಕಲಿಕ್ಕೆ ಆಗೋದಿಲ್ಲ. ಹುಚ್ಚಾಪಟ್ಟಿ ತಿಂದ ಅದೇ ದೊಡ್ಡ ಶತ್ರು, ಹುಚ್ಚಾಪಟ್ಟಿ ತಿಂದ ಶತ್ರು, ಸರಿಯಾಗಿ ತಿಂದ ಮಿತ್ರ. ಎಲ್ಲ ಪದಾರ್ಥಗಳು ಹಾಗೆ, ಸರಿಯಾಗಿ ಉಪಯೋಗಿಸಿದರೆ ಮಿತ್ರ, ತಪ್ಪ ಉಪಯೋಗಿಸಿದರೆ ಶತ್ರು. ಮನಸ್ಸು ಅತಿ ದೊಡ್ಡ ಪದಾರ್ಥವಾದ್ದರಿಂದ, ಮೂಲಭೂತವಾದ ಕಾರಣ ಮನಸ್ಸು. ಆದ್ದರಿಂದ ಅದರಿಂದ ನಾವು ಉದ್ಧಾರವನ್ನು ಕಾಣಬೇಕು. ದೇವರು ಅದನ್ನು ನಮಗೆ ಕೊಟ್ಟಿದ್ದಾನೆ ಅಂದಮೇಲೆ ಅದಕ್ಕಿಂತ ಇನ್ನೇನು ಆಸ್ತಿ ಬೇಕು ಅಂತ ಹೇಳಿದ. ಉದ್ಧರೇದ್ ಆತ್ಮನ ಆತ್ಮಾನಂ ನಾತ್ಮಾನಮವ ಸಾಧಯೇತ್ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರ ಆತ್ಮನಃ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಆಚಾರ್ಯರು ಇಲ್ಲಿ. ಉದ್ಧರೇದ್ ಆತ್ಮನ ಆತ್ಮಾನಂ, ಆತ್ಮಾನಂ ಜೀವನನ್ನು ತನ್ನನ್ನು ಆತ್ಮನ ಉದ್ಧರೇತ್. ಇಲ್ಲಿ ಆತ್ಮ ಅಂದರೆ ಮನಸ್ಸಲ್ಲ, ಪರಮಾತ್ಮ ಅಂತರ್ಥ. ಜೀವ ಉದ್ಧಾರ ಆಗಬೇಕು ಇವತ್ತು, ಅದಕ್ಕೆ ದಾರಿ ಯಾವುದು ಗೊತ್ತಾ? ದೇವರನ್ನು ಮರೆ ಹೋಗೋದೊಂದೇ ದಾರಿ ಹೊರತು ಬೇರೆ ದಾರಿ ಇಲ್ಲ. ಆತ್ಮ ಶಬ್ದಕ್ಕೂ ಈ ಅರ್ಥನ ಯಾರೂ ಬರೀಲೇ ಇಲ್ಲ, ಬರೀ ಮನಸ್ಸು ಅಂತ ಅರ್ಥ ಬರೆದವರು ಇದ್ದಾರೆ, ಈ ಅರ್ಥ ಯಾರೂ ಬರೀಲಿಲ್ಲ. ಇವತ್ತು ಬರೀ ಮನಸ್ಸಿಂದ ಉದ್ಧಾರವಾಗ್ತೇವೆ ಅಲ್ಲ, ಆ ಅರ್ಥ ಹೌದು. ಯಾವಾಗದು ಅರ್ಥ? ಯಾವಾಗದು ಸ್ವಿಚ್ ಹಾಕೋ ಲೈಟ್ ಬರುತ್ತೆ ಯಾವಾಗ? ಕರೆಂಟ್ ಇದ್ರೆ, ಕರೆಂಟೇ ಇಲ್ಲ ಈ ಸ್ವಿಚ್ ಹಾಕಿದ್ರೆ ಏನು ಪ್ರಯೋಜನ? ಸ್ವಿಚ್ ಕೆಟ್ಟೋಗುತ್ತೆ ಹೊರತು ಏನು ಉಪಯೋಗ ಬರೋದಿಲ್ಲ. ಈ ಕರೆಂಟ್ ಸ್ವಿಚ್ ಹಾಕಿದ್ರೆ ದೀಪ ಬರೋದು ನಿಜ, ಯಾವಾಗ? ಕರೆಂಟ್ ಇದ್ರೆ ಅಷ್ಟೇ. ಮನಸ್ಸು ಹತೋಟಿಗೆ ಬಂದ್ರೆ ನಾವು ಸಾಧನೆ ಮಾಡೋದು ಹೌದು. ಮನಸ್ಸಿಗೆ ಹತೋಟಿ ಬರೋದು ಯಾವಾಗ? ದೇವರು ಅನುಗ್ರಹ ಮಾಡಿದ್ರೆ ಹತೋಟಿಗೆ ಏನು ಬರುತ್ತೆ ಲೆಕ್ಕ ಹಾಕಿ. ಈ ಆಸ್ಪೆಕ್ಟ್ ಎಲ್ಲರೂ ಮಿಸ್ ಮಾಡ್ಕೊಂಡೆ ಆಸ್ಪೆಕ್ಟ್. ಭಗವದ್ಗೀತೆಯೊಳಗೆ ಭಗವಂತನ ಕಾನ್ಸೆಪ್ಟನ್ನೇ ಜನ ಕಳ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಆಚಾರ ಹೇಳ್ತಾರೆ, ಆತ್ಮಶಬ್ದಕ್ಕೆ ಭಗವಂತ ಅಂತ ಅರ್ಥ. ನಾವು ಜೀವರು ಭಗವಂತನ ದಯೆಯಿಂದ ಉದ್ಧಾರವಾಗಬೇಕು, ಆದ್ದರಿಂದ ದೇವರನ್ನು ಬಿಟ್ಟು ಬದುಕಬಾರದು ಅಂತ ಹೇಳ್ತಾರೆ. ದೇವರನ್ನು ಬಿಟ್ಟು ಬದುಕಬಾರದು, ಅದೇ ನಿತ್ಯ ನಾವು ಹೇಳೋದು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಎಷ್ಟು ಸುಲಭ ಇದೆ. ಆದ್ದರಿಂದ ಜೀವನನ್ನ ದೇವರ ಅನುಗ್ರಹದಿಂದ ನಾವು ಉದ್ಧಾರ ಮಾಡ್ಕೋಬೇಕೇ ಹೊರತು ನಮ್ಮಿಂದ ನಮಗೆ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ. ಈ ಮಾತನ್ನು ಭಗವಂತ ಮುಂತಾನೆ ಹೇಳ್ತಾನೆ, ಅರ್ಜುನ ದೇಶಾವಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಭಿನಚಿರಾತ್ ಪಾರ್ಥ ಮಯ್ಯಾವೇಚಿತ ಚೇತಸಂ. ಎಷ್ಟು ಸ್ಪಷ್ಟ ಇದೆ. ಉದ್ಧಾರ ಮಾಡ್ಕೋಬೇಕು ಅಂತ ಹೇಳಿದ, ನಾನು ಉದ್ಧಾರ ಮಾಡ್ತೇನೆ ಅಂತ ಅಲ್ಲಿ ಹೇಳಿದೆ. ಅದೇ ಮಧ್ವಾಚಾರ್ಯ ಬರೆದ ಅರ್ಥ ಭಗವದ್ಗೀತೆಗೆ ಸಂಬಂಧವಾದ ಅರ್ಥ. 12ನೇ ಅಧ್ಯಾಯದ ಮಾತು, ನಾನು ಉದ್ಧಾರ ಮಾಡ್ತೇನೆ ಅರ್ಜುನ ಅಂತ ಹೇಳಿದ. ಅಂದ್ರೆ ಆತ್ಮ ಅಂದ್ರೆ ಯಾರು? ಭಗವಂತ ಅಂತ ಅರ್ಥ. ನನ್ನನ್ನು ಶರಣ ಹೋಗಿ ಉದ್ಧಾರ ಮಾಡಿಯೇ ಮಾಡ್ತೇನೆ. ಎಷ್ಟು ಸುಲಭ ಇದು. ಅಂದಮೇಲೆ ದೇವರನ್ನ ಯಾರು ನಂಬ್ತಾರೋ ಅವ್ರಿಗೆ ಖಂಡಿತವಾಗತ್ತೆ. ದೇವರಿಂದ ಉದ್ಧಾರವಾಗಬೇಕು, ಬೇರೆ ದಾರಿ ಇಲ್ಲ ಅಂತ. ಅದಕ್ಕೇನೆ ಅರ್ಜುನ ಮಾಡಿದ್ದು ಅದನ್ನೇನೆ, ನಾನು ಬೇಕೋ ನನ್ನ ಸೈನ್ಯ ಬೇಕೋ ಅಂತ ಕೃಷ್ಣ ಕೇಳಿದ. ಅರ್ಜುನನನ್ನು ಕೇಳಿದ, ವಿರೋಧನನ್ನು ಕೇಳಿದ. ತಕ್ಷಣ ಅರ್ಜುನ, ಕೃಷ್ಣ ನೀನು ಬೇಕು ಅಂತ ಹೇಳಿದ. ಮುಂದಿನ ಕಥೆ ಎಲ್ಲರಿಗೂ ಗೊತ್ತು. ಯುದ್ಧದಲ್ಲಿ ಗೆದ್ದ ಅರ್ಜುನ, ಕೃಷ್ಣನ್ನು ಆರಿಸಿಕೊಂಡ ಯುದ್ಧವನ್ನು ಗೆದ್ದೇ ಬಿಟ್ಟ. ಯತ್ರ ಯೋಗೇಶ್ವರ ಕೃಷ್ಣ ಪಾರ್ಥ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಯಶಸ್ಸನ್ನು ಕಂಡೇ ಬಿಟ್ಟ. ಕೃಷ್ಣನ ಆರಿಸಿಕೊಂಡ, ದುರ್ಯೋಧನ ಯೋಚನೆ ಮಾಡಿದ, ಕೃಷ್ಣ ಯಾಕಬೇಕು ಸೈನ್ಯ ಸಾಕಲ್ಲ ಅಂತ ತಿಳ್ಕೊಂಡ, ಸೈನ್ಯ ಆರಿಸಿಕೊಂಡ. ಯಾವ ಸಮಯದಲ್ಲಿ ಅರ್ಜುನ ಗೆದ್ದನೋ ಅದೇ ಸಮಯಕ್ಕೆ ಇವನು ಸೋತ. ರಿಸಲ್ಟ್ ಬೇರೆ, ಪಾಸ್ ಆದ ರಿಸಲ್ಟ್ ಬೇರೆ, ಫೇಲ್ ಆದ ಎರಡರ ಅನೌನ್ಸ್ ಮಾಡಲ್ಲ. ಮತ್ತೆ ಪಾಸ್ ಆದ ಲಿಸ್ಟ್ ಬೇರೆ, ಫೇಲ್ ಆದ ಲಿಸ್ಟ್ ಬೇರೆ ಅಲ್ಲ, ಸೈಮಿಲ್ಟೇಸ ಅನೌನ್ಸ್ ಆಗುತ್ತೆ. ಒಟ್ಟಿಗೆ ರಿಸಲ್ಟ್ ಹೇಗೆ ಬರುತ್ತಾ ಹಾಗೆ. ವಿರೋಧ ರಿಸಲ್ಟ್ ಬಂತು, ಸತ್ತ. ಬಾಂಡವರು ಬಂತು, ಗೆದ್ದರು. ಯಾತಕ್ಕೆ? ಕೃಷ್ಣನ ಆರಿಸಿಕೊಂಡ. ಅದಕ್ಕೇನೆ ಭಗವಂತ ಹೇಳ್ತಾನೆ, ಅರ್ಜುನ ಮನ್ಮನಾಭವ ಮದ್ಭಕ್ತ ಮದ್ಯಾದಿ ಮಾಂ ನಮಸ್ಕುರು. ಭಗವದ್ಗೀತೆಯ ಮಾತುಗಳೇವು. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲ ಸ್ಪಷ್ಟವಾದ ಮಾತುಗಳು. ಅಲ್ಲ, ಮನಸ್ಸಿದ್ರೆ ಸಾಕು ಅಂತಿರುವ ದೇವ್ರನ್ನ ಯಾಕೆ ತಂದಿರಿ ಅಂತ ಕೇಳಿದರೆ, ಸ್ವಿಚ್ಚಿದ್ರೆ ಸಾಕು ಅಂತ ಹೇಳಿದಿರಿ ಮತ್ತೆ ಕರೆಂಟ್ ತಂದ್ರಿ ಅಂತ ಕೇಳಿದರೆ, ಕರೆಂಟು ಹೌದು ಸ್ವಿಚ್ಚು ಹೌದು, ಬೇಕಾದ್ದು ಕರೆಂಟು, ಅದು ಉಪಯೋಗಿಸೋಕ್ಕೆ ಸ್ವಿಚ್ ಅಷ್ಟೇ ಹೊರತು ಕರೆಂಟ್ ಇಲ್ಲದವರು ಸ್ವಿಚ್ ತಗೊಂಡು ಏನು ಮಾಡ್ತೀಯ? ಸ್ವಿಚ್ಚು ಇಲ್ಲ, ಬಲ್ಪು ಇಲ್ಲ, ಎಲ್ಲ ವೇಸ್ಟೇನೆ. ಮನಸ್ಸು ಫಂಕ್ಷನ್ ಮಾಡೋದು ಯಾವಾಗ? ಅದೇ ಭಗವಂತ ಹೇಳಿ ಮನಸ್ಸನ್ನು ಗೆಲ್ಲಬೇಕು ಅಂತ ಇಲ್ಲಿ ಹೇಳಿದ. ಮುಂದೆ ಹೇಳ್ತಾರೆ, ಇಂದ್ರಿಯಾಣಾಂ ಮನಸ್ಸಾಸ್ಮಿ, ಮನಸ್ಸಿನೊಳಗೆ ನನ್ನ ಸನ್ನಿಧಾನ ಇದೆ ಅಂತ ಹೇಳಿದ. ಭಗವಂತನ ವಿಭೂತಿ ರೂಪ ಇಟ್ಟಿದ್ದಾರೆ. ಅಂದರೆ ಯಾರು ದೇವರನ್ನ ಶರಣ ಹೋಗ್ತಾ ಹೊಂದ್ತಾರೋ ಅವರ ಮನಸ್ಸು ಹತೋಟಿಗೆ ಬರುತ್ತೆ ಅಂತ. ಡ್ರೈವಿಂಗ್ ತಾನಾಗಿ ಬರೋದಲ್ಲ, ಒಬ್ಬ ಕಲಿಸಿಕೊಡ್ತಾನಲ್ಲ ಒಬ್ಬನು, ಆ ಥರ ಡ್ರೈವಿಂಗ್ ಒಬ್ಬನು ಕಲಿಸಿಕೊಡೋ ಹಾಗೆ ಭಗವಂತ ತಾನು ಕಲಿಸಿಕೊಡ್ತಾನೆ. ಒಳಗಿಂತ ಫಂಕ್ಷನ್ ಮಾಡಿಸ್ತಾನೆ, ಅದು ಭಾರಿ ವಿಷಯ. ಈ ದೃಷ್ಟಿಯಲ್ಲಿ ದೇವರನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದಕ್ಕೆ ಈ ಭಾಗ ಬಹಳ ಮುಖ್ಯವಾದ ಭಾಗ ಇದೆ. ಉದ್ಧರೇ ಆತ್ಮನಾತ್ಮಾನಂ. ಭಗವದ್ಗೀತೆ ಮೇಲೆ ಬಂದ ಎಲ್ಲ ವ್ಯಾಖ್ಯಾನಗಳು ಕೂಡ ಭಗವಂತನನ್ನು ಬಿಟ್ಟು ಬರೀ ಭೌತಿಕ ಪದಾರ್ಥಗಳ ಬಗ್ಗೆ ಮಾತ್ರ ಹೈಲೈಟ್ ಮಾಡಿದೆ. ಆಚಾರ ಹೈಲೈಟ್ ಮಾಡ್ತಾರೆ, ದೇವರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಭಗವಂತನ ಬಗ್ಗೆ ಅನುಗ್ರಹ ಮಾಡಬೇಕು. ಅದಕ್ಕೆ ಗಾಯತ್ರಿ ಮಂತ್ರ ಹೊರಡುತ್ತಾರೆ. ಗಾಯತ್ರಿ ಮಂತ್ರ ಯಾತಕ್ಕೆ ಹೇಳ್ತೇವೆ? ಧಿಯೋ ಯೋನಃ ಪ್ರಚೋದಯ. ಬುದ್ಧಿ ನಮ್ಮ ಕೈಯಲ್ಲಿದೆ, ಅದರ ಕಂಟ್ರೋಲ್ ಭಗವಂತನ ಕೈಯಲ್ಲಿದೆ. ಎಷ್ಟು ಆಶ್ಚರ್ಯ! ಲೈಟ್ ಇಲ್ಲಿದೆ, ಸ್ವಿಚ್ ಅಲ್ಲಿದೆ. ಆ ಟೈಪ್ ಲೈಟಿನ ಪಕ್ಕದಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಯಾವ ಕೋಲ್ ತಗೊಂಡು ಸ್ವಿಚ್ ಹಾಕಬೇಕಾಗ್ತಿತ್ತು ಅಷ್ಟೇ. ಲೈಟ್ ಅಲ್ಲಿದೆ, ಸ್ವಿಚ್ ಪಕ್ಕ ಇಲ್ಲೆಲ್ಲ ಇದೆ. ಇವತ್ತು ಬುದ್ಧಿ ನಮ್ಮಲ್ಲಿದೆ, ಸ್ವಿಚ್ ಪರಮಾತ್ಮನ ಹತ್ರ ಇದೆ. ಅದಕ್ಕೆ ಧಿಯೋ ಯೋನ ಪ್ರಚೋದಯ. ಮಗು ಸ್ವಿಚ್ ಹಾಕೋದು ಚಿಕ್ಕವ್ರನ್ನ ಕೇಳ್ತೇವಲ್ಲ, ಇಲ್ಲಿ ಮಕ್ಕಳ ಹಾಕೋ ಸ್ವಿಚ್ ಅಲ್ಲ, ಇದು ಭಗವಂತ ಹಾಕಬೇಕಾದ ಸ್ವಿಚ್. ಧಿಯೋ ಯೋನಃ ಪ್ರಚೋದಯ. ನಮ್ಮ ಬುದ್ಧಿ ನಮ್ಮ ಹತ್ರ ಇದೆ, ದೇವರನ್ನು ನಿಯಂತ್ರಣ ಮಾಡಬೇಕಾದ್ರಿಂದ ಪರಮಾತ್ಮ ಗಾಯತ್ರಿ ಮಂತ್ರದ ಮುಖ್ಯ ತಾತ್ಪರ್ಯ ಅದು. ಧಿಯೋ ಯೋನಃ ಪ್ರಚೋದಯ. ನಮ್ಮ ಬುದ್ಧಿಗಳನ್ನು ಸನ್ಮಾರ್ಗದಲ್ಲಿ ಭಗವಂತ ಪ್ರೇರೇಪಣೆ ಮಾಡಲಿ. ಈ ಶ್ಲೋಕಕ್ಕೂ ಗಾಯತ್ರಿ ಮಂತ್ರಕ್ಕೂ ಲಿಂಕ್ ಬಂದಾಗ, ಭಗವದ್ಗೀತೆಯ ಶ್ಲೋಕ ಮತ್ತು ಗಾಯತ್ರಿ ಮಂತ್ರ. ಪ್ರತಿನಿತ್ಯ ನಾವು ಎಲ್ಲ ಸಾಧನೆ ಮನಸ್ಸು ನಿಯಂತ್ರಣ ಮಾಡಲಿಕ್ಕೆ ಮಾಡೋಣ. ಮುಖ್ಯವಾಗಿ ದೇವರನ್ನು ಶರಣ ಹೊಂದಬೇಕು. ದೇವರನ್ನು ಬಿಟ್ಟು ಶರಣ ಹೊಂತೇವೆ ಅಂತ ಹೇಳಿದರೆ ಯಾವ ಕೆಲಸಕ್ಕೂ ಬರೋದಿಲ್ಲ. ನಮ್ಮಲ್ಲೇ ನೋಡಿ, ಬಸ್ನಲ್ಲಿ ಹೋಗ್ತಿರ್ತೇವೆ, ಬಸ್ ನಿಲ್ಲಿಸ್ಬೇಕೀಗ, ಬಸ್ ನಿಲ್ಲಿಸ್ಬೇಕು. ಹೇಗೆ ನಿಲ್ಲಿಸ್ಬೇಕಿದನ? ಏನು ಕಷ್ಟಪಡ್ಬೇಕು, ಡ್ರೈವರ್ ರಿಕ್ವೆಸ್ಟ್ ಮಾಡಿ ನಿಲ್ಲಿಸ್ತಾನೆ ಅಷ್ಟೇ. ಭಾಳ ಸುಲಭ, ನಾವು ನಿಲ್ಲಿಸ್ಬೇಕಾಗಿಲ್ಲ, ಡ್ರೈವರ್ ನಿಲ್ಲಿಸ್ಬಿಡ್ತಾನೆ ಅಷ್ಟೇ. ಮತ್ತು ಮನಸ್ಸು ವೆಹಿಕಲ್ಲು, ದೇವ್ರ ಪ್ರಾರ್ಥನೆ ಮಾಡಿದರೆ ಕೆಟ್ಟ ಕಡೆ ಹೋಗಿ ನಿಲ್ಲಿಸ್ಬಿಡ್ತಾನೆ ತಕ್ಷಣನೇ, ಒಳ್ಳೆ ಕಡೆ ಹೋಗಬಿಟ್ಬಿಡ್ತಾನೆ. ಎಷ್ಟು ಸುಲಭ ಇದು. ಆದರೆ ಬಸ್ ಸಿಟಿ ಬಸ್ ನೋದ ಬೇಕಾದ್ರೆ ಗೊತ್ತದು. ಬಸ್ಸನ್ನು ನಮಗೆ ಡ್ರೈವಿಂಗು ಗೊತ್ತಿಲ್ಲ, ನಿಲ್ಲಿಸೋಕ್ಕೂ ಬರೋದಿಲ್ಲ, ಮುಡಿಸೋಕ್ಕೂ ಬರೋದಿಲ್ಲ. ಆದರೆ ಡ್ರೈವರ್ನ ಕೇಳ್ಕೊಂಡು ಕೆಲಸ ಮಾಡ್ತೇವಲ್ಲ ಹಾಕಿ. ಮನಸ್ಸಿನ ನಿಯಾಮಕ ಭಗವಂತನಾದ್ದರಿಂದ ಧಿಯೋ ಯೋನಃ ಪ್ರಚೋದಯ, ಮನಸ್ಸಿನ ಪ್ರಚೋದಕ ಭಗವಂತನಾದ್ದರಿಂದ ಅವನ ಶರಣ ಹೊಕ್ಕವರಿಗೆ ಎಲ್ಲ ವಿಧವಾದಂಥ ಸಾಧನೆ ಸಾಧ್ಯ. ಉದ್ಧರೇ ಆತ್ಮನ ಆತ್ಮಾನಂ, ದೇವರಿಂದ ನಾವು ಉದ್ಧಾರವಾಗಬೇಕೇ ಹೊರತು ಜನಗಳಿಂದ ಉದ್ಧಾರವಾಗೋದಲ್ಲ. ನಾತ್ಮಾನ ಮವಸಾದಯೇತ್, ದೇವರನ್ನು ದೂರ ಮಾಡ್ಕೊಂಡ್ಬಿಡಬೇಡಿ ಅಂತ ಹೇಳ್ತಾನೆ ಭಗವಂತ. ದೇವರನ್ನು ದೂರ ಮಾಡ್ಕೊಂಡ್ಬಿಡಬೇಡಿ, ಭಾಷೆಗೆ ಅಗೇನೆಸ್ಟ್ ಆದರೆ ಇಲ್ಲ ಡಿಸ್ಮಿಸ್ಸೋ ಸಸ್ಪೆಂಡೋ ಟ್ರಾನ್ಸ್ಫರ್ ಆಗೇ ಆಗುತ್ತೆ, ಉದ್ಧಾರ ಸಾಧ್ಯತೆನೇ ಇಲ್ಲ. ಭಾಷೆ ಎದುರು ಹಾಕ್ಕೊಳ್ಬೇಡಿ, ನಮ್ಮ ಸಣ್ಣ ಪುಟ್ಟ ಭಾಷೆಗಳು ಎದುರು ಹಾಕೊಂಡ್ರೆ ಈ ರೀತಿ ಆಗುತ್ತೆ. ಭಗವಂತ ಜಗತ್ತಿನ ಭಾಷಾತ, ಅನಂತಕೋಟಿ ಬ್ರಹ್ಮಾಂಡ ನಾಯಕ, ಅವನ ವಿರುದ್ಧ ನಾವು ನಿಂತರೆ ಯಾವ ಕೆಲಸನೂ ಆಗೋದಿಲ್ಲ. ಇದು ಅಲ್ಲಿಯ ಅರ್ಥ. ಕೃಷ್ಣ ತಾನೇ ಹೇಳ್ತಾನೆ, ಸೂತ್ರಧಾರ ಪರಮಾತ್ಮ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಷ್ಟು ಆಶ್ಚರ್ಯ ಇದು! ಪರಮಾತ್ಮ ಪ್ರತಿಯೊಂದನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ಅವನ್ನ ಎದುರು ಹಾಕೊಂಡು ಬದಲಿಕ್ಕೆ ಯಾರ್ಯಾರಿಗೂ ಸಾಧ್ಯ ಇಲ್ಲ. ದುರ್ಯೋಧನ ಟ್ರೈ ಮಾಡ್ದ, ಸತ್ತೋದ. ಹಿರಣ್ಯಕಶಿಪು ಟ್ರೈ ಮಾಡ್ದ, ಸತ್ತ. ಅವರ್ಯಾಕೆ ಟ್ರೈ ಮಾಡ್ದಲ್ಲ ಸತ್ತವರೇ. ಭಗವಂತ ಎದುರು ಹಾಕೊಳ್ಳಕ್ಕೆ ಹೋದವರೆಲ್ಲ ಸತ್ತೋದವರೇನೆ. ಭಕ್ತರಾದವರೆಲ್ಲ ಬದುಕಿದವರು. ಭಕ್ತನಾಗಿ ಉದ್ಧಾರವಾಗದೆ ಒಬ್ಬನು ಉಳ್ಕೊಂಡಿಲ್ಲ, ಭಕ್ತನಾಗದೆ ಬದುಕಿದವನು ಒಬ್ಬನೂ ಇಲ್ಲ. ಆದ್ದರಿಂದ ನಾತ್ಮಾನ ಮವಸಾದಯೇ, ದೇವರನ್ನ ಎಂದೂ ದೂರ ಮಾಡಿಕೊಳ್ಳಬಾರದು ಅಂತ ಹೇಳಿದ್ರು. ಇವತ್ತ ಪ್ರಶ್ನೆ ಇದ್ರೆ ತಾನೇ ದೂರ ಮಾಡ್ಕೊಳ್ಳೋದು. ಪಾಪ, ಮನೆಯಲ್ಲಿ ದೇವರೇ ಇಲ್ಲದ ಮನೆಗಳು ಉಂಟು. 99% ಮನೆಗಳಲ್ಲಿ ದೇವರಿಲ್ಲ, ಆದರೆ ನಾಯಿ ಇದ್ದೇ ಇರುತ್ತೆ. ಇದು ವಿಶೇಷ. ಗಾಡಿಲ್ಲ ಡಾಗಿರೋದು, ಗಾಡಿಲ್ಲ ಡಾಗಿರೋದು ಅಂದ್ರೆ ಏನು ಆಶ್ಚರ್ಯ! ಮನಸ್ಸಿನೊಳಗೆ ದೇವರಿರಬೇಕು, ಮನೆಯಲ್ಲೂ ದೇವರಿಲ್ಲ. ಆದರೆ ಇದೊಂದು ಪದಾರ್ಥ ಇಟ್ಕೊಂಡ್ಬಿಟ್ಟಿರ್ತಾನೆ. ಈ ನಿಜವಾದ ಅರ್ಥದಾಗ ಎಲ್ಲಿ ತಪ್ಪು ಮಾಡ್ತೇವೆ ಅಂತ ಹೇಳೋದಕ್ಕೆ ದೃಷ್ಟಾಂತ, ದೇವರಿದ್ರೆ ತಾನೇ ಉಪಯೋಗ ಮಾಡ್ಕೊಳ್ಳೋದಕ್ಕೆ. ಅದು ಸ್ವಿಚ್ ಹಾಕಿ ಅಂದರೆ ಕರೆಂಟೇ ಇಲ್ಲ ಸರ್ ಮನೆಯಲ್ಲಿ ಅಂದರೆ, ನಮ್ಮನೇಲಿ ಕನೆಕ್ಷನ್ನೇ ತೊಗೊಂಡಿಲ್ಲ ಅಂದರೆ ಹೇಗೋ ಆಯ್ತು. ಮನೆಗೆ ಕನೆಕ್ಷನ್ನೇ ತೊಗೊಂಡಿಲ್ಲ ಅಂತ ಹೇಳಿ ಲೀಪ ಹೇಗೆ ಬರಬೇಕು ಅವನಿಗೆ? ದೇವ್ರ ಕನೆಕ್ಷನ್ನೇ ನಮಗಿಲ್ಲ ಇವತ್ತು, ಹಾಗಾಗಿ ಬಿಟ್ಟಿದೆ. ಅದಕ್ಕೆ ನಾತ್ಮಾನ ಮವತ ಆದಾಯೇ. ಹಾಗೊಂದು ಪ್ರಶ್ನೆ ಬಂತು, ದೇವರು ಬಂಧು ಯಾವಾಗಾಗ್ತಾನೆ, ಶತ್ರು ಯಾವಾಗಾಗ್ತಾನೆ? ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮ ಇವ ಆತ್ಮನಾಜಿತ. ದೇವರು ಬಂಧು ಯಾವಾಗಾಗ್ತಾನೆ ನಮಗೆ? ಆತನನ್ನು ಗೆದ್ದಾಗ ಆತ ಬಂಧು ಆಗ್ತಾನೆ. ನಮಗೆ ದೊಡ್ಡ ಒಗಟಿದು ಒಂದು, ನೀನು ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಅರ್ಥ ಆಗುತ್ತೆ. ದೇವನು ಗೆಲ್ಲಬೇಕು ಅಂತಿರಲ್ಲ, ನಮಗೆ ಸಾಧ್ಯನಾ ಅಂತ ದೊಡ್ಡ ಸಂಶಯ ಅದು. ದೇವರು ಬಂಧು ಯಾವಾಗಾಗ್ತಾನೆ ಅಂದರೆ ಹೇಳ್ತೇವಲ್ಲ ನಾವು, ಮಾತಾ ರಾಮೋ ಮತ್ಪಿತ ರಾಮಚಂದ್ರ, ಭ್ರಾತ ರಾಮೋ ಮತ್ಸಖ ರಾಮಚಂದ್ರ, ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಲು, ನಾಣ್ಯ ದೈವಂ ನೈವ ಜಾನೆ ನ ಜಾನೆ. ಭಗವಂತ ಬಂಧು ಅಂತ ಹೇಳ್ತೀರಿ, ಯಾವಾಗ ಬಂಧು ಆಗ್ತಾನೆ ಅಂದರೆ ಗೆದ್ದ ಮೇಲೆ ಆಗ್ತಾನೆ. ಅವನು ನಾವು ಗೆಲ್ಲಬೇಕಾ, ಸಾಧ್ಯತೆ ಉಂಟ ಅಂತ ಕೇಳಿದರೆ ಆಚಾರ್ಯ ಬರೀತಾರೆ, ಹೌದು ದೊಡ್ಡವ್ರನ್ನ ಗೆಲ್ಲಬೇಕು ಅಂತ ಹೇಳ್ತಾರೆ. ಗೆದ್ದವ್ರನ್ನ ಗೆಲ್ಲಬೇಕು, ಪರಮಾತ್ಮನ ಗೆದ್ದು ಬಿಡಬೇಕು. ಅಲ್ರಿ, ದೇವ್ರದ್ದು ಅನ್ ಸರ್ವೋತ್ತಮ ಅಂತೀರಿ, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತೀರಿ, ಅವನ್ ಹೇಗೆ ಗೆಲ್ಲಕ್ಕಾಗುತ್ತೆ ಅಂದರೆ ಅದೇ ಜಾಣತನ. ದೊಡ್ಡವ್ನ ಗೆಲ್ಲೋದಂದ್ರೆ ಏನು ಗೊತ್ತಾ, ಆಚಾರ ಹೇಳ್ತಾರೆ, ದೊಡ್ಡವ್ನ ಗೆಲ್ಲೋದಂದ್ರೆ ಹೇಗೆ ಗೊತ್ತಾ? ಭಕ್ತಿಯಿಂದ ಗೆಲ್ಲಬೇಕು ಅಂತ, ಇದೇ ವಿಷಯ. ಅದು ಹೊಡೆದಾಟದಿಂದ ಅಲ್ಲ, ಸಂಪತ್ತಿನಿಂದ ಅಲ್ಲ, ಭಕ್ತಿಯಿಂದ ಗೆಲ್ಲಬೇಕು. ದೇವ್ರಿಗೆಲ್ಲ ಉಪಾಯ ಅದು ಒಂದೇ, ದೊಡ್ಡವ್ರು ಗೆಲ್ಲೋದು ಅಂತ ಎಲ್ಲೆಲ್ಲಿ ಬರುತ್ತೋ ಅದು ಭಕ್ತಿಯಿಂದ ಗೆಲ್ಲೋದು ಅಂತ ಅರ್ಥ. ಎಷ್ಟು ಸುಲಭ ಆ ಮಾತು, ಎಷ್ಟು ಸುಲಭವಾಗಿ ಆಚಾರ ಅರ್ಥ ಬರೀತಾರೆ. ಒಂದು ತಾಯಿ ಯಾರೋ ಬರ್ತಾರೆ, ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿದ್ರೆ ಬರ್ತೀರಾ ಅಂತ ಕರೀತಾರೆ. ಹೇಳಿದ್ದೆ ಬರೋದಿಲ್ಲ ಅಂತ, ಬರೋದಿಲ್ಲ ಯಾಕೆ? ನನ್ನ ಮಗು ಬಿಡ್ತಾ ಇಲ್ಲ, ಮಗು ಬಿಡ್ತಾ ಇಲ್ಲ ಅಂತ. ಬಿಡ್ತಾ ಯಾಕೆ ಬಿಡ್ತಾ ಇಲ್ಲ? ನೋಡಿ ಹಿಡ್ಕೊಂಡ್ಬಿಟ್ಟಿದೆ, ಅಯ್ಯ ಜಾಡ್ಸು ಅದ್ರೆ ಬಂದು ಬಿಡ್ಬಿಡ್ಬೋದಲ್ಲ, ಜೋರಾಗಾದ್ರೆ ಬಂದು ಬಿಡ್ಬೋದಲ್ಲ ಅಂತ ಕೇಳಿದರೆ, ಮಗು ಹಿಡ್ಕೊಂಡಿರೋ ಶಕ್ತಿ ದೊಡ್ಡದಲ್ಲ, ಅದರ ಪ್ರೀತಿ ಇದೆಯಲ್ಲ ಅದು ಭಾರಿ ಕಷ್ಟ, ಬಿಡ್ಸೋಕ್ಕಾಗೋದೆ. ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರುತ್ತೆ, ಬಿಡ್ಲಕ್ಕಾಗೋದೇ ಇಲ್ಲ, ಪ್ರೋಗ್ರಾಮ್ ಕ್ಯಾನ್ಸಲ್ ಬರೋದಿಲ್ಲ ಅಂತ ಹೇಳಿ. ಯಾಕೆ ಮಗು ನಾನು ಬಿಡ್ತಾ ಇಲ್ಲ. ಅದೇ ಮಗುವಿನ ಶಕ್ತಿ ದೊಡ್ಡದಲ್ಲ, ಅದರ ಭಕ್ತಿ ಇದೆಯಲ್ಲ ದೊಡ್ಡದಾಗಿಬಿಟ್ಟು. ದೇವರನ್ನು ಹಾಗೆ ಗೆಲ್ಲಬೇಕು ಅಂತ ಹೇಳಿ, ದೇವರನ್ನು ಹಾಗೆ ಗೆಲ್ಲಬೇಕು, ಆಗ ನಮಗೆ ಬಂಧು ಆಗ್ತಾನೆ ಪರಮಾತ್ಮ. ದೇವರನ್ನು ಹಾಗೆ ಗೆದ್ದರೆ ಬಂಧುವಾಗ್ತಾನೆ. ಈ ರೀತಿ ಉಪಾಯ ಮಾಡಿದ್ದು ಭೀಷ್ಮರು. ಅನೇಕರಿಗೆ ಗೊತ್ತಿಲ್ಲ, ಭೀಷ್ಮ ಪರಶುರಾಮರ ಯುದ್ಧ ಶುರುವಾಯಿತು. ಆ ಕಥೆ ಹೇಳೋದಕ್ಕೆ ಹೋಗೋದಿಲ್ಲ. ಪರಶುರಾಮರು ಬರ್ತಾರೆ, ನೋಡು ಭೀಷ್ಮ ನನ್ನ ಶಿಷ್ಯ, ನೀನು ಅಂಬೆ ಕೆಡ್ತಾ ಇದ್ದಾಳೆ, ನೀನು ಅವಳನ್ನ ಮದುವೆ ಆಗಬೇಕಂತೆ, ಆಗ್ತೀಯೋ ಯುದ್ಧ ಮಾಡ್ತೀಯೋ? ಸುಮ್ಮನೆ ಆಗೋನು ಬರೋದಾಗಿತ್ತೆ, ಅಲ್ಲೇ ಚಾಯ್ಸ್ ಕೆಡುತ್ತೆ, ಆಗ್ತೀಯೋ ಯುದ್ಧ ಮಾಡ್ತೀಯೋ? ನಾನು ಯುದ್ಧನೇ ಮಾಡ್ತೇನೆ, ನನ್ನ ತಂದೆಗೋಸ್ಕರ ಕೊಟ್ಟ ಮಾತನ್ನು ಬಿಡೋದಿಲ್ಲ, ನಾನು ಆಜೀವ ಬ್ರಹ್ಮಚಾರಿಯಾಗಿರಬೇಕು, ಸತತಂತು ಊರ್ಧ್ವರೇತಾ ಭವಾನಿ ಅಂತ ಮಾತು ಕೊಟ್ಟಿದ್ದೇನೆ, ಯುದ್ಧ ಮಾಡ್ತೇನೆ ಎಂದು. ಆಯಿತು, ಯುದ್ಧಕ್ಕೆ ನಿಂತರು. ತುಂಬ ಜನ ಕಥೆ ಗೊತ್ತೇ ಇಲ್ಲ, ಜನ ಏನು ತಿಳ್ಕೊಂಡ್ಬಿಟ್ರು, ಭೀಷ್ಮರು ಗೆದ್ದರು, ಪರಶುರಾಮರು ಸೋತು ಬಿಟ್ರು. ಪಾಪ ಪರಶುರಾಮರು ಗರ್ಭಭಂಗ ಆಗೋಗ್ಬಿಡುತ್ತು, ಪಾಪ ಇಷ್ಟು ಮುಖ ಮಾಡ್ಕೊಂಡು ವಾಪಸ್ ಹೋಗ್ಬಿಟ್ರು, ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ. ತುಂಬ ತಪ್ಪದು, ಏನು ನಡೀತು ಅಂತ ಯಾರಿಗೂ ಗೊತ್ತೇ ಇಲ್ಲ. ಆಗ ನಡೆದಿದ್ದಿಷ್ಟೇ, ಇನ್ನು ಯುದ್ಧ ಶುರುವಾಗಬೇಕಾಗ ತಕ್ಷಣ ಭೀಷ್ಮರು ತಮ್ಮ ರಥದಿಂದ ಕೆಳಗಿಳಿದ್ರಂತೆ, ತಮ್ಮ ಕಿರೀಟ ತೆಗೆದಿಡ್ತಾರೆ, ಕವಚ ತೆಗೆದಿಡ್ತಾರೆ, ಬಿಲ್ಲು ಬಾಣ ತೆಗೆದಿಡ್ತಾರೆ, ಪಾದರಕ್ಷಣೆ ಅಲ್ಲೇ ಬಿಡ್ತಾರೆ, ಪರಶುರಾಮರ ಹತ್ರ ಹೋಗ್ತಾರೆ, 3 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ, ಸಾಷ್ಟಾಗ ನಮಸ್ಕಾರ ಮಾಡ್ತಾರೆ, ಸ್ವಾಮಿ ನನ್ನ ಕಾಪಾಡಬೇಕು, ಅನ್ಯಥಾ ಶರಣಂ ನಾಸ್ತಿ ಹೇಳಿಬಿಡ್ತಾರೆ ಅವರು, ತಥಾಸ್ತು ಅಂತಾರೆ. ಮೂರೋದ್ ಕಥೆ ಯುದ್ಧ ಮೂರೋ ತಲೆಗೆರೆ, ಮ್ಯಾಚ್ ಫಿಕ್ಸಿಂಗ್ ಆದಾಗ ಆಯ್ತಾರೆ, ಬೇರೆ ದಾರಿಡೇ ಇದೆ. ಸ್ವಾಮಿ ನನಗೆ ಗೆಲ್ಲಿಸಿ ಬಿಡಬೇಕು, ನೀನು ಕಷ್ಟ ಪರಿಸರ ಅವರಾಗಲಿ ಅಂತ ಹೇಳಿಬಿಟ್ರೆ ಇನ್ನು ಯಾರು ಸೋತರು ಯಾರಿಗೆ ಅದ್ರ ಲೆಕ್ಕ ಹಾಕಿ. ಈಗ ರಿಸಲ್ಟ್ ಗೊತ್ತಾಯ್ತು, ಈಗ ಏನ್ ಮಾಡಿದ್ರು ಪರಿಸರವನ್ನು ಕೊಲ್ಲೋದಿಲ್ಲ, ಭೀಷ್ಮರನ್ನ ಖಾಲಿ ಬಿದ್ದಾಯ್ಬಿಟ್ಟಿದೆ ಈಗಾಗಲೇ. ಯೋಗಕ್ಷೇಮ ಮಹಾಮ್ಯಹಂ, ನಾನು ಕೊಲ್ಲೋದಿಲ್ಲ, ಭೀಷ್ಮರಿಗೆ ಎಲ್ಲ ಚಾನ್ಸ್ ಇಲ್ಲೇ ಇಲ್ಲ. ಯಾರೋ ಮ್ಯಾಚ್ ನಡೀತಾ ಇದೆ, ನಡೀತಾ ಇದೆ, ನಡೀತಾ ಇದೆ, ಎಷ್ಟು ದಿವಸ ಆದರೂ ರಿಸಲ್ಟ್ ಬರ್ತಾನೆ ಇಲ್ಲ. ಪರಶುರಾಮರು ಗೆಲ್ತಾರೆ, ಅವ್ರು ಖಾಲಿ ಬಿದ್ದಿದ್ದಕ್ಕೆ ಗೆಲ್ತಾ ಇಲ್ಲ, ಅವರಿಗೆಲ್ಲಕ್ಕಾಗೋದೇ ಇಲ್ಲ. ದೇವತೆಗಳು ನೋಡಿದ್ರಂತೆ ಬಂದರಂತೆ, ಏನು ಯುದ್ಧ ಇದು ಒಂದು? ಪರಶುರಾಮ ದೇವರೇ, ನೀವು ಈ ರೀತಿ ಎಷ್ಟು ಸಿದ್ಧ ಮಾಡಿದರೂ ಕೂಡ ಅವನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಿ, ಆದ್ದರಿಂದ ನೀವು ಗೆಲ್ಲೋದಿಲ್ಲ, ಅವರನ್ನು ಪ್ರೀತಿ ತೋರಿಸ್ತಾ ಇದ್ದೀರಿ, ಅವ್ರಿಗೆ ಆಗೋದಿಲ್ಲ, ದಯವಿಟ್ಟು ಯುದ್ಧ ನಿಲ್ಲಿಸಿಬಿಡಿ ಅಂತ ಕೇಳಿದರು. ಡ್ರಾನ್ ಮ್ಯಾಚ್ ಅದು, ಅದು ಯುದ್ಧ ರಿಸಲ್ಟ್ ಬರಲೇ ಇಲ್ಲ. ಅದೇನೇ ಗೊತ್ತೇ ಇಲ್ಲ, ಭೀಷ್ಮರು ಗೆದ್ದರು, ಪರಶುರಾಮರು ಸೋತರು ಅಂತ ಹರಿಕತೆ ಮಾಡಿ ಮಾಡಿ ಮಾಡಿ, ಹೆಸರಿಗೆ ಹರಿಕತೆ, ಹರಿಯಾದ ಪರಶುರಾಮನೇ ಬಯ್ಯೋ ಕಥೆ ಅದು. ನೀವು ಪರಶುರಾಮ ಗರ್ವ ಬಗ್ಗೆ ಎಂತ ಹರಿಕತೆ ಆಗುತ್ತೆ, ಯಾರು ಬರ್ತಾನೆ ಇರ್ತಾರೆ, ಪರಶುರಾಮರು ಸೋಲಲೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಹೌದು ಪರಶುರಾಮರು ಸೋತರು ಅಂತ ಹೇಳಿದ್ರು. ಕೊನೆ ಪರಶುರಾಮರು ಸೋತರು, ಇಷ್ಟು ಸೋತಿಲ್ಲ ಅಂದ್ರೆ ಸೋಲಿಲ್ಲ ಅಂತ ಹೇಳಿದ್ರಿ? ಹೌದು ಸೋಲಿಲ್ಲ, ಆದರೂ ಸೋತರು, ಯುದ್ಧದಲ್ಲಿ ಸೋಲಿಲ್ಲ. ಅವ್ರು ಹೇಗೆ ಗೆದ್ರು? ಯೋ ಅಜಿತ ವಿಜಿತೋ ಭಕ್ತ್ಯ ಗಾಂಗೇಯಂ ನ ಜಘಾನಃ, ಅವರ ಭಕ್ತಿಗೆ ಸೋತರು ಅಂತ ಹೇಳಿದ್ರು. ಭೀಷ್ಮರ ಭಕ್ತಿಗೆ ಸೋತರೆ ಹೊರತು ಅವರ ಶಕ್ತಿಗೆ ಸೋರಲಿಲ್ಲ. ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದ ವಿಶ್ಲೇಷಣೆ, ಎಷ್ಟು ಅಪೂರ್ವವಾದ ಸಿದ್ಧಾಂತವನ್ನು ಆಚಾರ್ಯ ಹೇಳುತ್ತಾರೆ. ಇದನ್ನೇ ಶ್ರೀ ಜಗನ್ನಾಥದಾಸರು ಬರೆಯುತ್ತಾರೆ. ಬಿಟ್ಟವರ ಬಬ ಪಾಶದಿಂದಲೇ ಕಟ್ಟುವನು ಬಹು ಕಠಿಣ ನಿವ ಶಿಷ್ಟೇಷ್ಟನೆಂದರಿ ಧನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು ಶಿಷ್ಟೇಷ್ಟನೆಂದರ ಮರಿತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವನು. ನೋಡಿ, ದೇವನು ಕಟ್ಟಬೇಕಂತೆ, ಯಾವಾಗ ತಗೊಳಕ್ ಹೋಗ್ಬೇಡಿ, ಮತ್ತೆ ಭಕ್ತಿ ಪಾಶದಲ್ಲಿ ಕಟ್ಟಿ ಭಗವಂತ ಬಿಡಿಸಿ ಬಿಡ್ತಾನಾಗ. ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವನು, ನೀವು ಭಕ್ತಿಯಿಂದ ಕಟ್ಟಲಿಲ್ಲ ನಿಮ್ಮನ್ನು ಕಟ್ಟಿಬಿಡ್ತಾನೆ, ಭಕ್ತಿಯಿಂದ ಕಟ್ಟಿದ್ರೆ ಬಿಡಿಸಿ ಬಿಡ್ತಾನೆ. ಹಿಟ್ಟಿನವ ನೀವನಲ್ಲ, ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವನು ಇಹ ಪರಂಗಳಲಿ. ಪರಮಾತ್ಮ ಎಷ್ಟು ಉದಾರಿ ಅಂತ ಹೇಳುತ್ತಾನೆ, ಭಕ್ತಿಯಿಂದ ಕಟ್ಟಿ ಅವನು ಸಿಕ್ಕೇ ಸಿಗ್ತಾನೆ. ಬೇರೆದಕ್ಕೆ ಟ್ರೈ ಮಾಡಿ ಸಿಗೋದೇ ಇಲ್ಲ. ಭೀಷ್ಮರಿಗೆ ಸಿಕ್ಕ ಕೃಷ್ಣ, ಅದೇ ದುರ್ಯೋಧನ ಕಟ್ಟಕ್ಕೆ ಟ್ರೈ ಮಾಡ್ದ, ಕೃಷ್ಣ ಹೇಗೂ ಬಂದುಬಿಟ್ಟ, ಕೃಷ್ಣ ಹೇಗೂ ಬಂದ, ಒಬ್ಬನೇ ಬಂದುಬಿಟ್ಟಿದ್ದಾನೆ, ಸೈನ್ಯ ಏನು ತಂದೇ ಇಲ್ಲ, ಏನು ಸೈನ್ಯ ತಂದಿಲ್ಲ, ನನ್ನ ಸಭೆಯೊಳಗೆ ಬರೀ ಎಂಟ್ರ್ ಆಗಿಬಿಟ್ಟಿದ್ದಾನೆ. ಇನ್ನೇನು ಭಾರಿ ಖುಷಿ ಅವನಿಗೆ, ಇದು ಕಟ್ಟ ಶುರು ಮಾಡೇ ಬಿಟ್ಟ, ಎಲ್ಲ ಕಡೆಯಿಂದ ಕಟ್ಟಕ್ಕೆ ಹೋಗ್ತಾನೆ, ಉಕ್ಕಿನ ಸರಪಳಿ ಇಟ್ಕೊಂಡಿದ್ದಾನೆ, ಎಲ್ಲ ಪ್ಲಾನ್ ಮಾಡಿದ್ದಾನೆ, ಇನ್ನೇನು ಕಟ್ಟಬೇಕು ಅಂತ ಹೊರಟ ತಕ್ಷಣ ಕೃಷ್ಣ ವಿಶ್ವರೂಪವನ್ನೇ ತೋರಿಸಿಬಿಡ್ತಾನೆ. ದುರ್ಯೋಧನ, ನನ್ನ ಕಟ್ತೀಯ ನೋಡಿ, ಹ್ಯಾ ಕಟ್ತೀಯ ಕಟ್ಟು. ಏನಿಲ್ಲ ದುರ್ಯೋಧನನ ಕಥೆ ಮುಗಿದೋಯ್ತಲ್ಲಿ, ಕಟ್ಟಲಿಕ್ಕೆ ಹೋದ ಕಟ್ಟಲಿಕ್ಕಾಗಲಿಲ್ಲ ಅಲ್ಲ, ಒಂದು ತಿಂಗಳೊಳಗೆ ವಂಶ ನಿರ್ವಂಶ ಆಗೋಯ್ತು, ಒಂದು ತಿಂಗಳೊಳಗೆ ನನಗೆ ಹೆಸರೇಳಕ್ಕೆ ಒಂದು ಪ್ರಾಣಿ ಇಲ್ಲ, ಎಲ್ಲ ಸತ್ತು ಹೋಗಿಬಿಡಿದೆ. ಅದು ಇವನ ಕಟ್ಟುವಿಕೆ ಶಕ್ತಿಯಿಂದ ಸೋತ, ಭೀಷ್ಮರ ಕಟ್ಟುವಿಕೆ ಭಕ್ತಿಯಿಂದ ಗೆದ್ದು ಬಿಡ್ತಾರೆ. ಗಂಡಸರಿಗೆ ಗೆದ್ದರು, ಹೆಂಗಸರಿಗೆ ಆಗುತ್ತಾ ಅಂದರೆ, ಯಶೋದೆ ಕೃಷ್ಣನ ಕಟ್ಟಿಲ್ಲಲ್ಲ, ಅದು ಕಾಲಿಗೆ ಹಗ್ಗ ಕಟ್ಟಿಬಿಡ್ತಾಳೆ. ಏನು ಮಾಡಿ, ಭಕ್ತಿಯಿಂದ ಹೊರತು ಅದು ಶಕ್ತಿಯಿಂದ ಅಲ್ಲ. ಈ ಮಾತು ಅರ್ಥ ಮಾಡಿಕೊಂಡು ಹೆಂಗಸರಾಗಬಹುದು ಗಂಡಸರಾಗಬಹುದು, ಆದರೆ ಭಕ್ತಿಯಿಂದ ಮಾತ್ರ ದೇವರನ್ನು ಕಟ್ಟಲಿಕ್ಕೆ ಸಾಧ್ಯ, ಶಕ್ತಿಯಿಂದ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದೇ ಅದರ ಸಿದ್ಧಾಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ದೇವರನ್ನು ಗೆಲ್ಲೋದು ಅಂದರೆ ಭಕ್ತಿಯಿಂದ ಗೆಲ್ಲದು, ಆಗ ಬಂಧು ಆಗಿಬಿಡ್ತಾನೆ. ಆದರೆ ಏನಾದರೂ ನೀವು ಬೇರೆ ಮಾಡಲಿಕ್ಕೆ ಹೋದರೂ, ಅನಾತ್ಮನಷ್ಟು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್, ನೀವು ದೇವರನ್ನು ಭಕ್ತಿ ಮಾಡದೆ ಹೋಗಿಬಿಟ್ರೆ ಪರಮಾತ್ಮ ನಿಮಗೆ ಶತ್ರುವಾಗ್ತಾನೆ ಹೊರತು ಮಿತ್ರನಾಗೋದೇ ಇಲ್ಲ. ಅದಕ್ಕೆ ಅರ್ಜುನನು ಬಂದ, ದುರ್ಯೋಧನನು ಬಂದ, ಇಬ್ಬರು ಕೇಳಿದರು. ಅರ್ಜುನ ಭಕ್ತಿಯಿಂದ ಕೇಳಿದ, ಯುದ್ಧ ಗೆಲ್ಲಿಸಿಕೊಟ್ಟ ಕೃಷ್ಣ. ದುರ್ಯೋಧನ ಅಹಂಕಾರದಿಂದ ಕೇಳಿದ, ಅವನಿಗೆ ಸೋಲು ಬಂತು. ಇಬ್ಬರು ಕೃಷ್ಣನ ಹತ್ರ ಹೋದವರೇ, ದ್ವಾರಕೆ ಹೋದವರೇ, ಕೃಷ್ಣನ ಕೇಳಿದವರೇ, ಕೃಷ್ಣ ಕೊಟ್ಟಿದ್ದು ಹೌದು, ಆದರೆ ಇವನು ಭಕ್ತಿಯಿಂದ ಕೇಳಿದ್ದಕ್ಕೆ ತನ್ನನ್ನೇ ಕೊಟ್ಟು ಸಾರಥಿಯಾದ, ಅವನು ಮೋಸ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಅವನ ಅವನತಿಗೆ ಕಾರಣನಾದ. ಕೃಷ್ಣ ತಾನೇ ಮಾತ್ರ ತಾನೇ ಹೇಳ್ತಾನೆ, 16ನೇ ಅಧ್ಯಾಯದಲ್ಲಿ ಬರುತ್ತೆ, ಅರ್ಜುನ ನನ್ನ ಯಾರು ಬಿಡ್ತಾರಲ್ಲ, ನನ್ನ ಯಾರು ದ್ವೇಷ ಮಾಡ್ತಾರಲ್ಲ, ಅವನೇನು ಮಾಡ್ತೇನೆ ಗೊತ್ತಾ, ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನಿ ಅಜಶ್ರ ಮಶುಭಾನ್ ಆಸುರೀಶ್ವೇವ ಯೋನಿಷು. ಇದು ಭಗವಂತ ಅಲ್ಲಿ ಹೇಳಿದ ಮಾತು. ಇಲ್ಲಿ ನೋಡಿ, ಯೋಗಕ್ಷೇಮ ಮಹಾಮ್ಯಂ ಅಂತ ಹೇಳಿದ ಶರಣಾದರೆ, ಆದರೆ ಎದುರಾದರೆ ಅಧೋಗತಿಗೆ ಹಾಕ್ತೇನೆ ಅಂತ ಅಲ್ಲಿ ಹೇಳಿದ. ಸೊ ದೇವರು ಆತ್ಮಶಬ್ದದಿಂದ ಭಗವಂತ ವಾಚ್ಯ, ಅವನನ್ನು ಸರಿಯಾಗಿ ಹಿಡಿದ್ರೆ ಉದ್ಧಾರ ಖಚಿತ, ಬಿಟ್ಟರೆ ನಮಗೆ ನಾಶ ಖಚಿತ. ಈ ಮಾತನ್ನು ತಿಳ್ಕೊಂಡ್ರೆ ಎರಡನೇ ಅರ್ಥ ಆಯ್ತಾ, ಎರಡನೇ ಅರ್ಥ ಆಯ್ತು. ಆಚಾರ ಮೂರನೇ ಅರ್ಥ ಮತ್ತೊಂದು ಹೇಳ್ತಾರೆ, ಬೇರೆ ಕಡೆ ಮೂರನೇ ಅರ್ಥ ಹೇಳ್ತಾರೆ, ಅದು ಅಷ್ಟೇ ಮುಖ್ಯವಾದ ಅರ್ಥ, ಇನ್ನೊಬ್ರು ಯಾರು ಹೇಳಿದ್ದಲ್ಲ. ಅದನ್ನು ಮನಸ್ಸನ್ನು ಗೆಲ್ಲಬೇಕು, ಮನಸ್ಸನ್ನು ಗೆದ್ದರೆ ನಮ್ಮ ಜೀವನ ಸಾರ್ಥಕ, ಮನಸ್ಸನ್ನು ಗೆಲ್ಲದೆ ಹೋದರೆ ನಿರರ್ಥಕ. ಮನಸ್ಸನ್ನು ಗೆಲ್ಲೋದು ಅಂದರೆ ಏನು, ಅದರ ಅಭಿಮಾನಿ ದೇವತೆ ಇದ್ದಾರಲ್ಲ ಅವರನ್ನು ಆರಾಧನೆ ಮಾಡಬೇಕು ಅಂತ. ಅವರು ಯಾರು ಅಂದರೆ ರುದ್ರದೇವರು, ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಕೈಲಾಸ ವಾಸ ಗೌರೀಶ ಈಶಾ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ರುದ್ರದೇವರ ಸ್ಥಾನವನ್ನು ಭಗವದ್ಗೀತೆ ಹೇಳ್ತಾಯಿ. ಯಾರು ರುದ್ರದೇವರ ಆರಾಧನೆ ಮಾಡ್ತಾರೋ ಅವರ ಮನಸ್ಸು ಹತೋಟಿಗೆ ಬರುತ್ತೆ ಅಂತ ಹೇಳ್ತಾರೆ. ಬಹಳ ಸುಲಭ. ರುದ್ರದೇವರ ಆರಾಧನೆ ಮಾಡಿದವರಿಗೆ ಮನಸ್ಸು ಹತೋಟಿಗೆ ಬಂದೇ ಬರುತ್ತೆ, ಬಿಟ್ಟವರಿಗೆ ಹತೋಟಿಗೆ ಬರೋದಿಲ್ಲ. ಈ ಮಾತು ತಿಳ್ಕೊಂಡ್ರೆ ರುದ್ರದೇವರ ಸ್ಥಾನ ಇಲ್ಲಿ ಬಂದಿದೆ. ಮುಂದೆ ಭಗವಂತ ಹೇಳ್ತಾನೆ, ರುದ್ರಾಣಾಂ ಶಂಕರಶ್ಚಾಸ್ಮಿ. ಇದು ಹೇಳಿದ ಅರ್ಥಗಳು ಯಾವುದು ಕೂಡ ಭಗವದ್ಗೀತೆಯಲ್ಲಿ ಬಂದಿರೋ ಅರ್ಥಗಳೇ, ಬೇರೆ ಕಡೆ ಬಂದಿರೋದು ಅಲ್ಲೇ ಅಲ್ಲ. ಆದರೆ ಯಾರೂ ಅದು ಪೂರ್ವಾಪರ ನೋಡಲೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಅದರ ಮೇಲೆ ಬೆಳಕು ಚೆಲ್ಲಿದ ಹಿರಿಮೆ ಶ್ರೀಮದ್ ಆಚಾರ್ಯರದು. ರುದ್ರದೇವರ ಆರಾಧನೆ ಸರಿಯಾಗಿ ಮಾಡಿ, ನಿಮಗೆಂದೂ ಕೂಡ ಮನಸ್ಸಿನ ಬಗ್ಗೆ ಯೋಚನೆ ಮಾಡಬೇಡಿ, ಫುಲ್ ಕಂಟ್ರೋಲಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಅವರು ಮನಸ್ಸು ಅಂತ ಹೇಳಿದರೆ ರುದ್ರದೇವರ ಪೂರ್ಣ ಅಧೀನ. ಮನಸ್ಸಿನ ಒಂದು ಕಂಪಾರ್ಟ್ಮೆಂಟ್ ಬುದ್ಧಿ. ಮನಸ್ಸು ಅಂದರೆ ಬ್ರಾಡ ಹೆಸರು, ಅದಕ್ಕೆ ಮನೆ ಅಂತಾರೆ. ಅದರ ರೂಮ್ ಹೇಗಿರುತ್ತೋ ಹಾಗೆ ಬುದ್ಧಿ ಒಂದು ಕಂಪಾರ್ಟ್ಮೆಂಟ್. ಆ ಬುದ್ಧಿ ದೇವತೆ ಯಾರು? ಉಮಾದೇವಿ, ಸಾಕ್ಷಾತ್ ಪಾರ್ವತೀದೇವಿ ಬುದ್ಧಿಗೆ ದೇವತೆ. ಅದನ್ನೇ ಕನಕದಾಸ ಹೇಳ್ತಾರೆ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರುತ್ತೆ ಹಾ ನಾರಮ್ಮ ಅಂತ ಹೇಳಬೇಕಾದ್ರೆ ಪಾರ್ವತೀದೇವಿ ಬುದ್ಧಿಭಿಮಾನಿ ದೇವತೆಯಾಗಿದ್ದಾರೆ. ಸರಸ್ವತಿ ಹೌದು, ಪಾರ್ವತಿನೂ ಹೌದು, ತುಂಬ ದೊಡ್ಡ ದೇವತೆಗಳಿದ್ದಾರೆ, ಪ್ರಧಾನರು ಇವರಿಬ್ಬರು ಕೂಡ. ಆ ಹಿನ್ನೆಲೆಯಲ್ಲಿ ಪಾರ್ವತಿ ಬುದ್ಧಿ, ಮನಸ್ಸು ರುದ್ರದೇವರು. ಯಾರು ಶಿವಪಾರ್ವತಿಯರ ಆರಾಧನೆ ಮಾಡ್ತಾರೋ ಅವರ ಮನಸ್ಸು ಕೆಡೋದಿಲ್ಲ, ಸರಿಯಾಗಿರ್ತಾರೆ. ಆ ಉದ್ಧಾರದ ಹಾದಿ ಕಂಡೇ ಕಾಣ್ತಾರೆ. ಆದರೆ ಸರಿಯಾಗಿ ಉಪಯೋಗಿಸೋಬೇಕಷ್ಟೇ, ಅವರು ಸರಿಯಾಗಿ ಉಪಯೋಗಿಸೋಬೇಕು. ರುದ್ರದೇವರ ಹತ್ರ ಎಷ್ಟು ಜನ ಹೋಗಿದ್ದಾರೆ ಗೊತ್ತೇನು? ರಾವಣ ಹೋಗಲಿಲ್ವಾ? ಕುಂಭಕರ್ಣ ಹೋಗಲಿಲ್ಲ? ಯೋಧವರ ಯಾತಕ್ಕೆ ಭಸ್ಮಾಸುರ ಹೋಗಲಿಲ್ಲ? ಇವನು ಎಷ್ಟು ಜನ ಹೋಗಿದ್ದಾರೆ? ಅದು ಹೇಗೆ ಉಪಯೋಗ ಮಾಡಿಕೊಂಡ್ರು? ಕೆಟ್ಟದಾಗಿ ಅದಕ್ಕೆ ಸತ್ತೋಗ್ಬಿಡ್ತಾರೆ, ಉಳಿಲೇ ಇಲ್ಲ ಅವರು ಯಾರು ಕೂಡ. ಎಷ್ಟು ಮಟ್ಟಿಗೆ ಕೆಟ್ಟ ಹೆಸರು ಬಂತು ರುದ್ರದೇವರು ಭಕ್ತರಾದರೂ ಹೋದರು ಅಂತಲೇ ಅರ್ಥ. ಆ ರೀತಿ ಆಗಿಬಿಟ್ಟಿದೆ. ಇವತ್ತು ಪುರಾಣ ಪಂಡಿತರಲ್ಲಿ ಕೇಳ್ತಕ್ಕಂಥ 99 ಬಾರ್ ಭಕ್ತರೆಲ್ಲ ಹಾಳಾದವರೆಲ್ಲ ಶಿವನ ಭಕ್ತರೇನೆ. ಶಿವನ ತಪ್ಪಲ್ಲ ಅದು, ಇವರು ತಪ್ಪದು. ಅದು ಶಿವನ ತಪ್ಪಲ್ಲ, ಈ ಶಿವನ ಆರಾಧನೆ ಮಾಡಿದ ರೀತಿ ತಪ್ಪಾಗಿದೆ. ಅದಕ್ಕೆ ಭಸ್ಮಾಸುರ ಸಾಕ್ಷಿ. ಹೋದ ಕೇದಾರಕ್ಕೆ, ಹೋದ ತಪಸ್ ಶುರು ಮಾಡಿದ. ಒಂದು ದಿವಸ ಆಯಿತು, ಪ್ರತ್ಯಕ್ಷ ದುರ್ಗ ಪ್ರತ್ಯಕ್ಷರಾಗಲಿಲ್ಲ. ತಕ್ಷಣ ಖಡ್ಗ ತಗೊಂಡ, ತನ್ನ ಕೈ ಕತ್ತರಿಸ್ಕೊಂಡ್ಬಿಟ್ಟ. ಆಗಲಿಲ್ಲ, ಪ್ರತ್ಯಕ್ಷ ಆಗಲಿಲ್ಲ ಅವರು. ಎರಡನೇ ದಿವಸ ಬಂತು, ಇನ್ನೊಂದು ಕೈ ಕತ್ತರಿಸ್ಕೊಂಡ. ಮತ್ತೆ ಹೋದೆ, ಕಾಲು ಕತ್ತರಿಸ್ಕೊಂಡ, ಇನ್ನೂ ಕತ್ತರಿಸ್ಕೊಂಡ. 7ನೇ ದಿವಸ ಬಂತು, ದಿವಸ ಕತ್ತರಿಸೋತಾನೆ ಇದ್ದಾರೆ ಒಂದೊಂದು ಕಡೆಗೆ. 7ನೇ ದಿವಸ ಕಟ್ಟಿಗೆ ಎತ್ಕೊಂಡ, ನಾನು ತಲೆ ಕತ್ತರಿಸ್ಕೋತೇನೆ ಅಂತ ಎತ್ಕೊಂಡ. ನೀವು ಪ್ರತ್ಯಕ್ಷರಾಗ್ತಿರೋ ಇಲ್ವೋ? ಇದು ಮಾಡ್ತಾರೆ, ಕಲ್ಲು ಹೊಡೆದು ಕೆಲಸ ಮಾಡಿಸ್ಕೊಳ್ಳೋ ಟೈಪ್ ಇವರು. ಇಂಥ ದುಷ್ಟ ದುಷ್ಟ ಇವನು, ಇದು ಭಕ್ತಿನ, ಇದು ಒಂದು ದೊಡ್ಡ ದುರಹಂಕಾರ. ತಕ್ಷಣ ಅವರು ಬಂದ್ರಂತೆ, ಏ ನಿಲ್ಲು, ತಲೆ ಕಟ್ಕೋಬೇಡ ಅಂತ ಹೇಳಿಬಿಟ್ಟು ಬಿಡಿಸಿಬಿಟ್ರು, ಅನುಗ್ರಹ ಮಾಡಿದರು, ಎಲ್ಲ ಕೈಕಾಲು ವಾಪಸ್ ಕೊಟ್ರಂತೆ. ಎಂಥ ದೊಡ್ಡ ದೇವತೆಯವರು. ಫಸ್ಟ್ ನಾರ್ಮಲ್ ಆಗಿಬಿಟ್ಟ, ಪೂರ್ತಿ ಕೈಕಾಲೆಲ್ಲ ಬಂದ್ಬಿಡ್ತಾವೆ. ಬುದ್ಧಿ ಮಾತ್ರ ಬರಲಿಲ್ಲ ಅಷ್ಟೆ, ಇದ್ರೆ ತಾನೇ ಕೊಡಲಿಕ್ಕೆ. ಬುದ್ಧಿ ಅವನಿಗೆ ಇರಲೇ ಇಲ್ಲ, ಆದ್ರಿಂದ ಕೊಡಲಿಲ್ಲ. ಏನು ಬೇಕು ಅಂತ ಕೇಳಿದರು. ಕೇಳಿದ ವರನ, ನಮಗೆಲ್ಲ ಗೊತ್ತು ರುದ್ರದೇವರೇ, ಯಶ್ಯ ಪುಂಸಃ ಕರಂ ಶೀರ್ಷ್ಣಿ ಭಾಷ್ಯೆ ಸಮರ್ಯತಾಮಿತಿ. ಯಾವ ಗಂಟಸಿನ ತಲೆಯ ಮೇಲೆ ನಾನು ಕೈ ಇಡ್ತೇನೋ ಅಂತ ತಕ್ಷ ಸತ್ತು ಬಿಡಬೇಕು. ತಕ್ಷ ರುದ್ರದೇವ ಅರ್ಥ ಆಯ್ತು ಅಂತಾಗಲೇ, ಅರ್ಥ ಆಯ್ತು ನನ್ನ ಮೇಲೆ ಇಡ್ತಾನೆ ಅಂತ ಗೊತ್ತಾಯ್ತು ಅಂತಾಗಲೇ. ಯಾಕೆಂದ್ರೆ ವರದ ಸ್ಟೈಲೇ ಆಗಿತ್ತು, ಅವ್ನು ಕೇಳಬೇಕಾದ್ರೆ ಗೊತ್ತಾಯ್ತು. ಅಂದರೆ ಎಂಥ ಹೆಸರಿಗೆ ಭಕ್ತ, ತಲೆ ಮೇಲೆ ಕೈ ಇಡೋ ಭಕ್ತ. ಏನು ಏನು ಕಮಿಟ್ಮೆಂಟ್, ಏನು ಮಾಡಲಿಕ್ಕಿಲ್ಲ. ತಥಾಸ್ತು ಅಂದರು, ತಕ್ಷ ಬಗ್ಗೆ ಇರ್ತಿರುತ್ತೆ ಅಂತ ಹೇಳೇ ಬಿಟ್ಟ. ಅವನ ಇಷ್ಟೊತ್ತು ಕಾಲು ಹಿಡ್ಕೊಂಡಿದ್ದ, ತಲೆ ಹಿಡ್ಕೊಳ್ಳೋಕೆ ಹೋದ. ತಲೆ ಮೇಲೆ ಕೇಳಿದ ಬಗ್ಗೆ, ಯಾಕೆ ನಾನು ಟೆಸ್ಟ್ ಮಾಡ್ತೇನೆ, ಮೋಸ ಅಲ್ಲಿ ಕೂಡ ಟೆಸ್ಟ್ ಮಾಡಿ, ಇವ್ರನ್ನ ಟೆಸ್ಟ್ ಮಾಡ್ತಾನೆ. ಅಷ್ಟು ನಂಬಿಕೆ ಇಲ್ಲ, ಪರೀಕ್ಷೆ ನಂಬಿಕೆ ಇಲ್ಲದೆ ಹೋಗಿದ್ರೆ ತಪಸ್ಸಾಕೆ ಮಾಡಬೇಕಾಗಿತ್ತು. ಅದು ಜೀವನದಲ್ಲಿ ಹೊಂದಾಣಿಕೆ ಇನ್ಕನ್ಸಿಸ್ಟೆನ್ಸಿ ಪೂರ್ತಿಯಾಗಿ. ಟೆಸ್ಟ್ ಮಾಡ್ತೇನೆ, ಏನನ್ನ ನಿಮ್ಮ ವರ ನಡೆಯುತ್ತೆ ಅಲ್ಲ ನೋಡಿಬಿಡ್ತೇನೆ. ಅಲ್ಲಿ ಬರೀತಾರೆ, ಅವನ ಉದ್ದೇಶ ಏನಿತ್ತು ಗೊತ್ತಾ? ರುದ್ರದೇವರ ತಲೆ ಮೇಲೆ ಗಡೆ ಇಡೋದು, ಅವ್ರು ಧಮ್ಮ ಅಂತ ಬರ್ತಾ ಇಬಿಡ್ತಾರೆ, ಪಾರ್ವತಿ ಎತ್ಕೊಂಡು ಓಡೋಗು. ಎಂಥ ನಿಶ್ಚಯ ಇರಬೇಕು ಲೆಕ್ಕ, ಭಕ್ತಿನ ಇದು ಬಂದು. ಎಂಥ ಪಾಪಿಷ್ಟ ಇವನು, ಈ ರೀತಿ ಭಕ್ತಿ ಮಾಡಿದ್ರೆ ಉಳಿತಾರೆ ಯಾರಾದ್ರು ಕೂಡ. ಅವ್ರು ನೋಡಿದ್ರು, ಅರ್ಥ ಆಯ್ತು, ಓಂ ಅಂತ ಓಡಿಯ ಬಿಟ್ರಂತೆ. ಸಾಕ್ಷಾತ್ ಭಗವಂತ ಬರ್ತಾರೆ, ಮುಂದಿನ ಕತೆ ಎಲ್ಲರಿಗೂ ಗೊತ್ತು. ಏನು ಮಾಡಿದ್ದು? ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ಳೋ ಮಾಡಿಬಿಡ್ತಾರೆ. ಕೊನೆ ಭಗವಂತನಾದ ವಿಷ್ಣು ಬಂದು ಒಟ್ಟು ರೂಪದಲ್ಲಿ ನಿಂತು ಅವನ ತಲೆ ಮೇಲೆ ಅವನೇ ಕೈ ಮಾಡಿಕೊಂಡಾಗ ಅವನೇ ಸುಟ್ಟು ಬೂದಿ ಆಗಿಬಿಡ್ತಾನೆ. ನೋಡಿ, ಶಿವನನ್ನು ಹಿಡಿದ, ಸರಿಯಾಗಿ ಹಿಡಿಯಲಿಲ್ಲ. ಅದಕ್ಕೆ ಅವನ ಆತ್ಮ ಅನಾತ್ಮನಸ್ಸು ಶತ್ರುತ್ವೆ ವರ್ತೇತ ಆತ್ಮೈವ ಶತ್ರುವತ್ ನಾಶವಾಗಿ ಬಿಟ್ಟ. ಆದರೆ ಮಾರ್ಕಂಡೇಯರು ಹಿಡಿತಾರೆ. ಹೇಗೆ ಹಿಡಿತಾರೆ ಮಾರ್ಕಂಡೇಯರು? ಶಿವಭಕ್ತರು ಚಿರಂಜೀವಿ ಇವತ್ತೂ ಇದ್ದಾರೆ ಅಂಥವು. ಅವತ್ತೇ ಸತ್ತ ಅವನಲ್ಲಿ, ಇವತ್ತಿಗೂ ಇರೋ ಇವರಲ್ಲಿ. ಸರಿಯಾಗಿ ಹಿಡಿದ್ರು, ತಾರತಮ್ಯ ಕ್ರಮದಲ್ಲಿ ಹಿಡಿದ್ರು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಸರಿಯಾದ ಇವತ್ತು ನಮ್ಮ ವೈಷ್ಣವ ಸಾಹಿತ್ಯದೊಳಗೆ ಸಂಸ್ಕೃತನೇ ತಗೊಳ್ಳಿ, ಕನ್ನಡನೇ ತಗೊಳ್ಳಿ, ಶಿವನ ಮೇಲೆ ಎಷ್ಟು ಸ್ತೋತ್ರ ಇದೆ ಗೊತ್ತೇನು? ತುಂಬ ಜನ ಗೊತ್ತೇ ಇಲ್ಲ. ವೈಷ್ಣವರು ಶಿವದ್ವೇಷರು ಅಂತ ತಿಳ್ಕೊಂಡಿರ್ತಾರೆ. ನಿಜವಾದ ಶಿವನ ಭಕ್ತರು ಅಂದರೆ ವೈಷ್ಣವರಲ್ಲಿ ಭಾರಿ ಭಕ್ತಿ ಉಂಟು. ಎಷ್ಟು ಸ್ತೋತ್ರ ಉಂಟು ಅವರ ಮೇಲೆ. ಫಣಿಗಣವರ ಭೂಷಃ ಪಾರ್ವತೀ ಶಾಖ್ಯ ವೇಷ ಖಲಜನ ಕೃತ ರೋಷ ಖಂಡಿತಾತ್ಮೀಯ ದೋಷ ಸದರುಣಗಿರಿ ವಾಸ ಪಾರ್ವತೀ ಶಾಖ್ಯ ವೇಷ ಪತಿ ಪತಿ ಎಂದು ವರ್ಣನೆ ಮಾಡಬೇಕಾದ್ರೆ ವಾದಿರಾಜ ಸ್ವಾಮಿಗಳ ಮಾತು. ಮತ್ತೆ ಹೇಳ್ತಾರೆ, ಅಂಗಾನುಷಂಗತ ಭುಜಂಗ ಮತುಂಗ ಭೋಗಂ ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ ತಂ ಗೌರ್ಯ ಪಾಂಗರ ಸಮಾಶ್ರಯ ವಿಶ್ವನಾಥಂ. ಎಷ್ಟು ಸ್ತೋತ್ರ ಇದೆ ಅದರದೆ. ಹರಾಯ ಭಜಕಾನಿಷ್ಠ ಹರಾಯ ಪುರ ವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ವೀರವೈಷ್ಣವರು ವಾದಿರಾಜ ಶ್ರಾವಣ ಮಾಡಿದ ಸ್ತೋತ್ರಗಳಿವೆಲ್ಲ ಕೂಡ. ಮತ್ತೆ ಹೇಳ್ತಾರೆ, ಸೋಮೇಶ್ವರಾಯ ಚಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾಹೃತಿ ಭಾಸ್ವರಾಯ ತುಂಗೋಲ್ಲಸ ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮ ಶಿವಾಯ. ಈಗ ಸ್ತೋತ್ರ ಎಷ್ಟಿರುತ್ತೆ ಲೆಕ್ಕನೇ ಇಲ್ಲ. ಕನ್ನಡದಲ್ಲಿ ಬೇಕು ಹರಿಕತಾಮ ಸರ್ ಎಂಥ ಸ್ತೋತ್ರ ಮಾಡ್ತಾರೆ. ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನರ ವಿಲೋಚನ ಕಾಮಿತಪ್ರದ ಕರುಣಿ ಶಮಗೆ ಸದಾ ಸುಮಂಗಳವ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಧೂರ್ಜಟಿ ಸಾಮಜಾದಿನ ವಸನ ಭೂಷಣ ಸುಮನ ಸೋತ್ತಂಸ. ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನರ ವಿಲೋಚನ ಕಾಮಿತಪ್ರದ ಕರುಣಿ ಶಮಗೆ ಸದಾ ಸುಮಂಗಳವ. ಇದು ದೊಡ್ಡ ಪಟ್ಟಿನೇ ಕೊಡಬಹುದು. ಈ ರೀತಿ ಆರಾಧನೆ ಮಾಡಿದರೆ ಅವ್ರು ಏನು ಮಾಡ್ತಾರೆ ಗೊತ್ತೇನು, ಮಾರ್ಕಂಡೇಯರಿಗೆ ಮಾಡಿದ ಹಾಗೆ ಮಾಡ್ತಾರೆ. ಇನ್ನೊಂದು ಕಡೆಗೆ ಶುಕಾಚಾರ್ಯರಾಗಿ ಪರಿಷಿದರಾಜನ ಹತ್ರ ಬಂದು ಭಾಗವತ ಹೇಳಿ ಉದ್ಧಾರ ಮಾಡಿದ್ರಲ್ಲ ಆ ರೀತಿ ಮಾಡ್ತಾರೆ ಅಂತ. ಸಾಯಿಲ ಕೂತಿದ್ದಾನೆ ಪರಿಷಿದರಾಜ, 7 ದಿವಸ ಸಾಯಿಲಕ್ಕೆ ಅಂತ ಕೂತ್ರೆ ಉದ್ಧಾರ ಮಾಡಕ್ಕೆ ಅಂತ ಬಂದ್ರಂತ. ಸಾಯಿಲಕ್ಕೆ ಅಂತ ಕೂತ್ರೆ ಉದ್ಧಾರ ಮಾಡಕ್ಕೆ ಬರ್ತಾರೆ. ಅವ್ರ ಕತೆ ತುಂಬಾ ಜನ ಗೊತ್ತಿಲ್ಲ. ಪರಿಷಿದರಾಜ ಗರ್ಭದಲ್ಲಿ ಕೂತಿದ್ದಾನೆ. ಆಗ ಅಶ್ವತ್ಥಾಮರು ಬಾಣ ಹೊಡಿತಾರೆ, ಬ್ರಹ್ಮಶಿರೋತ್ಸವನ್ನು ಹೊಡಿತಾರೆ. ಅವನು ಸಾಯಬೇಕು ಅಂತ ಬಾಣ ಹೊಡಿತಾನೆ, ಅವನು ಸಾಯಬೇಕು. ಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮರೇ ಕೊಲ್ಲಬೇಡಿ ಅವನನ್ನ, ಅವನನ್ನ ಭಕ್ತ ಕೊಲ್ಲಬೇಡಿ. ಕೃಷ್ಣ ನಾನು ಕೊಂದೇ ಕೊಲ್ತೇನೆ ಅಂತ ಹಠ ಇವರು. ನೋಡಿ ನನ್ನ ಮಾತು ಕೇಳಿ ಕೊಲ್ಲಬೇಡಿ, ಇಲ್ಲ ನಾನು ಕೊಂದೇ ಕೊಲ್ತೇನೆ. ಕೃಷ್ಣ ಹೇಳ್ತಾನೆ, ಸರಿ ಹಾಗಿದ್ರೆ ನೀವು ಕೊಲ್ಲಿ, ನಾನು ಬದುಕೇ ಬದುಕ್ತೇನೆ ಅಂತ ಕೃಷ್ಣ ಹೇಳುತ್ತಾ, ನಾನು ಬದುಕೇ ಬದುಕ್ತೇನೆ. ಮುಂದೆ ನಡೆಯಿತು, ಅವನು ಬದುಕಿದ. ಪರೀಕ್ಷಿತರಾಜನಾಗಿ ಭಾಗವತ ಕೇಳ್ತಾ ಇದ್ದ. ನೋಡಿ ಹುಟ್ಟುತ್ತಾ ಇದ್ದಾನೆ ಪರೀಕ್ಷಿತರಾಜ, ಕೊಲ್ಲಿಕ್ಕೆ ಅಂತ ಬಂದರು. ಅವ್ರು ಯಾರು ಅಶ್ವತ್ಥಾಮರು, ಯಾರು ಗೊತ್ತೇನೋ ಅವರು, ಶಿವನ ಅವತಾರ, ಶಿವನ ಅವತಾರ ಕೊಲ್ಲಕ್ಕೆ ಅಂತ ಬಂದಿದ್ದಾರೆ, ಶತ್ರುವಾಗಿ ಬಂದಿದ್ದಾರೆ. ಅದೇ ಪರೀಕ್ಷಿತ ರಾಜ ಸಾಯಲಕ್ಕೆ ಅಂತ ಕೂತ, ಪಾಪ ಶಾಪ ಹೊತ್ತು ಸಾಯಲಕ್ಕೆ ಅಂತ ಕೂತ. ಶುಕಾಚಾರ್ಯರು ಬಂದರು, ಅದೇ ಶಿವನೇ ಮತ್ತೆ ಬಂದಿದ್ದು, ರುದ್ರದೇವರೇ ಬಂದರು, ನೀನು ಬದುಕ್ತೇನೆ ಅಂತ ಬಂದರು. ನೋಡಿದ್ರ ಈಗ ಕುಟ್ಲಕ್ಕೆ ಅಂತ ಕೂತ್ರೆ ಸಾಯಿಸ್ತೇನೆ ಅಂತ ಬಂದರು, ಸಾಯಲಕ್ಕೆ ಅಂತ ಬದುಕ್ತೇನೆ ಅಂತ ಬಂದರು. ಪರೀಕ್ಷಿತ ರಾಜ ಹೇಗೆ ಸಾಯ್ತೇನೆ ನೋಡೇ ಬಿಡ್ತೇನೆ, ಬದುಕಕ್ಕೆ ಬಂದಿದ್ದೇನೆ ನಾನೀಗ, ಹೆಂಗೆ ಬದುಕ್ತೀರಿ, ಅಮೃತ ಕೊಡ್ತೇನೆ, ಭಾಗವತ ಅಮೃತ ಪಿಬತ ಭಾಗವತ ಅಮೃತ ಮಾಲಯಂ ಹೇಳಿ ಶುರು ಮಾಡಿದ್ದು ಭಾಗವತ ಕೇಳೋದು ಶುರು ಮಾಡೇ ಬಿಡ್ತಾರೆ. 7 ದಿನದ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ ಅಂತ ಆಶ್ಚರ್ಯ. ಹುಟ್ಟಬೇಕಾದ್ರೆ ಕೊಲ್ಲಕ್ಕೆ ಬಂದರು, ಸಾಯ್ಬೇಕಾದ್ರೆ ಬದುಸಕ್ಕೆ ಬಂದರು, ಯಾತಕ್ಕೆ? ಅದೇ ಮನಸ್ಸು, ಸಾಯಿಸ್ಲಕ್ಕೂ ಬರುತ್ತೆ ಉಳಿಸಕ್ಕೂ ಬರುತ್ತೆ ಅಂತ ಹೇಳಿದ. ಒಂದೇ ಮನಸ್ಸು ಸಾಯಿಸ್ಲಕ್ಕೂ ಬರುತ್ತೆ ಉಳಿಸಕ್ಕೂ ಬರುತ್ತೆ. ಅದು ಸಾಯೋದು ಯಾವಾಗ, ಸಾಯಿಸೋದು ಯಾವಾಗ ಅಂದರೆ ಅಶ್ವತ್ಥಾಮ ರೂಪದಿಂದ ಸಾಯಿಸಕ್ಕೆ ಬಂದರು, ಶಿವರೂಪದಿಂದ ಶುಕರೂಪದಿಂದ ಬದುಸಕ್ಕೆ ಬಂದರು. ಅಶ್ವತ್ಥಾಮ ರೂಪದಿಂದ ಯಾತಕ್ಕೆ ಸಾಯಿಸಕ್ಕೆ ಅಂತ ಬಂದರು ಗೊತ್ತೇನು? ಅಶ್ವತ್ಥಾಮ ರೂಪ ದುರ್ಯೋಧನ ಕೊಟ್ಟ ಒಂದು ಲೋಟ ಹಾಲು ಕುಡಿದಿತ್ತು. ಪಾಪ ದುರ್ಯೋಧನ ಒಂದು ಲೋಟ ಹಾಲು ಕೊಟ್ಟಿರ್ತಾನೆ, ಅವರ ಬುದ್ಧಿ ಬದಲಾಗಿಬಿಟ್ಟಿರುತ್ತೆ. ಅದಕ್ಕೆ ದುರ್ಯೋಧನ ಪಕ್ಷ ಸೇರಿ ಪಾಂಡವರ ವಂಶದ ಕುಡಿಯಾದ ಇವನನ್ನು ಕೊಲ್ಲಬೇಕು ಅಂತ ಹಠ ತೊಟ್ಟಿರ್ತಾರೆ. ಅಂದರೆ ದುರ್ಯೋಧನ ಕೊಟ್ಟ ಹಾಲು ಕುಡಿದಿದ್ದಕ್ಕೆ ಅವರ ಬುದ್ಧಿ ಡಿಸ್ಟ್ರಕ್ಟಿವ್ ಅಪ್ರೋಚ್ ಬಂದಿರ್ತಾರೆ. ಅದು ಶುಕಾಚಾರ ರೂಪದಲ್ಲಿ ಬರ್ತಾರಲ್ಲ, ಅವ್ರು ಉಳಿಸಕ್ಕೆ ಅಂತ ಬರ್ತಾರೆ. ಅದಕ್ಕೆ ಗೊತ್ತೇನು, ದುರ್ಯೋಧನ ಕೊಟ್ಟ ಹಾಲು ಕುಡಿದಿಲ್ಲ, ವೇದವ್ಯಾಸರು ಕೊಟ್ಟ ಭಾಗವತ ಅಮೃತ ಕುಡಿದಿರ್ತಾರೆ. ಆದ್ದರಿಂದ ಕನ್ಸ್ಟ್ರಕ್ಟಿವ್ ಅಪ್ರೋಚ್, ಇಲ್ಲಿ ಕನ್ಸ್ಟ್ರಕ್ಟಿವ್ ಅಲ್ಲಿ ಡಿಸ್ಟ್ರಕ್ಟಿವ್. ಅದು ಒಬ್ಬೇ ಶಿವ ಭಾಗವತ ಹೇಳೋದಕ್ಕೂ ಬರ್ತಾನೆ, ಪಾಶುಪತಾಗಮ ಹೇಳೋದಕ್ಕೂ ಬರ್ತಾನೆ. ಆದರೆ ಭಾಗವತ ಹೇಳಿ ಉದ್ಧಾರ ಮಾಡ್ತಾನೆ, ಉದ್ಧಾರೇ ಆತ್ಮಾನಾತ್ಮಾನಂ. ಅಂದರೆ ಶಿವನ ಆರಾಧನೆ ಮಾಡಬೇಕಾದ್ರೆ ಮನೋನಿಯಾಮಕ ಅಂತ ಮಾಡಿದರೆ, ತಾರತಮ್ಯ ಕ್ರಮದಲ್ಲಿ ಮಾಡಿದರೆ, ಅವರಿಂದ ಮಾರ್ಕಂಡೇಯರು ಪರೀಕ್ಷಿತ ರಾಜ ಮೊದಲಾದ ಉದ್ಧಾರವಾದ ಹಾಗೆ ಅವಶ್ಯ ಉದ್ಧಾರವಾಗ್ತೇವೆ. ಆ ಚಿಂತನೆ ದಾರಿ ತಪ್ಪಿದರೆ ಮಾತ್ರ ಭಸ್ಮಾಸುರಾದಿಗಳಾದಂತೆ ಹಾಳಾಗ್ತಾರೆ. ಆದ್ದರಿಂದ ಉದ್ಧಾರೇ ಆತ್ಮಾನಾತ್ಮಾನಂ ನಾತ್ಮಾನಮವ ಸಾಧವೇತ್ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ಹರಿಪುರಾತ್ಮನಃ ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವ. ಇಷ್ಟು ಕೇಳಿದ ಮೇಲೆ ನಮಗೆ 3 ವಿಷಯ ಗೊತ್ತಾಗುತ್ತೆ. ಅಂದ ಮೇಲೆ ನಮ್ಮ ಮನಸ್ಸಿನ ಬಗ್ಗೆ ತುಂಬ ಎಚ್ಚರ ವಹಿಸಬೇಕು. ಮೊದಲನೇದು ಅದಾಗಲಿಕ್ಕೆ ಮನೋನಿಯಾಮಕ ರುದ್ರದೇವರ ಅನುಗ್ರಹ ಸಂಪಾದನೆ ಮಾಡಬೇಕು. ಎರಡನೇದು ಮತ್ತು ಸರ್ವೋತ್ತಮನಾದ ಶ್ರೀಹರಿಯ ದಯನ ಮೇಲೆ ಬರಬೇಕು. ಈ 3 ಸೇರಿಬಿಡ್ತು ಅಂದರೆ ನಮ್ಮ ಉದ್ಧಾರದ ಹಾದಿ ಯಾವಾಗಲೂ ತೆಗೆದಿರುತ್ತೆ ಅಂತ. ಯಾವಾಗಲೂ ಕೂಡ ರಾಜ ಮಾರ್ಗ ಇದ್ದಾಗುತ್ತೆ. ಅದನ್ನು ಬಿಟ್ಟರೆ 1 ಕ್ಲೋಸ್ ಆದರೂ ಸಾಕು, 1 ಕ್ಲೋಸ್ ಆದರೂ ಪತನದ ಹತ್ರ ಹೋಗುತ್ತೆ ಹೊರತು ಉದ್ಧಾರವಾಗೋದೇ ಇಲ್ಲ. ಈ ರೀತಿ ಭಗವದ್ಗೀತೆಯ ಸಂದೇಶ ಪ್ರತಿಯೊಬ್ಬರಿಗೂ ಬೇಕಿದ್ದು. ಯಾರಿಗೆ ಬೇಕು ಯಾರಿಗೆ ಬೇಡ ಯೋಚನೆ ಮಾಡಿ. ಒಂದು ವರ್ಗಕ್ಕಲ್ಲ, ಒಂದು ಕೋಮೆಗಲ್ಲ, ಬದುಕಬೇಕು ಅಂತ ಇಷ್ಟಪಡೋ ಎಲ್ಲರಿಗೂ ಬೇಕಾದದ್ದು. ಈ ದೃಷ್ಟಿಯಲ್ಲಿ ಗೀತಾ ಸುಗೀತಾ ಕರ್ತವ್ಯ ಅಂತ ಕರೆದಿದ್ದು. ಇವತ್ತು ಇಲ್ಲಿ ನಿಲ್ಲಿಸಿ ನಾಳೆ ದಿವಸ ಇನ್ನೂ ಅನೇಕ ವಿವರಣೆಗಳು. ಮೊದಲೇ ಹೇಳಿದಂತೆ ಭಗವದ್ 6ನೇ ಅಧ್ಯಾಯ ಅಂದರೆ ಮುಖ್ಯವಾಗಿ ಧ್ಯಾನದ ಬಗ್ಗೆ ಹೇಳ್ತಾನೆ ಭಗವಂತ. ಧ್ಯಾನ ಹೇಗೆ ಮಾಡಬೇಕು, ಎಲ್ಲಿ ಕೂಡಬೇಕು, ಹೇಗೆ ಕೂಡಬೇಕು, ಆಸನ ಹೇಗಿರಬೇಕು, ಆಸನ ಯಾವ್ಯಾವ್ದು ಹಾಕ್ಕೋಬೇಕು ಎಲ್ಲ ಹೇಳ್ತಾರೆ. ಅದನ್ನು ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.